ಚಂದ್ರಿಕ ಸ್ವಾಂತ ಸಂತಾಪಂ ಮಣಿಕೃತ ವಾಣಿತೇ ಕರವಾಣ್ಯಪ್ಪ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ತರಣಿ ಭೂಯಾ ಶ್ರೀಮದಾಚಾರ್ಯ ಪಾಪನಾಥ ಹರಾಯ ಭಜಕಾನಿಷ್ಠ ಹರಾಯ ಪುರವೈರಿಣಿ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋ ಹಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಸ್ವತಂತ್ರಮಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೋ ದ್ವಿಧೇತರತ್ ಅಂತ ತತ್ವಸಂಖ್ಯಾನವನ್ನು ಪ್ರಾರಂಭ ಮಾಡಿದರು. ಆಮೇಲೆ ಸ್ವತಂತ್ರಂ ಪರತಂತ್ರಂಚ ಪ್ರಮೇಯಂ ದ್ವಿವಿಧಂ ಮತಂ ಸ್ವತಂತ್ರೋ ಭಗವಾನ್ ವಿಷ್ಣು ನಿರ್ದೋಷಾಖಿಲ ಸದ್ಗುಣ ಅಂತ ತತ್ವ ವಿವೇಕವನ್ನು ಪ್ರಾರಂಭ ಮಾಡಿದರು. ಇಲ್ಲಿ ಒಂದು ಪ್ರಶ್ನೆ ಹಾಕಿಕೊಳ್ಳೋಕೆ ಅವಕಾಶ ಇದೆ. ಆಚಾರ್ಯರು ಗ್ರಂಥ ಬರೀತಾ ಇದ್ದಾರೆ, ಗ್ರಂಥದ ಪ್ರಾರಂಭದಲ್ಲಿ ಮಂಗಳಾಚರಣೆ ಎಂಬುದು ಅತ್ಯಂತ ಕರ್ತವ್ಯ, ಇಲ್ಲೆಲ್ಲೂ ಮಾಡಿಲ್ವಲ್ಲ ಅಂತ ಪ್ರಶ್ನೆ ಬಂತು. ಮುಂದೆ ಪ್ರಮಾಣ ರಕ್ಷಣೆ ಶುರು ಮಾಡಬೇಕಾದ್ರೆ ಮಾಡ್ತಾ ಇದ್ದಾರೆ, ಇಲ್ಲಿ ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆ ಇತ್ತು. ಆಗ ಅದಕ್ಕೆ ಮಂಗಳವಾದ ಅಂತಲೇ ಹೆಸರು. ಮಂಗಳಾಚರಣೆ ಮಾಡಬೇಕೋ ಬಿಡಬೇಕು ಅಂತ ಪ್ರಶ್ನೆ. ಈಗ ಮಂಗಳಾಚರಣೆ ಮಾಡಬೇಕು ಯಾತಕ್ಕೆ ಅಂತ ಕೇಳಿದರೆ, ಮಂಗಳಾಚರಣೆ ಮಾಡತಕ್ಕಂಥದ್ದು ಶಿಷ್ಟ ಸಂಪ್ರದಾಯ, ಅವಿಗೀತ ಶಿಷ್ಟಾಚಾರ ಪರಂಪರಾ ಪ್ರಾಪ್ತ ಅಂತ ಕರೀತಾರೆ. ಅವಿಗೀತ ಶಿಷ್ಟಾಚಾರ ಪರಂಪರಾ ಪ್ರಾಪ್ತ ಅಂದರೆ ಯಾವುದೇ ವಿವಾದವಿಲ್ಲದಂತೆ ಸಕಲ ಸಜ್ಜನರೂ ಸಹ ಶಿಷ್ಟರೂ ಸಹ ನಿಯಮೇನ ಗ್ರಂಥದ ಪ್ರಾರಂಭದಲ್ಲಿ ಮಂಗಳಾಚರಣೆಯನ್ನು ಮಾಡ್ತಾನೇ ಬಂದಿರೋದ್ರಿಂದ ಮಂಗಳಾಚರಣೆ ಎಂಬುದೇನದು ಅಗತ್ಯ ಕರ್ತವ್ಯ ಅಂತಾಯಿತು. ಹಾಗೇನು ಹೇಳ್ತಾರೆ, ಇಲ್ಲ ಮಂಗಳಾಚರಣೆ ಮಾಡಬೇಕಾಗಿಲ್ಲ. ಯಾತಕ್ಕೆ, ಮಂಗಳಾಚರಣೆ ಮಾಡೋ ಉದ್ದೇಶ ಏನು ಅಂತ ಪ್ರಶ್ನೆ ಮಾಡಿದರೆ, ನಿರ್ವಿಘ್ನ ಪರಿಸಮಾಪ್ತಿ ಫಲಕ, ನಿರ್ವಿಘ್ನ ಪರಿಸಮಾಪ್ತಿ ಫಲಕ. ಗ್ರಂಥ ಪ್ರಾರಂಭ ಮಾಡಿದ ಮೇಲೆ ಅದು ಯಾವುದೇ ಅಡೆತಡೆಗಳಿಲ್ಲದೇನೆ ಪೂರ್ಣವಾಗಬೇಕಾದರೆ ಮಂಗಳಾಚರಣೆ ಬೇಕು. ಮಂಗಳಾಚರಣೆಯಿಂದ ವಿಘ್ನಗಳು ಪರಿಹಾರ ಆಗುತ್ತೆ ಅಂತ ಅರ್ಥ. ಇದಕ್ಕೆ ವಿಘ್ನಗಳಿದೆ ಅಂತ ಯಾಕೆ ತಿಳ್ಕೋಬೇಕು ಅಂತ ಮುಂದಿನ ಪ್ರಶ್ನೆ. ವಿಘ್ನಗಳಿದೆ ಅಂತ ಯಾಕೆ ತಿಳ್ಕೋಬೇಕು ಅಂತ ಕೇಳಿದರೆ, ಶ್ರೇಯಾಂಶಿ ಬಹುವಿಘ್ನಾನಿ, ಒಳ್ಳೆ ಕಾರ್ಯಕ್ಕೆ ವಿಘ್ನಗಳು ಜಾಸ್ತಿ ಅಂತೇಳಿ. ಕೆಟ್ಟ ಕೆಲಸದಲ್ಲಿ ಸಹ ನಡೆದೋಗ್ಬಿಡುತ್ತೆ, ಆದರೆ ಒಳ್ಳೆ ಕೆಲಸ ನಡೆಯೋದು ಭಾರಿ ಕಷ್ಟ. ಅದು ಭಾರಿ ಒಳ್ಳೆ ಕೆಲಸಕ್ಕೆ ವಿಘ್ನಗಳು ಭಾರಿ ಜಾಸ್ತಿ. ಅದು ಕೂಡ ಗ್ರಂಥ ರಚನೆ ಎಂಬುದೇನು ಭಾರಿ ದೊಡ್ಡ ಕೆಲಸ, ಒಳ್ಳೆ ಕೆಲಸ, ಆದ್ದರಿಂದ ವಿಘ್ನಗಳೋದಕ್ಕೆ ಭಾರಿ ಜಾಸ್ತಿ. ಅದು ಮಂಗಳಾಚರಣೆ ಮಾಡಲೇಬೇಕು ಅಂತ ಹೇಳೋದಾದರೆ, ಮಂಗಳಾಚರಣೆ ಮಾಡಿದರೆ ಗ್ರಂಥ ಮುಗಿಯುತ್ತೆ, ಮಾಡದೆ ಹೋದರೆ ಗ್ರಂಥ ಮುಗಿಯೋದಿಲ್ಲ ಅಂತ ಹೇಳಿದಾಗ ಆಯ್ತು ಹೋಗುತ್ತಲ್ಲ ಹೊಟ್ಟಿನ ಮೇಲೆ. ಅದನ್ನು ನಾವು ಒಪ್ಪೋದಿಲ್ಲ, ಏಕೆ ಮಂಗಳಾಚರಣೆ ಮಾಡದೇ ಇರೋ ಗ್ರಂಥಗಳು ಬೇಕಾದಷ್ಟು ಮುಗಿದಿವೆ ಅಂಥೇಳಿ ಹಿಂದಿನ ಉದ್ದೃಷ್ಟಾಂತವನ್ನು ಕೊಡ್ತಾರೆ. ಎಷ್ಟೋ ಗ್ರಂಥ ಮಂಗಳಾಚರಣೆ ಮಾಡಿಯೇ ಇಲ್ಲ, ಮುಗಿದು ಹೋಗಿಬಿಟ್ಟಿದೆ. ಇವತ್ತೊಂದು ಯಾವ ಪುಸ್ತಕ ಮಂಗಳಾಚರಣೆ ಮಾಡೋದಿಲ್ಲ, ಸೈನ್ಸ್ ಪುಸ್ತಕ ಬ್ಯಾಂಕ್ ಯಾರು ಮಂಗಳಾಚರಣೆ ಮಾಡ್ತಾರೆ ಗೊತ್ತಾಗ್ತಿಲ್ಲ. ಅದು ನಿರುದ್ಧ ಮುಗಿಯುತ್ತೆ ಸರ್, ಲಕ್ಷಾಂತರ ಕಾಪೀಸ್ ಬೇರೆ ಖರ್ಚಾಗುತ್ತೆ. ಮತ್ತೆ ಯಾವ ಸಿನಿಮಾಗೆ ಮಂಗಳಾಚರಣೆ ಮಾಡ್ತಾರೆ, ಎಷ್ಟು ಕೋಟ್ಯಂತರ ಜನ ನೋಡ್ತಾರೆ, ಹೌದಲ್ಲ? ಅಂದಮೇಲೆ ಮಂಗಳಾಚರಣೆ ಬೇಕಿಲ್ಲ, ಹೋಗಲಿ, ಮಾಡಿದರೆ ಮುಗಿದಿದೆಯಾ? ಮಾಡಿ ಮುಗಿದಿರೋ ಗ್ರಂಥಗಳು ಉಂಟು ಮಧ್ಯೆ. ಎಷ್ಟೋ ಗ್ರಂಥಗಳು ಮಂಗಳಾಚರಣೆ ಮಾಡಿದ್ರು ಮುಗಿದಿಲ್ಲ, ಮಂಗಳಾಚರಣೆ ಮಾಡಿದವರು ಮುಗಿದಿವೆ. ಅಂದಮೇಲೆ ಏನರ್ಥ? ಮಂಗಳಾಚರಣೆ ಬೇಕಿಲ್ಲ ಅಂತಾಯಿತು. ಇದೆಲ್ಲ ವಾದ ಹೇಗೆ ಮಾಡ್ತಾರೆ ಎಂಬುದು ನಿದರ್ಶನ ಇದೆ. ಬೇಡಾಂಬರಿ ಭಾರಿ ಖುಷಿ ಕೊಡ್ತಾ ಇರ್ತಾರೆ, ವಾದಗಳಿರುತ್ತೆ ಅದೆಲ್ಲ ಕೂಡ. ಅದಕ್ಕೆ ಹೇಳ್ತಾರೆ, ಹಾಗಲ್ಲ, ಮಂಗಳಾಚರಣೆ ಮಾಡಿದರೆ ಗ್ರಂಥ ಮುಗಿಯುತ್ತೆ ಎಂಬುದೇ ಸರಿಯಾದ ಮಾತು. ಆ ರೀತಿ ಮುಗಿದಿರೋ ಪ್ರಸಂಗಗಳೇ ಹೆಚ್ಚು, ಮುಂದೆ ಮುಗಿದಿರೋ ಪ್ರಸಂಗಗಳೇ ಹೆಚ್ಚು, ಮುಗಿದಿರೋ ಪ್ರಸಂಗಗಳು ಕಡಿಮೆ. ಹಾಗಿದ್ದರೆ ಮಾಡದಿರೋಗ್ರಂಥ ಮುಗಿದಿವೆ ಅಲ್ಲ ಅಂತ ಕೇಳಿದರೆ, ಮಾಡಿರೋಗ್ರಂಥ ಯಾಕೆ ಮುಗಿದಿಲ್ಲ ಅನ್ನೋದಕ್ಕೂ ಪ್ರಶ್ನೆ ಉತ್ತರ ಕೊಡಬೇಕು. ಅದಕ್ಕೆ ಮೊದಲ ಉತ್ತರ ಏನು ಅಂದರೆ, ಮಂಗಳಾಚರಣೆ ಮಾಡಿದ್ದಾರೆ ಆದರೆ ಗ್ರಂಥ ಮುಗಿದಿಲ್ಲ ಅಂತ ಕೇಳಿದರೆ, ಅದು ಮುಖ್ಯವಾದ ಕಾರಣ, ಅದಕ್ಕೆ ಎಷ್ಟು ವಿಘ್ನಗಳಿವೆಯೋ ಅಷ್ಟು ಪರಿಹಾರಕ್ಕೆ ಅಷ್ಟು ಮಂಗಳಾಚರಣೆ ಮಾಡಬೇಕಾಗಿತ್ತು ಪ್ರಪೋರ್ಷನೇಟಾಗಿ. ಸ್ವಲ್ಪ ಕಡಿಮೆ ಮಾಡಿದ್ದಕ್ಕೆ ಮುಗಿದಿಲ್ಲ, ಅರ್ಥ ಆಯಿತಾ? ಮಂಗಳಾಚರಣೆ ಮಾಡಿದಾಗಲೂ ಕೂಡ ಎಲ್ಲಿ ನಿರ್ವಿಘ್ನವಾಗಿ ಗ್ರಂಥಗಳು ಮುಕ್ತಾಯವಾಗಿಲ್ಲ ಅಲ್ಲಿ ಗ್ರಂಥ ನಿರ್ವಿಘ್ನ ಪರಿಪೂರ್ಣ ಸಂಯುಕ್ತಾಪ್ತಿಗೆ ಎಷ್ಟು ಅಗತ್ಯ ಇತ್ತೋ ಅಷ್ಟು ಮಂಗಳಾಚರಣೆ ಮಾಡಿಲ್ಲ, ಇನ್ಅಡಿಕ್ವೇಟ್ ಅಂತೀವಲ್ಲ ಹಾಗೆ. ಸರಿ, ಹಾಗಿದ್ದರೆ ಮಾಡದೇ ಇದ್ದಲ್ಲಿ ಮುಗಿದಿವೆಯಲ್ಲ ಅಂತ ಕೇಳಿದರೆ, ಅದಕ್ಕೆ ಅನೇಕ ಕಾರಣಗಳುಂಟು. ಮೊದಲನೇ ಕಾರಣ ಏನು ಅಂದರೆ, ಮಂಗಳಾಚರಣೆನ ಬಾಯಲ್ಲೇ ಮಾಡಬೇಕು ಅಂತೇನೂ ಇಲ್ಲ, ಗೊತ್ತಾಯ್ತಿಲ್ಲ. ಆ್ಯಕ್ಚುಲಿ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ಶುರು ಮಾಡಿದ್ರೆ ಮುಗಿದೋಯ್ತು, ಮನಸ್ಥಾನ ಮಾಡಿಕೊಂಡ್ರೆ ಮುಗಿದೋಯ್ತು. ಕಾಯಕವಾಗಿ ಮಾಡಿದರೆ ಸುಪ್ರಿಂದ ಶುರು ಮಾಡ್ತಿದ್ದಾರೆ, ನಮಸ್ಕಾರ ಮಾಡಿದ್ರೆ ಶುರು ಮಾಡಿಬಿಟ್ಟ, ಬಾಯಲ್ಲಿ ಹೇಳಲೇ ಇಲ್ಲ, ಗೊತ್ತಾಯ್ತಾ? ಅಥವಾ ಮನಸ್ಸಲ್ಲಿ ಮಾಡೋದು ಒಂದು ಪದ್ಧತಿ, ದೇಹತ ಮಾಡೋದು ಇನ್ನೊಂದು ಪದ್ಧತಿ, ಮಾತನಲ್ಲಿ ಮಾಡೋದು ಒಂದು ಪದ್ಧತಿ. ಎಲ್ಲೆಲ್ಲಿ ಗ್ರಂಥ ಸರಿಯಾಗಿ ಮುಗಿದಿದೆ ಅಲ್ಲೆಲ್ಲ ಕೂಡ ಮನಸ್ಸಲ್ಲೇ ಮಾಡಿರ್ಬೋದು, ನಿಂಗೆ ಗೊತ್ತು ಮಾಡಿಲ್ಲ ಅಂತ ಹೇಳಿಬಿಟ್ಟು, ಆದ್ದರಿಂದ ಅದು ಮಾಡಿಲ್ಲ ಅಂತ ಹೇಳಬಾರ್ದು. ಮತ್ತೆ ಒಳ್ಳೆ ಗ್ರಂಥಗಳು ಮುಗಿಲಿಕ್ಕೆ ವಿಘ್ನಗಳು ಜಾಸ್ತಿ, ಕೆಟ್ಟ ಗ್ರಂಥ ಮುಗಿಲಿಕ್ಕೆ ವಿಘ್ನಗಳು ಬೇಕಿಲ್ವಲ್ಲ. ಕೆಟ್ಟ ಕೆಲಸ ಮುಗಿಬೇಕಾದ್ರೆ ಸಲೀಸ ಮುಗಿದೋಗುತ್ತೆ, ಅದಕ್ಕೆ ಹೇಳಲಿಲ್ಲ. ಒಳ್ಳೆ ಗ್ರಂಥಗಳ ಬಗ್ಗೆ ಪ್ರಶ್ನೆ ಬಂದರೆ ಮಾನಸಿಕವಾಗಿ ಮಾಡಬಹುದು, ಕಾಯಿಕವಾಗಿ ಮಾಡಬಹುದು, ವಾಚನಿಕವಾಗಿ ಮಾಡಬಹುದು. ಅದರಲ್ಲಿ ಎಲ್ಲೆಲ್ಲಿ ಗ್ರಂಥದಲ್ಲಿ ಮಂಗಳಾಚರಣೆ ಕಂಡು ಬಂದಿಲ್ಲ, ನೀವು ಬರದಿಲ್ಲ ಅಂತ ಅಷ್ಟೇ ಹೇಳಬೇಕೇ ಹೊರತು ಮಾಡಿಲ್ಲ ಅಂತ ಹೇಳಬಾರ್ದು. ಅರ್ಥ ಆಯ್ತಾ? ಬರದಿಲ್ಲ ಅಷ್ಟು ಹೇಳೋಣ, ಆದರೆ ಮಾಡಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಆದ್ದರಿಂದ ಒಟ್ಟು ಏನು ತೀರ್ಮಾನ ಆಯ್ತು? ಈಗ ಮಂಗಳಾಚರಣೆ ಮಾಡಲೇಬೇಕು ಅಂತ ತೀರ್ಮಾನ ಆಯಿತು. ಸರಿ, ಆಚಾರ್ಯ ಯಾತಕ್ಕೆ ಮಾಡಿಲ್ಲ ಅಂತ ಪ್ರಶ್ನೆ ಬಂತು. ಆಚಾರ್ಯ ಯಾತಕ್ಕೆ ಮಾಡಿಲ್ಲ ಅಂತ ಕೇಳಿದರೆ ಅದು ಬದಲೇ ಹೇಳಿದಂತೆ ಮಾನಸಿಕವಾಗಿ ಮಾಡಬಹುದು, ಕಾಯಿಕವಾಗಿ ಮಾಡಬಹುದು, ಆದ್ದರಿಂದ ಆಚಾರ ಮಾಡಿಲ್ಲ ಅಂತ ಹೇಗೆ ಹೇಳಿದ್ದೀವಿ ಅಂತ ಕೇಳಿದ್ರು. ಮತ್ತೊಂದು ಪ್ರಶ್ನೆ, ಸ್ವಾಮಿ ಆಚಾರ ಗ್ರಂಥ ಬರೆಯೋದು ಯಾತಕ್ಕೋಸ್ಕರ? ಈಗ ಉಳಿದವ್ರ ಗ್ರಂಥ ಬರೆಯೋದು ಬೇರೆ, ಆಚಾರ್ಯ ಬರೀತಾರೋದು ಯಾತಕ್ಕೋಸ್ಕರ? ಎಲ್ಲ ಸಜ್ಜನರಿಗೆ ತಿಳಿಯಲಿ ಅಂತ ಹೇಳಿ. ಅವ್ರ ಮನಸ್ಸಲ್ಲೇ ಮಾಡ್ಕೊಂಡು ಯಾರಿಗೆ ತಿಳಿಯುತ್ತೆ ಈ ಮಧ್ಯೆ? ಅದಕ್ಕೇನು ಮಾಡಬೇಕು? ಅವರು ಬರದೇ ತೋರಿಸ್ಬೇಕು ತಾನೇ. ಮಂಗಳಾಚರಣೆ ಅಲ್ಲ, ಉಳಿದವ್ರಿಗೋಸ್ಕರ, ಉಳಿದವ್ರ ಹಿತಕ್ಕೋಸ್ಕರ ಗ್ರಂಥ ಬರೆದ ಮೇಲೆ ಅವ್ರ ಹಿತಕ್ಕೋಸ್ಕರ ಎದ್ದೇದ ಆಚಾರತಿ ಶ್ರೇಷ್ಠ ತತ್ತದೇವೇ ತರೋ ಜನಃ ಅಂತಿರೋದ್ರಿಂದ ದೊಡ್ಡವರಾದ ಅವ್ರು ಮಾಡಿ ತೋರಿಸಿರ್ತಾರೆ, ನಾವು ಮಾಡಲಿಕ್ಕೆ ಬರೋದೀಗ? ಅವರೇ ಬಿಟ್ಟರೆ ನಾವು ಹಾಗೆ ಶುರು ಮಾಡ್ತೀವಿ ಅಂತ ಯಾಕೆ ಅನ್ನಬಾರ್ದು ಅಂತ ಕೇಳಿದರೆ, ಹಾಗಲ್ಲ, ಆಚಾರ್ಯರು ಮಾಡಿದ್ದಾರೆ ಅಂತ ಹೇಳಿದ್ವಿ. ಆಚಾರ್ಯರು ಮಾಡಿದ್ದಾರೆ, ಕಾಯಿಕವಾಗಿ ಮಾಡಿದ್ದಾರೆ ಗೊತ್ತಾಗಲ್ಲ, ಸರಿ, ಮಾನಸಿಕವಾಗಿ ಗೊತ್ತಾಗೋದಿಲ್ಲ. ಸ್ವತಂತ್ರ ಅನ್ನೋ ಪದ ಉಪಯೋಗಿಸಿದ್ದಾರಲ್ಲ, ಅದಕ್ಕಿಂತ ಮಂಗಳಾಚರಣೆ ಬೇಕಂತ ಹೇಳಿದ. ವಿಶ್ವಂ ವಿಷ್ಣುರ್ವ ಷಟ್ಕಾರ, ಒಂದು ನಮ ಅಂತ ಏನಿಲ್ಲ, ಸ್ತೋತ್ರ ಹೌದಲ್ಲ ಅದು, ನಮ ಅಂತ ಪದ ಇಲ್ಲದೆ ಹೋದರೂ ಕೂಡ ಸ್ತೋತ್ರ. ಆದ್ದರಿಂದಾಗಿನೇ ಮಂಗಳಾಚರಣೆ ಆಚಾರ್ಯರು ಮಾಡಿದ್ದಾರೆ. ಇಲ್ಲಿಗೆ ತೀರ್ಮಾನ ಆಯ್ತು. ಈಗ ಎಲ್ಲಿ ಬಂತು? ಸ್ವತಂತ್ರಂ ಅಂತ ಹೇಳಿದರೂ ಇಲ್ಲಿ ಸ್ವತಂತ್ರಂ, ಅಲ್ಲಿ ಸ್ವತಂತ್ರ ಶಬ್ದ ಅನ್ನೋ ದೇವರ ವಿಶಿಷ್ಟವಾದ ಗುಣ ಹೇಳ್ತಕ್ಕಂಥ ಶಬ್ದ. ಆದ್ದರಿಂದಾಗಿನೇ ಮಂಗಳಾಚರಣೆ ಮಾಡಿದ್ದಾರೆ ಅಂತ ತೀರ್ಮಾನ ಆಯಿತು. ಆಗ ಹೇಳ್ತಾರೆ, ಇಲ್ಲ, ಮಂಗಳಾಚರಣೆ ಬೇರೆ ಶ್ಲೋಕಲೇ ಇರಬೇಕಾಗಿತ್ತು, ಬೇರೆ ಶ್ಲೋಕ ಅದರಲ್ಲಿ ಸೇರಿಸ್ಬಿಟ್ಟಿದಾರಲ್ಲ ಅಂತ ಕೇಳಿದರೆ, ಅದರಲ್ಲಿ ಸೇರಿಸಿದ್ರೆ ಮಂಗಳಾಚರಣೆ ಆಗೋದಿಲ್ಲ ಅಂತ ಯಾರು ಹೇಳಿದರೆ ನಿಮಗೆ ಅಂತ ಕೇಳ್ತಾರೆ. ಮಂಗಳಾಚರಣೆ ಪ್ರತ್ಯೇಕ ಬರೀಬೇಕು ಅಂತ ನಿಯಮ ಇಲ್ಲ, ಮಂಗಳಾಚರಣೆ ಮಾಡಬೇಕೇ ಹೊರತು ಪ್ರತ್ಯೇಕ ಮಾಡಬೇಕು ಅಂತ ಯಾರು ಹೇಳಿದ್ದಾರೆ ನಿಮಗೆ? ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಪ್ರತ್ಯೇಕ ಮಾಡಬೇಕಾಗಿಲ್ಲ ಅನ್ನೋದಕ್ಕೋಸ್ಕರ ಒಂದು ನಿಯಮಗಳುಂಟು. ನಾವೆಲ್ಲರೂ ಪ್ರಯಾಣ ಕೈಗೊಂಡಾಗ ಎದುರುಗಡೆಗೆ ತುಂಬಿದ ಕೊಡ ಹೊತ್ಕೊಂಡು ಯಾರಾದರೂ ಬಂದರೆ ಅದು ಮಂಗಲಕಾರಕ ಅಂತ ನಿಯಮ ಉಂಟು. ಹೌದಾನೆ? ಎಲ್ಲರಿಗೂ ಗೊತ್ತು. ಯಾವ ಅಂಬ ಕುಂಭಾದೇಹೇ ಮಂಗಲ ಸೂಚಕತ್ವ ದರ್ಶನಾತ್ ಅಂತ ಹೇಳ್ತಾರೆ. ಅಂಬ ಕುಂಭ ಅಂದ್ರೇನು? ನೀರಿರೋ ಕೊಡ. ಬರೀ ಕೊಡ ಬಂದರೆ ಅಮಂಗಳ, ತುಂಬಿದ ಕೊಡ ಬಂದರೆ ಮಂಗಳ ಅಂತ ನಿಯಮ ಇದೆ. ಒಪ್ತೀಯ? ಶಕರಶಾಸ್ತ್ರದಲ್ಲಿ ಹೇಳಿದ್ದಾರೆ ಆ ಮಾತನ್ನು. ಹಾಗೇನು ಅಲ್ಲಿ ಯೋಚನೆ ಮಾಡು. ಅವ್ರು ನೀರು ತರ್ತಿರೋದು ಯಾತಕ್ಕೋಸ್ಕರ? ರಮ್ಯ ಮಂಗಳಾಗಲಿಂದ ತರ್ತಾ ಇಲ್ಲ. ಯಾತಕ್ಕೆ ತರ್ತಿರೋದವರು ಮನೆ ನೀರು ಬೇಕು ಅತ್ತೆ ಬೈತಾಳೆ ಅಂತ ಒಯ್ತಾ ಇರ್ತಾಳೆ. ಈಗ ಅದು ಒಯ್ಯೋದಿಲ್ಲ, ಹಿಂದಿನ ಕಾಲಕ್ಕೆ ಒಯ್ತಾ ಇದ್ರು ಪಾಪ. ಅವರು ಮನೆಗೆ ಒಯ್ತಿದ್ದಾಳೆ, ನಮಗೆ ಮಂಗಳ ಆಗುತ್ತೆ ಅಂತ ಕೇಳಿದರೆ, ಹೌದು, ಇನ್ನೊಂದು ಕೆಲಸ ಮಾಡಲಿಕ್ಕೆ ಹೊರಟು ಮತ್ತೊಂದು ಕೆಲಸ ಮಾಡಬಾರ್ದು ನಿಯಮ ಇಲ್ಲ. ಅರ್ಥ ಆಯ್ತಾ? ಪ್ರಸಾದ ಊಟನೂ ಆಗಬಾರ್ದ? ಪ್ರಸಾದ ಊಟ ಎರಡೂ ಆಗ್ಬೋದಲ್ಲ. ಆದ್ದರಿಂದ ಊಟ ಬೇರೆ ಪ್ರಸಾದ ಬೇರೆ ಅಂತ ಏನಿಲ್ಲ, ಎರಡೂ ಹೇಗಾಗಬಹುದು. ಅದಕ್ಕೆ ಅನ್ಯಾರ್ಥಂ ನಿಯಮಾನಸ್ಯಾಪಿ ಅಂಬ ಕುಂಭಾದೇಹೇ ಅನ್ಯೇಷಾಂ ಮಂಗಲ ಸೂಚಕತ್ವ ದರ್ಶನಾತ್ ಅಂತ ಹೇಳಿದ್ದಾರೆ. ಮತ್ತೊಂದು ಕೆಲಸಕ್ಕೆ ಹೋಯ್ತಕ್ಕಂಥ ತುಂಬಿದ ಕೊಡ ಹೇಗೆ ಪ್ರಯಾಣ ಕೈಗೊಂಡವನಿಗೆ ಮಂಗಲ ಸೂಚಕವಾಗುತ್ತೋ ಅದೇ ರೀತಿಯಲ್ಲಿ ಗ್ರಂಥ ಬರಲಿಕ್ಕಂತ ಹೊರಟಾಗ ಆ ಪದ ಎರಡು ಕೆಲಸನೂ ಮಾಡುತ್ತೆ ಅಂತ ಹೇಳಿ. ಈಗ ನಿಮಗೆ ವಾಕ್ಯಾರ್ಥ ಮಾಡೋಕ್ಕೆ ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಈಗ ಒಂದು ವಿಷಯದ ಬಗ್ಗೆ ಸಣ್ಣ ವಿಷಯ ನೋಡೋದಕ್ಕೆ ಇಷ್ಟು ದೀರ್ಘ ವಿಚಾರ ಮಾಡ್ಬೋದು. ಕೊನೆಗೆ ತೆಗೆದ ಸಣ್ಣ ಪ್ರಮಾಣ ನೆಲ್ಲ ಯಾಕೆ ಮಾಡಬೇಕು ಅಂತ ಕೇಳಿದರೆ, ಪ್ರಮಾಣ ಬೇಕಿಲ್ಲ, ದೊಡ್ಡವರೆಲ್ಲ ಮಾಡ್ತಾ ಬಂದಿದ್ದಾರೆ ಎಂಬುದೇ ಪ್ರಮಾಣ. ಅರ್ಥ ಆಯ್ತಾ? ಅದಕ್ಕೆ ಪ್ರಮಾಣಗಳಲ್ಲಿ ಲೆಕ್ಕ ಉಂಟು. ವೇದ ಸ್ಮೃತಿ ಸದಾಚಾರ ಸ್ವಶ್ಚ ಪ್ರಿಯಮಾತ್ಮನಃ, ನಾಲ್ಕು ಆಧಾರಗಳು ಬೇಕು ಯಾವಾಗಲೂ. ವೇದದಲ್ಲಿದ್ದರೂ ಸರಿ, ಆಮೇಲೆ ಸ್ಮೃತಿಗಳಲ್ಲಿದ್ದರೂ ಸರಿ, ಸದಾಚಾರ ಸಜ್ಜದ ನಡ್ಕೊಂಡಿದ್ರೂ ಆಯ್ತು ಆ ರೀತಿಯಲ್ಲಿ. ಯಾರೋ ಇದು ಬರುತ್ತೋ ಇಲ್ಲೋ, ದೊಡ್ಡವ್ರು ತಗೋತಾರೆ ಬರುತ್ತೆ ಅಷ್ಟೇ. ಸದಾಚಾರ ಸ್ವಶ್ಚ ಪ್ರಿಯಮಾತ್ಮನ ನಾಲ್ಕು ಧರ್ಮ ಏತ ಚತುರ್ವಿಧಂ ಪ್ರಾಹು ಸಾಕ್ಷಾತ್ ಧರ್ಮಶ ರಕ್ಷಣಂ ಅಂತ ಹೇಳಿರೋದ್ರಿಂದ ಇದರಲ್ಲಿ ಸಜ್ಜನರ ನಿಯಮೇನ ಮಾಡ್ತಾ ಬಂದಿರೋದ್ರಿಂದ ಮಾಡಬೇಕು, ಇದು ಸಿದ್ಧಾಂತ. ಆಮೇಲೆ ಇದಕ್ಕೆ ಪ್ರಮಾಣ ಬೇಕಲ್ಲ ಅಂತ ಕೇಳಿದರೆ, ಸಜ್ಜನರೆಲ್ಲ ಮಾಡ್ತಾ ಬಂದಿದ್ದಾರೆ ಅಂದರೆ ಪ್ರಮಾಣ ಇರಲೇಬೇಕು ಅಂತ ಅರ್ಥ. ಅವಾಗ ಏನು ಮಾಡಬೇಕು? ಶ್ರುತಿ ಮಂಗಳ ಮಾಡಬೇಕು ಅಂತ ಶ್ರುತಿ ಎಲ್ಲೂ ಇಲ್ಲ ಅಂತ ಹೇಳಿದರೆ ಯೋಚನೆ ಮಾಡಬೇಡ, ಶ್ರುತಿ ಇನ್ಫರ್ಮ್ ಮಾಡೋಣ ನಾವು. ಏನಂತ? ಸಮಾಪ್ತಿ ಕಾಮೋ ಮಂಗಲಮ ಆಚರೇತ, ಶ್ರುತಿ ಇರಬೇಕು ಅಂತ. ಸಮಾಪ್ತಿ ಬಯಸ್ತಕ್ಕಂಥ ಮಂಗಳ ಆಚರಣೆ ಮಾಡಲೇಬೇಕು, ಇಷ್ಟು ದೊಡ್ಡವರು ಮಾಡಿದ ಮೇಲೆ ಅಂತ ತಿಳ್ಕೊಂಡ್ರೆ ಮುಗಿದು. ಇಂಥವಕ್ಕೆಲ್ಲ ಏನು ಅನುಕೂಲ ಆಯಿತು ಅಂದರೆ, ಈಗ ಯಾವುದೇ ಒಂದು ಪ್ರಬಲ ಸಂಪ್ರದಾಯ ಇದ್ದರೆ, ದೊಡ್ಡವರೆಲ್ಲ ಜ್ಞಾನಿಗಳೆಲ್ಲ ಮಾಡ್ತಕ್ಕಂಥ ಸಂಪ್ರದಾಯ ಇದ್ದರೆ ಮತ್ತೆ ಆಧಾರ ಕೇಳಬಾರ್ದು ಅಂತ ಅರ್ಥ. ಅರ್ಥ ಆಯ್ತಾ? ಅದಕ್ಕೆ ಸಂಪ್ರದಾಯ ಅಂತಲೇ ಹೆಸರು, ಅದು ಅದೊಂದು ಪ್ರಮಾಣ ಅಂತ. ಸಂಪ್ರದಾಯ ಒಂದು ಪ್ರಮಾಣನೇ, ಆದರೆ ಶಾಸ್ತ್ರಕ್ಕೆ ವಿರುದ್ಧ ಇದ್ದರೆ ಅದು ಮಾನ್ಯ ಆಗೋದಿಲ್ಲ. ಶಾಸ್ತ್ರಕ್ಕೆ ವಿರುದ್ಧ ಇದ್ದರೆ ಸಂಪ್ರದಾಯ ಬಿಟ್ಟುಬಿಡಬೇಕು. ಶಾಸ್ತ್ರ ಬಗ್ಗೆ ಮೌನ ವಹಿಸಿದರೆ ಸಂಪ್ರದಾಯ ಎಂಬುದು ಅಲ್ಟಿಮೇಟ್ ಅಂತ ಹೇಳ್ತಾರೆ. ಇದೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಇಷ್ಟೆಲ್ಲ ಚರ್ಚೆ ಬರುತ್ತೆ. ಈಗ ಅಂಗಾರೆಷ್ಟು ಹಚ್ಚಬೇಕೋ ಬೇಡೋ ಅಂತ ಪ್ರಶ್ನೆ ಬಂತು. ಅದು ಪ್ರಮಾಣ ಇದೆಯೋ ಇಲ್ಲೋ ಬೇಡ ನಮಗೆ, ಎಷ್ಟು ಜನ ಯಾರು ಹಚ್ಚೋರು ಇದ್ದಾರೆ ಜ್ಞಾನಿಗಳಲ್ಲಿ ಅಂತ ಕೇಳಿದರೆ ಅವಾಗ ಏನು ಅರ್ಥ ಅದಕ್ಕೆ? ಹಚ್ಚಬೇಕು ಅಂತ ಬೋದು, ಸಿಂಪಲ್ ಆನ್ಸರ್. ಅದು ಮತ್ತು ಪ್ರಮಾಣ ಬೇಕು, ಪ್ರಮಾಣವೂ ಇದೆ ಇಲ್ಲ ಅಂತ ಏನಿಲ್ಲ, ಅದೇನು ಗಲಾಟೆ ಮಾಡ್ಕೊಳ್ಳೋ ಕಾರಣ ಇಲ್ಲ. ನಿಯಮೇನು ಸಕಲ ಸಜ್ಜದರು ಹಚ್ಚುತ್ತಾ ಬಂದ ಕಾಲಕ್ಕೆ ಅದೇನು ಮತ್ತೊಂದು ಪ್ರಮಾಣ ಬೇಕಿಲ್ಲ. ಅರ್ಥ ಆಯ್ತಾ? ಕೆಲವು ವಿಚಾರ ಆಚಾರ ವಿಚಾರ ಕೆಲವು ಕುಲಧರ್ಮ ಅಂತ ಬೇರೆ ಇರುತ್ತೆ, ವಂಶದಲ್ಲಿ ಮಾತ್ರ ಮಾಡ್ಕೊಂಬಂದಿರ್ತಾರೆ, ಅದು ಅವ್ರಿಗೆ ವ್ಯಾಲಿಡ್ಡೇ. ಕುಡಿದವ್ರು ಮಾಡಬೇಕಾಗಿಲ್ಲ, ಆದರೆ ಅವ್ರು ಮಾಡಲು ಅವ್ರು ಬಿಡಾಗಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಒಂದು ವಿಷಯದ ಬಗ್ಗೆ ಎಷ್ಟು ಆಳವಾಗಿ ತೀರ್ಮಾನ ಮಾಡಬೇಕು ಅಂತ ತಿಳಿಸ್ಕೊಡ್ತಾ. ಇದೆಲ್ಲ ಆಚಾರ್ಯ ಇಷ್ಟೆಲ್ಲ ಹೇಳಿದ್ಬಿಟ್ಟು ಬಿಟ್ಟುಬಿಟ್ಟಿದ್ರೆ ಏನಾಗ್ತಿತ್ತು ಅಂದರೆ, ಈ ಮಾಡಿದ್ರಿಂದಲೇ ಅನುಕೂಲ ಆಯಿತು, ಇಷ್ಟೆಲ್ಲ ಚರ್ಚೆ ಮಾಡೋಕ್ಕೆ ಅನುಕೂಲ ಆಯಿತು. ಇಲ್ಲದವ್ರು ಏನಾಗ್ತಿತ್ತು, ಆ ಚರ್ಚೆನೇ ಬಿಟ್ಟೋಗ್ಬಿಡ್ತಿತ್ತು. ಆ ಚರ್ಚೆ ಮಾಡಿದ್ದರಿಂದ ಒಂದು ಹೊಸ ವಿಷಯ ಗೊತ್ತಾದಾಗಾಯಿತು, ಮಂಗಳಾಚರಣೆ ಮಾಡಲೇಬೇಕು, ಅದಕ್ಕೊಂದು ಆಧಾರ ಇದೆ, ದೊಡ್ಡವರೆಲ್ಲ ಮಾಡಿದ್ದಾರೆ. ಆ ರೀತಿ ಮಾಡೋದ್ರಿಂದ ಗ್ರಂಥದ ನಿರ್ಘ್ನ ಪರಿಸಮಾಪ್ತಿ ಆಗುತ್ತೆ. ಪರಿಸಮಾಪ್ತಿ ಇಬ್ಬರಿಗಾಗಬೇಕೀಗ, ಬರೆಯೋರಿಗೆ ನಿರ್ವಿಘ್ನ ಬರೆಯೋದು ಮುಗಿಬೇಕು, ಕೇಳೋರಿಗೆ ನಿರ್ವಿಘ್ನ ಕೇಳೋದು ಮುಗಿಬೇಕು. ಆದ್ದರಿಂದ ಇಬ್ಬರಿಗೂ ಮಂಗಳಾಚರಣೆಗೆ ಅವಶ್ಯಕತೆ ಇದೆ ಎಂದು ಅರ್ಥ ಮಾಡಿಕೊಂಡ್ಮೇಲೆ ನಾವೆಲ್ಲ ಯಾವುದೇ ಕಾರ್ಯ ಮಾಡಬೇಕಾದರೆ ಬರೀ ಗ್ರಂಥ ಸಮಾಪ್ತಿ ಅಷ್ಟೇ ಇಲ್ಲ, ಸಕಲ ಮಂಗಲ ಕಾರ್ಯಗಳನ್ನು ಏನು ಮಾಡಬೇಕು, ಮಂಗಳಾಚರಣೆ ಮಾಡಿಯೇ ಮಾಡಬೇಕು. ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಮಂಗಳಾಚರಣೆ ಮಾಡತಕ್ಕಂಥದ್ದು ಶಾಸ್ತ್ರ ವಿಹಿತವಾದ ವಿಧಿ ಅಂತ ತೀರ್ಮಾನವಾದ್ದರಿಂದ ಅದರ ಬಗ್ಗೆ ಒಳ್ಳೆಯ ಚರ್ಚೆ ಮುಗಿದಂತೆ ಆಯಿತು. ಇಷ್ಟು ಅದರ ಬಗ್ಗೆ ವಿಚಾರಗಳು. ಸ್ವತಂತ್ರಂ ಪರತಂತ್ರಂಚ ಪ್ರಮೇಯಂ ದ್ವಿವಿಧಂ ಮತಂ ಅಂತ ಹೇಳಿ ತತ್ವ ವಿವೇಕದೊಳಗೆ ತತ್ವ ಸಂಖ್ಯಾರದಲ್ಲಿ ಮಾಡಿದ ಕ್ರಮದಲ್ಲೇ ಮಾಡುತ್ತಾ ಸಣ್ಣ ಪುಟ್ಟ ವ್ಯತ್ಯಾಸ ತೋರಿಸ್ತಾ ಏನು ಹೇಳಿದರು ಅಂದರೆ, ವಿಷಯ ಒಂದೇ ಆಗಿದ್ದಾಗ ವ್ಯೂ ಪಾಯಿಂಟ್ ಬೇರೆ ಇದ್ದು ಸ್ವಲ್ಪ ಕ್ಲಾಸಿಫಿಕೇಶನ್ ವ್ಯತ್ಯಾಸ ಆದರೆ ತಪ್ಪಲ್ಲ ಅಂತ ಹೇಳಿದರು. ಮೇನ್ ಹೆಚ್ಚು ಹೆಚ್ಚು ಕಡಿಮೆ ಆಗಬಾರ್ದು, ಸ್ವತಂತ್ರ ಪರತಂತ್ರ ಅಂಬೋದು ಎಲ್ಲದರಲ್ಲೂ ಮೇಂಟೈನ್ ಮಾಡಿದರು. ಉಳುಗಡೆ ಏನು ಮಾಡಿದಾಗ ಸ್ವಲ್ಪ ವ್ಯತ್ಯಾಸ ಮಾಡಿದರು, ಅಂಥ ವ್ಯತ್ಯಾಸದಿಂದ ಏನಾಗೋದಿಲ್ಲ, ಬಾಧಕ ಆಗೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ರಿಜಿಡ್ಡಾಗಿ ಕೆಲವು ಕಡೆ ಇರಬೇಕಾಗಿಲ್ಲ, ನಾವು ಕೆಲವು ಕಡೆ ರಿಜಿಡ್ಡಾಗೇ ಇರಬೇಕು, ಕೆಲವು ಕಡೆಗೆ ಇರಬಾರದು. ಅದನ್ನು ತೋರಿಸೋಕ್ಕೋಸ್ಕರ ಆಚಾರ್ಯರು ಎರಡು ರೀತಿಯಲ್ಲಿ ತತ್ವ ವಿಭಾಗವನ್ನು ಮಾಡ್ತಾ ಭಾಗವತ ತಾತ್ಪರ್ಯದಲ್ಲಿ ಹೇಳುತ್ತಾರೆ. ಬರೀ ಎರಡು ವಿಧ ಅಲ್ಲ, ಇನ್ನು ಅನೇಕ ರೀತಿಯಲ್ಲಿ ಮಾಡಬಹುದು, ಆದರೆ ಒಟ್ಟು ಸಿದ್ಧಾಂತಕ್ಕೆ ವಿರೋಧ ಬರಬಾರದು ಅಷ್ಟೇ ಹೊರತು ತತ್ವ ಹೇಳುತ್ತಾರೆ. ತತ್ವಸಂಖ್ಯಾ ವಿವಕ್ಷಾಭೇದೇನ ಬಹುಧಾ ಭವತಿ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರ ಮಾತು. ವಿವಕ್ಷಾಭೇದ ಇದ್ದಾಗ ಇನ್ನೂ ಬೇಕಾದಷ್ಟು ಮಾಡ್ಕೊಂಡು ಹೋಗಿ ನೀವೀಗ, ಆದರೆ ಮೇನ್ ಸ್ವತಂತ್ರ ಅಸ್ವತಂತ್ರದ ಮಾತು ಎಂದೂ ಬಿಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿಬಿಡುತ್ತಾ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸತ್ಸಿದ್ಧಾಂತ ಮಹಾಪಯನ್, ಮುಖ್ಯ ವಿಚಾರದ ಬಗ್ಗೆ ಎಂದೂ ಕೂಡ ಗೊಂದಲಕ್ಕೊಳಗಾಗಬಾರ್ದು, ಗೊಂದಲ ಹುಟ್ಟಿಸಬಾರ್ದು. ಆದರೆ ಉಳಿದ ವಿಚಾರಗಳು ಬಂದ ಕಾಲಕ್ಕೆ ಸ್ವಲ್ಪ ವ್ಯತ್ಯಾಸಗಳಿದ್ದಾಗ ಅದನ್ನೇನು ಮಾಡಬಹುದು, ಅದನ್ನು ಗಂಭೀರ ತಗೊಳ್ಬೇಕಾದ ಕಾರಣ ಇಲ್ಲ ಅಂಥೇಳಿ ಕೊನೆಗೆ ಕೆಲವು ವಿಷಯಗಳನ್ನು ಹೇಳಿದರು. ಧರ್ಮಗಳು ಎರಡು ವಿಧ, ಒಂದು ವಸ್ತು ಧರ್ಮ ಅಂದರೆ ಪ್ರಾಪರ್ಟಿ ಅಂತ ಅರ್ಥ. ಪ್ರಾಪರ್ಟಿ ಅಂದರೆ ರಿಯಲ್ ಪ್ರಾಪರ್ಟಿ ಅಂಥ ಪ್ರಾಪರ್ಟಿಗಳಲ್ಲ, ವಸ್ತುವಿನ ಗುಣಧರ್ಮಗಳು. ಹಾಲು ಬಾಣ ಬಿಡಿ ಆಗಿರುವಿಕೆ ಅದು ಪ್ರಾಪರ್ಟಿ ಅಂತ, ಹಾಲು ಬಿಸಿಯಾಗಿರಬೇಕೆ ಒಂದು ಪ್ರಾಪರ್ಟಿ, ಹಾಲು ಬಿಡಿಯಾಗಿರಬೇಕೆಂಬುದೇನದು ಯಾವ ದ್ರವ್ಯ ಭಾವಿ, ಆ ವಸ್ತು ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೆ ಇರತಕ್ಕಂಥದ್ದು. ಬಿಸಿಯಾಗಿರಬೇಕೆ ಬದಲಾದ ಕೂಡ ಏನವು ತಾತ್ಕಾಲಿಕ ಅಷ್ಟೇ, ಅದಕ್ಕೆ ನಿತ್ಯ ಧರ್ಮ ಅನಿತ್ಯ ಧರ್ಮ ಅಂತ ಕರೀತಾರೆ. ಅಂದರೆ ಎಟರ್ನಲ್ ಕ್ವಾಲಿಟೀಸು ಟೆಂಪರರಿ ಕ್ವಾಲಿಟೀಸ್ ಅಂತ ಪ್ರತಿಯೊಂದು ವಸ್ತುವಿಗೂ ಎರಡು ವಿಧ ಕ್ವಾಲಿಟಿ ಇರುತ್ತೆ. ದೇವರಿಗೆ ಮಾತ್ರ ಟೆಂಪರರಿ ಕ್ವಾಲಿಟಿ ಅಂತಿಲ್ಲ, ದೇವರಿಗಿರೋದೆಲ್ಲ ಯಾವುದದು ಎಲ್ಲ ಎಟರ್ನಲ್ಲೇ, ಗೊತ್ತಾಯ್ತಾ. ಈ ಜಡವಸ್ತುಗಳಲ್ಲಿ ವಿಶೇಷವಾಗಿ ಇದು ಕಾಣ್ತೇವೆ, ಮತ್ತು ಅನಿತ್ಯ ವ್ಯಾಪಾರಗಳು ಬೇರೆ, ನಿತ್ಯ ವ್ಯಾಪಾರಗಳು ಬೇರೆ. ಎಲ್ಲೆಲ್ಲಿ ವಸ್ತುವಿಗೂ ಅದರ ನಿತ್ಯ ಧರ್ಮಗಳಿಗೂ ಸಂಬಂಧ ಏನು ಅಂತ ಕೇಳಿದ್ರೆ ಏನಂತ ಹೇಳಬೇಕು ನಾವು, ಅದಕ್ಕೆ ಅಭೇದ ಅಂತಲೇ ಹೇಳಬೇಕು. ವಸ್ತುವಿಗೂ ಅದರ ನಿತ್ಯ ಧರ್ಮಗಳಿಗೂ ಅಭೇದವನ್ನೇ ಹೇಳಬೇಕು. ವಸ್ತುಗಳಿಗೂ ಬೇರೆ ವಸ್ತುಗಳಿಗೆ ಏನು ಹೇಳಬೇಕು, ವಸ್ತುಗಳಿಗೂ ಬೇರೆ ವಸ್ತುಗಳಿಗೆ ಏನು ಹೇಳಬೇಕು, ಭೇದವನ್ನೇ ಹೇಳಬೇಕು. ಎರಡಾಯ್ತಾಗ ಆಮೇಲೆ ವಸ್ತುಗಳಿಗೂ ಅದರ ಅನಿತ್ಯ ಧರ್ಮಗಳಿಗೆ ಏನು ಹೇಳಬೇಕು ಅಂತ ಕೇಳಿದರೆ ಭೇದಾಭೇದ ಹೇಳಬೇಕು. ಇಷ್ಟು ತಿಳ್ಕೊಂಡು ದೊಡ್ಡ ಸಿದ್ಧಾಂತ ತಿಳ್ಕೊಂಡಾಗಲೇ ಇದ್ರ ಬಗ್ಗೆ ಈ ಭೇದಾಭೇದ ಅನ್ನೋ ಕಾನ್ಸೆಪ್ಟ್ ಉಳಿದವ್ರಿಗೆ ಅರ್ಥನೇ ಆಗಿರಲಿಲ್ಲ. ಫಸ್ಟ್ ಟೈಮ್ ಆಚಾರ್ಯ ಬಿಡಿಸಿಬಿಟ್ಟು ಎಂಥ ಪ್ರಸಂಗ ಎಲ್ಲೆಲ್ಲಿ ಬರುತ್ತೆ ಅಂತ ಕೇಳಿದರೆ ಲಿಸ್ಟ್ ಕೊಟ್ಟರು. ಕಾರ್ಯಕಾರಣ ಯೋಶ್ಚೈವ ತಥೈವ ಗುಣತದ್ವತೋಹೋ ಕ್ರಿಯಾ ಕ್ರಿಯಾವತೋಸ್ತದ್ವತ್ ತಥಾ ಜಾತಿ ವಿಶೇಷಯೋಹೋ ವಿಶಿಷ್ಟ ಶುದ್ಧಯೋಶ್ಚೈವ ತಥೈವ ಅಂಶಾಂಶೇನೋರಪಿ. ಆರು ಕಡೆಗೆ ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಯಾವ್ಯಾವುದು? ಕಾರ್ಯಕಾರಣ, ಒಂದು ಮಣ್ಣಿನಿಂದ ಗಡಿಗೆ ಆಯಿತು, ಮಣ್ಣಿಗೂ ಗಡಿಗೂ ಏನು ಸಂಬಂಧ ಅಂತ ಪ್ರಶ್ನೆ. ಈಗ ಅಲ್ಲಿ ಕಾರ್ಯ ಕಾರಣ, ಕಾರ್ಯ ಗಡಿಗೆ, ಕಾರಣ ಮಣ್ಣು ಏನು ಸಂಬಂಧ ಅಂದರೆ ಅಲ್ಲೂ ಕೂಡ ಭೇದಾಭೇದ ಸಂಬಂಧ. ಯಾತಕ್ಕೆ ಅಭೇದ ಅಂದರೆ ಮಣ್ಣಿನಿಂದನೇ ಗಡಿಗೆ ಮಾಡಿರೋದ್ರಿಂದ ಏನು ಮಾಡಬೇಕು ನಾವಾಗ ಅಭೇದ ಹೇಳಬೇಕು. ಆದರೆ ಮಣ್ಣಿನಲ್ಲಿ ನೀರು ಹಾಕಿಡ್ಲಕ್ಕೆ ಬರೋದಿಲ್ಲ, ಗಡಿಗೆ ಮಾಡಿದಾಗ ನೀರು ಹಾಕಿಬಿಡೋದು, ಅಲ್ಲಿ ಭೇದನೂ ಹೇಳಬೇಕು. ಸೊ ಭೇದಾಭೇದ ಎರಡೂ ಹೇಳಬೇಕಾದ್ರಿಂದ ಕಾರ್ಯಕಾರಣಗಳಿಗೆ ಯಾವ ಸಂಬಂಧ ಉಂಟೋ ಭೇದಾಭೇದ ಸಂಬಂಧ ಉಂಟು. ಅದೇ ರೀತಿ ಎರಡನೇದಾಗಿ ತಥೈವ ಗುಣತದ್ವತೋಹು, ಗುಣ ಮತ್ತು ಗುಣವಾನ್ ಏನು ಹೇಳಬೇಕು ಅಂತ ಕೇಳಿದರೆ ಅಲ್ಲಿ ಎರಡು ಭಾಗ. ಗುಣ ಮತ್ತು ಗುಣವಾನ್ ಇದ್ದಾಗ ನಿತ್ಯ ಗುಣಗಳಿಗೂ ಅದಕ್ಕೂ ಅಭೇದನೆ, ಅನಿತ್ಯ ಗುಣಗಳಿಗೂ ಗುಣವಂತನಿಗೆ ಏನು ಹೇಳಬೇಕು ಅಂತ ಕೇಳಿದರೆ ಭೇದಾಭೇದನೆ ಹೇಳಬೇಕು. ಆಮೇಲೆ ಕ್ರಿಯಾ ಕ್ರಿಯಾವತೋಸ್ತದ್ವತ್, ಕ್ರಿಯಾ ಮತ್ತು ಕ್ರಿಯಾವತ್ ಇದೆ ಕ್ರಿಯಾ ಅಲ್ಲಾಡ್ತಾ ಇದೆ. ಈಗ ಅಲ್ಲಾಡೋ ಸ್ವಭಾವ ಅದು, ಈಗ ಅಲ್ಲಾಡ್ತಾ ಇದೆ, ಈಗ ಅಲ್ಲಾಡೋದು ನಿಜನೇ, ಆದರೆ ಅಲ್ಲಾಡೋದಿಲ್ಲ ಅದು ನಿಜನೇ. ಅದಕ್ಕೆ ಈ ಕ್ರಿಯಾ ಈ ಕ್ರಿಯಾಕ್ಕೆ ಏನು ಸಂಬಂಧ ಹೇಳಬೇಕು ಅಂತ ಕ್ರಿಯಾವನಿಗೆ ಏನು ಹೇಳಬೇಕು ಅಂದರೆ ಭೇದಾಭೇದ ಹೇಳಬೇಕು. ಟೀಕಾರ ಸ್ಪಷ್ಟ ಮಾಡ್ತಾರೆ, ಆದರೆ ಚೇತನಗೂ ಚೇತನ ಕ್ರಿಯೆಗಳು ಭೇದಾಭೇದ ಹೇಳಬಾರ್ದು. ಏನು ಹೇಳಬೇಕಲ್ಲಿ? ಅಭೇದವನ್ನೇ ಹೇಳಬೇಕು. ಯಾವಾಗಲೂ ಸ್ವಭಾವನೇ ಜ್ಞಾನ ಕ್ರಿಯಾ ಮತ್ತು ಇಚ್ಛೆ ಎಂಬುದೇನದು ಚೇತನ ಸ್ವಭಾವ ಅದು, ಇದು ಅದಲ್ಲ. ಅದರಿಂದಾಗಿನೇ ಇದು ಟೆಂಪರರಿ ಇದು, ಇಲ್ಲಿ ಮಾತ್ರ ಹೇಳಬೇಕು. ಅದೇ ರೀತಿ ಕ್ರಿಯಾ ಕ್ರಿಯಾವತೋಹ ಜಾತಿ ವಿಶೇಷಯೋಹ, ಬ್ರಾಹ್ಮಣ ಜಾತಿ ಇದೆ, ಬ್ರಾಹ್ಮಣ ಜಾತಿ ಇದೆ, ಮನುಷ್ಯ ಜಾತಿ ಬ್ರಾಹ್ಮಣ ಜಾತಿ. ಅದರಲ್ಲಿ ಮನುಷ್ಯನಾಗಿದ್ದಾನೆ ಬ್ರಾಹ್ಮಣನಾಗಿದ್ದಾನೆ, ಅಲ್ಲಿ ಏನು ಮಾಡಬೇಕಾಗ, ಬ್ರಾಹ್ಮಣನಿಗೆ ಬ್ರಾಹ್ಮಣ್ಯಕ್ಕೆ ಏನು ಸಂಬಂಧ ಹೇಳಬೇಕು ಅಂದರೆ, ಸರಿಯಾಗಿದ್ದರೆ ಬ್ರಾಹ್ಮಣ ಬ್ರಾಹ್ಮಣನೇ. ಟೀಕಾರ ಮುಂದೆ ಬರೀತಾರೆ, ಮಹಾಪಾತಕಾದಿನ ಪಾತಿತ್ಯ ಬಂದರೆ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಅದೇನು ಹೇಳಬೇಕಾಯ್ತು ಈಗ, ಭೇದ ಭೇದ ಹೇಳಬೇಕಾಗ, ಸರಿಯಾಗಿದ್ದರೆ ಮಾತ್ರ ಭೇದ, ಸರಿಯಾಗಿಲ್ಲದೆ ಹೋದರೆ ಭೇದ. ಅದಕ್ಕೆ ಕೆಲವು ಕೆಲಸಗಳನ್ನು ಮಾಡಿದ ಬ್ರಾಹ್ಮಣ್ಯ ಹೋಗಿಬಿಡುತ್ತೆ ಅಂತ ಹೇಳಿದ, ಕೆಲವು ಕೆಲಸಗಳನ್ನು ಮಾಡಿದ ಬ್ರಾಹ್ಮಣ್ಯ ಹೋಗಿಬಿಡೋದ್ರಿಂದ ಅದರ ಸಂಬಂಧ ಏನು ಹೇಳಬೇಕು ಅಂದರೆ, ಅದನ್ನು ಸ್ವೀಕಾರರು ಬರೀತಾರೆ, ವ್ಯಾಸರಾಯರು ಕೋಟ್ ಮಾಡ್ತಾರೆ, ಮಾಸೇನ ಶೂದ್ರೋ ಭವತಿ ಬ್ರಾಹ್ಮಣ ರಸವಿಕ್ರಯ. ಒಂದು ತಿಂಗಳೇನಾದರೂ ಕಂಟಿನ್ಯೂಸ್ ಆಗಿ ಎಣ್ಣೆ ಬೆಣ್ಣೆ ಉಪ್ಪಿನ ವ್ಯಾಪಾರ ಮಾಡಿಬಿಟ್ರೆ ಏನಾಗುತ್ತಂತೆ, ಬ್ರಾಹ್ಮಣ್ಯ ಹೋಗಿಬಿಡುತ್ತೆ. ಕೆಲವು ವ್ಯಾಪಾರಿಗಳು ಎಲ್ಲದನ್ನು ವ್ಯಾಪಾರ ಮಾಡೋದಿಲ್ಲ, ಈಗ ಸರ್ಕಾರ ಲೈಸೆನ್ಸ್ ಕೊಡ್ಬೇಕು ಯಾವುದಕ್ಕೂ, ಅದನ್ನೇ ಮಾಡಿ ಬೇರೆ ಕೊಟ್ಟರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ, ಗೊತ್ತಾಯ್ತಾ. ಯಾವುದಕ್ಕೆ ತೊಗೊಂಡಿರ್ತಾರೆ ಅದಕ್ಕೆ ಮಾಡಬೇಕು, ಬೇರೆ ಅದನ್ನು ಮಾಡಾಗಿಲ್ಲ. ಬ್ರಾಹ್ಮಣನಿಗೆ ಆಪತ್ಕಾರದಲ್ಲಿ ವ್ಯಾಪಾರ ಹೇಳಿದ್ದಾರೆ, ಆದರೆ ರಸವಿಕ್ರಯ ಮಾತ್ರ ಮಾಡಬಾರ್ದು. ಎಂಥ ಆಪತ್ಕಾರದಲ್ಲೂ ಕೂಡ ರಸವಿಕ್ರಯ ಮಾಡಿದ್ರೆ ಬ್ರಾಹ್ಮಣ್ಯ ಹೋಗಿಬಿಡುತ್ತೆ. ಹೋಗುತ್ತೆ ಅಂದ್ಮೇಲೆ ನಿತ್ಯ ಧರ್ಮ ಅಲ್ಲ ಅಂತ ಆಯ್ತು. ನಿತ್ಯ ಧರ್ಮ ಅಲ್ಲ ಅಂದಮೇಲೆ ಏನು ಮಾಡಬೇಕು, ಅದನ್ನು ಭೇದ ಭೇದ ಹೇಳಬೇಕು. ಇಲ್ಲಿ ಸಿದ್ಧಾಂತ ಮಾಡಿಕೊಂಡು ನಾವು ನಮಗೆ ಎಚ್ಚರಿಕೆ ಕೊಟ್ಟಾಗಾಯ್ತಾಗ ಬ್ರಾಹ್ಮಣ್ಯ ಒಂದು ಆಟೋಮೆಟಿಕ್ ಅಲ್ಲ, ಏನು ಮಾಡ್ತಿರ್ಬೇಕದನ್ನ ಉಳಿಸ್ಕೊಂಡೇ ಬ್ರಾಹ್ಮಣ್ಯ ಹೊರತು ಇಲ್ಲದೆ ಹೋದ್ರಿಲ್ಲ. ಕರೆಂಟ್ ಕೊಟ್ಟಿರ್ತಾರೆ, ಬಿಲ್ ಕೊಡೋದಿಲ್ಲ, ಕಟ್ ಆಫ್ ಮಾಡ್ತಾರೆ. ಆ ರೀತಿಯಾಗಿ ಸರಿಯಾಗಿ ನಡ್ಕೊಳ್ಳದೆ ಹೋದರೆ ಕರೆಂಟಾಗಿ ವಾಪಸ್ ತೆಗಿತಾರೋ ಬ್ರಾಹ್ಮಣ್ಯ ಎಂಬುದು ಏನಾಗುತ್ತೆ, ಹೋಗಿಬಿಡುತ್ತೆ. ಆದ್ದರಿಂದ ಬ್ರಾಹ್ಮಣ್ಯ ಉಳಿಸ್ಕೊಳ್ಬೇಕು. ಅದಕ್ಕೆ ಮಿನಿಮಮ್ ಏನು ಮಾಡಬೇಕು, ಸಂಧ್ಯಾ ಒಂದೇ ಮಾಡಬೇಕು. ಕುರಿಯಾದನ್ಯನ್ನವ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಚತೆ. ಉಳಿಸ್ಕೊಳ್ಳೋಕ್ಕೆ ಇದು ಕೆಡಿಸ್ಕೋಬಾರದಂತಿದ್ದ ಸಂಧ್ಯಾನೆ ಮಾಡ್ಕೊತ ರಸ ವಿಕ್ರಯ ಮಾಡಿದ್ರೆ ಹೋಯ್ತು, ಸಂಧ್ಯಾನೆ ಮಾಡ್ತಾನೆ ಮಾಡ್ತಾ ಹೋಗ್ಬಿಟ್ರೆ ಅದು ತಪ್ಪಾಯ್ತು. ಆದ್ದರಿಂದ ನಿಷಿದ್ಧವನ್ನು ಬಿಡಬೇಕು, ವಿಹಿತವಾದಲ್ಲಿ ಮಿನಿಮಮ್ ಅಂತೂ ಕಳ್ಕೊಳ್ಬಾರ್ದು ಎಂದು ಕೂಡ ಅದಕ್ಕೋಸ್ಕರ ಉಪಯೋಗ ಆಗಬೇಕು. ಇಷ್ಟು ಹೇಳಿ ವಿಶಿಷ್ಟ ಶುದ್ಧಯೋಶ್ಚೈವ, ವಿಶಿಷ್ಟ ಮತ್ತು ಶುದ್ಧ, ವಿಶಿಷ್ಟ ಮತ್ತು ಶುದ್ಧ. ದಂಡ ಹಿಡ್ಕೊಂಡಿದ್ದಾನೆ ವಿಶಿಷ್ಟ, ದಂಡಿ ಅಂತ ಕರೀತಾರೆ ಅವ್ರು. ದಂಡ ಹಿಡ್ಕೊಂಡು ಒಂದು ದಂಡಿ, ದಂಡ ಬಿಟ್ಟುಬಿಟ್ಟ ಅವ್ನು ದಂಡಿ ಅಲ್ಲ ಈಗ. ಅದಕ್ಕೆ ಅದಕ್ಕೆ ಏನು ಸಂಬಂಧ ಬಂತು ಈಗ, ಮತ್ತೆ ಭೇದ ಹಿಡ್ಕೊಂಡಾಗ ದಂಡಿ, ಇಲ್ಲದ ಹೋದಾಗಲ್ಲ. ಆದರೆ ವ್ಯಕ್ತಿ ಅವನೇ, ಆದರೆ ವ್ಯತ್ಯಾಸ ಯಾತಕ್ಕೆ ಬಂತು ಅಂದರೆ, ವಿಶೇಷ ವಿಶೇಷಣ ಇರೋದು ಇಲ್ಲದೇ ಇರೋದು. ವಿಶೇಷಣ ಇದ್ದಾಗ ವಿಶಿಷ್ಟ, ಇಲ್ಲದ ಹೋದಾಗ ಅವಿಶಿಷ್ಟ. ಅಷ್ಟೇಳಿ ಕೊನೆಗೆ ಅಂಶ ಅಂಶಿನೋರಪಿ, ಅಂಶ ಅಂಶಗಳಿಗೂ ಕೂಡ ಏನು ಹೇಳಬೇಕು ಅಂದರೆ ಭೇದ ಭೇದ ಹೇಳಬೇಕು. ಅಲ್ಲಿ ಟೀಕಾರ ಸ್ಪಷ್ಟ ಮಾಡ್ತಾರೆ, ಅಂಶ ಅಂಶಗಳು ಎರಡು ವಿಧ. ಒಬ್ಬ ಅಂಶಿ ಅವನ ಎಲ್ಲ ಅಂಶಗಳು ತಗೊಂಡಾಗ ಅಭೇದನೇ ಹೇಳಬೇಕು, ಒಂದೊಂದು ಅಂಶ ತಗೊಂಡಾಗ ಭೇದ ಭೇದ ಹೇಳಬೇಕು. ಯಾಕೆ, ಒಂದೊಂದು ಅಂಶ ಹೋದರೂ ವ್ಯಕ್ತಿ ಇರ್ತಾನೆ, ಒಂದು ಕಾಲ ಹೋದರೂ ಮನುಷ್ಯ ಬದುಕಿರ್ತಾನೆ ಇಲ್ಲೋ, ಆದರೆ ಪ್ರಾಣ ಹೋದ್ರೆ ಎಲ್ಲ ಇರೋ ಬದುಕೋದಿಲ್ಲ. ಅದಕ್ಕೆ ಎಲ್ಲ ಅಂಶಗಳು ಒಟ್ಟಾಗಿ ತೊಗೊಂಡು ಹೇಳಿದಾಗ ಏನು ಹೇಳಬೇಕು, ಅದಕ್ಕೆ ಅಭೇದ ಹೇಳಬೇಕು. ಒಂದೊಂದು ಅಂಶ ತೊಗೊಂಡು ಹೇಳಿದಾಗ ಏನು ಹೇಳಬೇಕು, ಅದಕ್ಕೆ ಭೇದ ಹೇಳಬೇಕು. ಒಂದು ತಂತು ಇದೆ, ಪಟ ಇದೆ. ತಂತು ಅಂದರೆ ನೂಲು, ಪಟ ಅಂದರೆ ವಸ್ತ್ರ. ಒಂದೊಂದು ವಸ್ತ್ರಕ್ಕೂ ಒಂದೊಂದು ಪಟಕ್ಕೂ ವಸ್ತ್ರಕ್ಕೂ ಏನು ಸಂಬಂಧ ಇದೆ ಅಂತೇಳಿದ್ರೆ ಏನು ಹೇಳಬೇಕು, ಭೇದ ಭೇದ ಹೇಳಬೇಕು. ಯಾತಕ್ಕೆ ಅದು ಪಾರ್ಟ್ ಆಫ್ ದಿ ವಸ್ತ್ರ, ಆದ್ದರಿಂದ ಅಭೇದ ಹೇಳಬೇಕು. ಒಂದು ನೂಲು ತೆಗೆದ್ರೆ ವಸ್ತ್ರ ಹೋಗೋದಿಲ್ಲ, ಆದ್ದರಿಂದ ಏನು ಹೇಳಬೇಕು, ಅದಕ್ಕೆ ಭೇದ ಹೇಳಬೇಕು. ಎಲ್ಲ ನೂಲು ತೆಗೆದ್ರೆ ಹೋಗಿಬಿಡುತ್ತೆ, ಆದ್ದರಿಂದ ಎಲ್ಲ ನೂಲಿಗೂ ಅದಕ್ಕೆ ಏನು ಸಂಬಂಧ ಹೇಳಬೇಕು, ಅಭೇದ ಹೇಳಬೇಕು. ಒಂದೊಂದು ನೂಲಿಗೂ ಅದಕ್ಕೆ ಏನು ಹೇಳಬೇಕು, ಭೇದ ಹೇಳಬೇಕು. ಆಗ ಒಟ್ಟಾಗಿ ಹೇಳಬೇಕು, ಭೇದ ಭೇದ ಹೇಳಬೇಕು. ಇಲ್ಲಿಗೆ ಸಿದ್ಧಾಂತ ಹೇಳಿ ಆರು ಭಾಗ. ಇದನ್ನ ಆಚಾರ್ಯ ಬೇರೆ ಕಡೆ ಹೆಚ್ಚು ಹೇಳಿಲ್ಲ, ಆದ್ದರಿಂದ ಇದನ್ನ ಯಾರು ಓದೋದಿಲ್ಲ, ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ತುಂಬ ಜನ ಪ್ರಕರಣಗಳು ಓದೋದಿಲ್ಲ, ಗೊತ್ತಾಯ್ತು. ಹೈಯರ್ ಸ್ಟಡೀಸ್ ಮಾಡ್ಬೇಕಾದ್ರೂ ಓದೋದಿಲ್ಲ, ಯಾಕೆಂದರೆ ಚಿಕ್ಕ ಪುಸ್ತಕ ಅಂತ ಬಿಟ್ಬಿಡ್ತಾರೆ. ಆಚಾರ ಅದಕ್ಕೆ ಚಿಕ್ಕ ಪುಸ್ತಕ ಏನು ಸೇರಿಸಿರ್ತೀವಿ ಅಂತ ಹೇಳೋದಕ್ಕೋಸ್ಕರ ಹಾಗೆ ಮಾಡ್ತಾರೆ. ಚಿಕ್ಕದು ಅಂತ ಕೀ ಕಳ್ಕೊಂಡ್ರೆ ಏನಾಗುತ್ತೆ, ಚಿಕ್ಕದು ಕೀ ಕಳ್ಕೊಂಡ್ಬಿಟ್ಟೆ ಚಿಕ್ಕದು ಅಂತೇಳಿ. ಕೊನೆಗೆ ಏನಾಯ್ತು, ಬಾಗಿಲು ಹೊಡಿಬೇಕಾಗುತ್ತೆ, ದೊಡ್ಡ ಕೆಲಸ ಶುರುವಾಗುತ್ತೆ. ಆಮೇಲೆ ಒಡೆಯೋದು ಎಷ್ಟು ಕೆಲಸ, ಮತ್ತು ಇನ್ನೊಂದು ಹಾಕ್ಸೋದು ಅಷ್ಟೇ ಕಷ್ಟ. ಚಿಕ್ಕದು ಅಂತೇಳಿ ಇಗ್ನೋರ್ ಮಾಡಬಾರ್ದು. ಅದಕ್ಕೆ ಹೇಳ್ತಾರೆ, ರಿಷಭಗಳು ಚಿಕ್ಕ ಒಂದು ಬಿಡ್ಲಕ್ಕೆ ಹೋಗಬೇಡಿ, ಅದರಿಂದ ಭಾರಿ ಪ್ರಯೋಜನ ಇದೆ. ಆಚಾರ್ಯ ಚಿಕ್ಕ ಒಂದು ಯೂಸ್ಲೆಸ್ ಆಗಿದ್ದು ಬರಿತಾನೆ ಇದ್ದಿಲ್ಲ ಆಚಾರ್ಯರು, ಗೊತ್ತಾಯ್ತಾ. ತುಪ್ಪ ಎರಡು ಚಮಚ ಹಾಕ್ತಾರೆ, ಅಲ್ಲಿವರು ಊಟ ಕೂಡ ಆಗಿಲ್ಲ, ಗೊತ್ತಾಯ್ತಾ. ಚಿಕ್ಕದು ಅಂತೇಳಿ ಬಿಡ್ಲಕ್ಕಾಗೋದಿಲ್ಲ, ದೇವತೆಗಳು ಸ್ವೀಕಾರ ಮಾಡೋದೇ ತುಪ್ಪ ಹಾಕಿದ ಮೇಲೆ. ಚಿಕ್ಕದು ದೊಡ್ಡದು ಪ್ರಶ್ನೆ ಅಲ್ಲ, ಮುಖ್ಯ ಅಮುಖ್ಯ ಪ್ರಶ್ನೆ. ಆಚಾರ ಗ್ರಂಥಗಳು ಎರಡು ಭಾಗ ಮಾಡಬಾರ್ದು. ಏನಂತ, ಮುಖ್ಯ ಗ್ರಂಥ ಅಮುಖ್ಯ ಗ್ರಂಥ ಅಂತ ಮಾಡಬಾರ್ದು. ದೊಡ್ಡ ಗ್ರಂಥ ಚಿಕ್ಕ ಗ್ರಂಥ ಅಂತ ಮಾಡಿ, ಮುಖ್ಯ ಅಮುಖ್ಯ ಅಂತ ಮಾಡಬಾರ್ದು. ಎಲ್ಲ ಗ್ರಂಥಗಳು ಏನವು, ಮುಖ್ಯ ಅಂತ ಬರೀತಾನೆ ಇದೆಯಲ್ಲ ಆಚಾರ್ಯರು, ಗೊತ್ತಾಯ್ತಾ. ಅವರು ಬರೆದಿದ್ದಾರೆ ಅಂದಮೇಲೆ ಅಮುಖ್ಯ ಅಂತ ತಿಳ್ಕೊಂಡ್ರೆ ಭಾರಿ ತಪ್ಪಾಗುತ್ತೆ. ನಮ್ಮಲ್ಲಿ ಆ ಭಾವನೆ ಇದೆ, ಇವತ್ತು ತುಂಬ ಜನಕ್ಕೆ ಆ ಭಾವನೆ ಉಂಟು. ಪ್ರಕರಣಗಳು ಓದೇ ಇರೋದಿಲ್ಲ, ಆದರೆ ನ್ಯಾಯಮೃತ ಓದಿರ್ತಾರೆ, ಪ್ರಕರಣ ಓದಿರೋದಿಲ್ಲ. ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಮುಂದೆ ಗೊತ್ತಾಗುತ್ತೆ. ಖಂಡನ ತ್ರಯ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಸೂಕ್ಷ್ಮ ವಿಚಾರ ಆಚಾರ ಹೇಳಿರ್ತಾರೆ. ಅದನ್ನು ಇಲ್ಲಿ ತಿಳ್ಕೊಳ್ಳದೆ ಹೋಗಿಬಿಟ್ರೆ ನಮಗೆ ಹೈಯರ್ ಸ್ಟಡೀಸ್ ಮಾಡಲಿಕ್ಕೆ ಬರೋದಿಲ್ಲ. ಆ ದೃಷ್ಟಿಯಿಂದ ಬಹಳ ಮುಖ್ಯವಾದ ಘಟ್ಟ ಅದು. ಇಷ್ಟು ಹೇಳಿ ಈ ತತ್ವ ವಿವೇಕದ ಪ್ರಯೋಜನ ಯಾವಾಗ ಬರುತ್ತೆ, ತತ್ವ ಸಂಖ್ಯಾನವಾಗಲಿ ತತ್ವ ವಿವೇಕವಾಗಲಿ ಉಪಯೋಗಕ್ಕೆ ಬರೋದು ಯಾವಾಗ ಅಂದರೆ, ಏತತ್ ಪರತಂತ್ರಂತೂ ಸರ್ವಮೇವ ಹರೇ ಸದಾ ವಶಮಿತ್ತೇವ ಜಾನಾತಿ ಸಂಸಾರಾನ್ ಮುಚ್ಚತೇಹಿ ಸಹ. ಎರಡು ಮುಖ್ಯವಾದ ಅಂಶ ಇತ್ತು. ಒಂದೇನು, ಏತತ್ ಪರತಂತ್ರಂ, ಈ ಪರತಂತ್ರದ ಸ್ವತಂತ್ರದ ಜ್ಞಾನ ಮೋಕ್ಷ ಸಾಧಕ, ಆ ಬಗ್ಗೆ ಯೋಚನೆ ಇಲ್ಲ. ಸ್ವತಂತ್ರ ವಸ್ತುವಿನ ಜ್ಞಾನ ಯಾವುದಕ್ಕೆ ಸಾಧಕ, ಮೋಕ್ಷಕ್ಕೆ ಸಾಧಕ. ಆದರೆ ಪರತಂತ್ರದ ಜ್ಞಾನ ಮಾತ್ರ ಡೈರೆಕ್ಟ್ ಮೋಕ್ಷ ಸಾಧಕ ಅಲ್ಲ. ಯಾವ ಮೋಕ್ಷ ಸಾಧಕ ಅದು? ಸ್ವತಂತ್ರನಾದ ಪರಮಾತ್ಮನ ಅಧೀನ ಅಂತ ತಿಳ್ಕೊಂಡಾಗ ಮಾತ್ರ ಮೋಕ್ಷ ಸಾಧಕ. ಇದನ್ನ ಅರ್ಥ ಮಾಡಿಕೊಂಡ್ರೆ ಇವತ್ತು ಬ್ರಹ್ಮಜ್ಞಾನ ಬ್ರಹ್ಮಸೂತ್ರ ಓದ್ತೇವೆ, ಡೈರೆಕ್ಟ್ ಮೋಕ್ಷ ಸಾಧಕ. ಬೇರೆ ವಿದ್ಯೆ ಓದಿದಾಗ ಬ್ರಹ್ಮಸೂತ್ರಗಳಿಗೆ ಲಿಂಕ್ ಆದರೆ ಮಾತ್ರ ಮೋಕ್ಷ ಸಾಧಕ. ಇದನ್ನ ಅರ್ಥ ಮಾಡ್ಕೊಂಡು ನೀರು ಹರಿತಾ ಇರುತ್ತೆ ನೋಡ್ತಾರೆ, ನೀರು ಹರಿತಾ ಇಲ್ಲ ನೋಡ್ತಾರೆ, ಹರಿದೇ ಹೋದರೆ ಅದು ಮಡಿಗೆ ಬರೋದಿಲ್ಲ ಅಂತ ಅರ್ಥ. ಹರಿಯೋ ನೀರು ನಿಂತು ಹೋಗಿಬಿಟ್ಟಿದ್ರೆ ಅದು ಡೀಲಿಂಕ್ ಆದರೆ ಉಪಯೋಗ, ಹರಿತಾ ಇರಬೇಕದು. ಆ ರೀತಿ ಬ್ರಹ್ಮ ದೇವರಿಗೆ ತಲುಪಿದರೆ ಮಾತ್ರ ಏನಾಗುತ್ತದೆ, ಪರತಂತ್ರ ವಸ್ತು ಸಾರ್ಥಕ, ಇಲ್ಲವರು ಸಾರ್ಥಕ ಅಲ್ಲ ಅಂತ ತಿಳಿಸಿದರು. ಎಷ್ಟು ಪರತಂತ್ರ ಅಂತ ಹೇಳಿದ್ರು, ಸರ್ವಂ ಪರತಂತ್ರ, ಪರತಂತ್ರ ಎಕ್ಸೆಂಪ್ಷನ್ನೇ ಇಲ್ಲ. ಯಾವ ಪರತಂತ್ರ ವಸ್ತು ಕೂಡ ಒಂದು ಪೊರಕೇನೆ ಭಾರಿ ದೊಡ್ಡದು, ಯಾತಕ್ಕೆ ದೇವ್ರ ಮನೆ ಗುಡಿಸೋಕೆ ಉಪಯೋಗಿಸ್ತಾ, ಭಾರಿ ಮಹತ್ವ ಬಂತು ಅದಕ್ಕೆ. ಆದರೆ ಒಳ್ಳೆ ಬಂಗಾರದ ಪರಿಪರಿ ಯಾವುದು ಕ್ಲಬ್ ಗುಡಿಸ್ತಾ ಇದ್ದೆ, ಅಥವಾ ಏನು ಮಾಡ್ತೀರಿ ಅದರಿಂದ, ಯಾಕೆ ಮಿಸ್ಯೂಸ್ ಆಯಿತು ಅದು ಬಂತು. ಇದನ್ನು ಅರ್ಥ ಮಾಡಿಕೊಂಡು ದೇವರ ಪರವಾದಾಗ ಪ್ರತಿಯೊಂದಕ್ಕೂ ಕೂಡ ಮಹತ್ವ ಭಾರಿ ಜಾಸ್ತಿ. ಇಲ್ಲದ ಹೋದರೆ ಅಸ್ವತಂತ್ರ ವಸ್ತುವಿನ ಪರಿಜ್ಞಾನ ಅನ್ನೋದು ಟೋಟಲಿ ಯೂಸ್ಲೆಸ್ ಅಂತ ಕರೀತಾರೆ. ಈಗ ನಮ್ಮ ಇಂಜಿನಿಯರಿಂಗ್ ಓದ್ತಿರೋ ಬಿಡ್ತಿರೋ ಅಂದರೆ ನೀವು ಹೇಗೆ ತಿಳ್ಕೊತಿರೋ ಇಂಪಾರ್ಟೆಂಟ್. ಅದಕ್ಕೆ ಅಪ್ಲೈ ಮಾಡ್ಕೊಳ್ಳೋದಾದರೆ ಇಂಜಿನಿಯರಿಂಗ್ ಅಂಬುದು ಯಾವುದಕ್ಕೆ ಸಾಧಕ ಆಗುತ್ತದೆ? ಮೋಕ್ಷ ಸಾಧಕರೇ ಅದು ಕೂಡ, ಪರಂಪರೆಯ ಮೋಕ್ಷ ಸಾಧಕ, ಮೆಡಿಕಲ್ ಮೋಕ್ಷ ಸಾಧಕನೇ. ಒಳ್ಳೆ ಭಾಳ ದೊಡ್ಡ ಜ್ಞಾನಿಗಳಿಗೆ ರೋಗ ಬಂದಿದ್ದು ವಾಸಿ ಮಾಡಿಬಿಟ್ಟು ಎಷ್ಟು ಪುಣ್ಯ ಬಂತು ಅವನು ಯೋಚನೆ ಮಾಡಿ, ಹರಿ ಪ್ರೀತಿಯಾಗಲಿ ಅಂತ ಔಷಧಿ ಕೊಟ್ಟರೆ ಮೋಕ್ಷ ಸಾಧಕ, ದುಡ್ಡು ಬರಲಿ ಅಂತ ಔಷಧಿ ಕೊಟ್ಟರೆ ಅದು ಬಂಧಕ. ಇದು ಅರ್ಥ ಮಾಡಿಕೊಂಡ್ರೆ ಎರಡು ಇದೆ ಅದರಲ್ಲಿ, ಹೇಗೆ ಉಪಯೋಗಿಸ್ಬೇಕು. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮಬಂಧನ. ಅದನ್ನು ಅರ್ಥ ಮಾಡಿಕೊಂಡು ಸರ್ವಮೇವ, ಮತ್ತು ಯಾವ ಚಿಂತನೆ ಮಾಡಬೇಕು ಅಂದರೆ ಸದಾ, ಒಮ್ಮೆ ಹಾಗೆ ಹೀಗೆ ಅಲ್ಲ. ಯಾವ ಪರತಂತ್ರ ವಸ್ತು ಯಾವ ಮೋಕ್ಷ ಸಾಧಕವಾಗಬೇಕಾದ್ರೂ ಕೂಡ ಅದರ ಜ್ಞಾನ ನಮಗೇನಾಗಿರಬೇಕದು, ಸದಾ ಹರೇಹೇ ವಶಬಿತ್ತೇವ ಯಹ ಜಾನಾತಿ, ಯಾವನು ತಿಳಿತಾನಲ್ಲ ಅವನು ಸಂಸಾರಾನ್ ಮುಚ್ಚತೆ ಹಿ ಸಹ, ಸಂಸಾರಾತ್ ಮುಚ್ಚತೆ ಸಂಸಾರಾನ್ ಮುಚ್ಚತೆ ಅಂತಾಗಿರು, ಈ ಸಂಸಾರದ ಬಿಡುಗಡೆಯನ್ನು ಕಾಣುತ್ತಾನೆ. ಸೊ ಪರತಂತ್ರದ ವಸ್ತುವಿನ ಜ್ಞಾನವನ್ನು ನಾವು ಹೊಂದಬೇಕು, ಸ್ವತಂತ್ರ ವಸ್ತುವಿನ ಜ್ಞಾನವನ್ನು ಹೊಂದಬೇಕು. ಸ್ವತಂತ್ರ ವಸ್ತುವಿನ ಜ್ಞಾನ ನೇರವಾಗಿ ಮೋಕ್ಷ ಸಾಧಕ, ಆದರೆ ಪರತಂತ್ರ ವಸ್ತುವಿನ ಜ್ಞಾನ ಹರಿಯ ಅಧೀನ ಅಂತ ತಿಳ್ಕೊಂಡಾಗ ಮಾತ್ರ ಮೋಕ್ಷ ಸಾಧಕ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಆ ರೀತಿ ಪರತಂತ್ರ ವಸ್ತುವನ್ನು ತಿಳ್ಕೊಳ್ಳದೇ ಇರಬಾರದು, ಆದರೆ ಹರಿಸರ್ವೋತ್ತಮತ್ತು ಲಿಂಕ್ ಮಾಡದೇ ಇರಬಾರದು ಅಂತ ಹೇಳಿ ಆ ಗ್ರಂಥ ಮುಕ್ತಾಯ ಮಾಡ್ತಾರೆ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತ ತತ್ವವಿವೇಕ. ತತ್ವವಿವೇಕ ಮುಗಿತು, ಎರಡು ಪ್ರಕರಣ ಆಯ್ತು. ಈಗ ಮೂರು ಮುಂದಿನ ಪ್ರಕರಣ ಪ್ರಮಾಣ ಲಕ್ಷಣ ಕಥಾಲಕ್ಷಣ, ಎರಡು ಅತ್ಯಂತ ಉಪಯುಕ್ತವಾದ ಎರಡು ಭಾಗಗಳು. ಪ್ರಮಾಣ ಲಕ್ಷಣ ಅಂತ ಶುರು ಮಾಡ್ತಾರೆ ಆಚಾರ್ಯರು. ಅಶೇಷ ಗುರು ಮೀಶೇಷಂ ನಾರಾಯಣ ಮನಾಮಯಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಪ್ರಮಾಣಾನಾಂ ಸ್ವಲಕ್ಷಣಂ. ಇದು ಮಂಗಲ ಶ್ಲೋಕ. ಇಲ್ಲಿ ಗಲಾಟೆ ಕಾರಣನೇ ಇಲ್ಲ, ಸ್ಪಷ್ಟ ಮಂಗಳಾಚರಣೆ ಮಾಡಿಬಿಟ್ಟು. ಅಶೇಷ ಗುರುಂ ಈಶೇಷಂ ನಾರಾಯಣಂ ಅನಾಮಯಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಪ್ರಮಾಣಾನಾಂ ಸ್ವಲಕ್ಷಣಂ. ಇಷ್ಟು ಹೇಳಿದರು. ನಾರಾಯಣಂ ಪ್ರಸಂಪ್ರಣಮ್ಯ, ನಾರಾಯಣನಿಗೆ ಚೆನ್ನಾಗಿ ನಮಸ್ಕಾರ ಮಾಡಿ ಪ್ರಮಾಣಾನಾಂ ಸ್ವಲಕ್ಷಣಂ ಪ್ರವಕ್ಷ್ಯಾಮಿ, ಪ್ರಮಾಣಗಳ ಸರಿಯಾದ ಲಕ್ಷಣವನ್ನು ನಾವು ಹೇಳ್ತಾ ಇದ್ದೇವೆ. ನಾರಾಯಣ ಯಾರು ಅಂದರೆ ಅಶೇಷ ಗುರು, ಎಲ್ಲರಿಗೂ ಗುರು ಪರಮಾತ್ಮ. ಯಾಕೆ ಯಾರೇ ಗುರುಗಳು ಹೇಳಿದ್ರು ಒಡಗಿಟ್ಟ ಹೇಳೋದು ಯಾರು? ಪರಮಾತ್ಮನೇ. ಆದ್ದರಿಂದ ಅಶೇಷ ಗುರು, ಅಶೇಷ ಅಂತ ಹೇಳಿದಾಗ ರಮಾ ಬ್ರಹ್ಮಾದಿಗಳಿಗೂ ಗುರು. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಆದ್ದರಿಂದ ಎಲ್ಲರಿಗೂ ಪರಮಾತ್ಮ ಗುರು. ಅನಾಮಯ, ಆಮಯ ಅಂದರೆ ದೋಷ, ಅನಾಮಯ ಅಂದರೆ ನಿರ್ದೋಷ, ನಿರ್ದೋಷನಾದಂತಹ ಈಶೇಷ, ಈಶರಿಗೂ ಈಶ ಈಶೇಷ, ಈಶೇಷನಾದಂತಹ ಶ್ರೀಹರಿಯನ್ನು ಸಂಪ್ರಣಮ್ಯ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರವಕ್ಷ್ಯಾಮಿ ಪ್ರಮಾಣಾನಾಂ ಸ್ವಲಕ್ಷಣ, ವಕ್ಷ್ಯಾಮಿ ಪ್ರವಕ್ಷ್ಯಾಮಿ ಪ್ರಮಾಣಾನಾಂ ಸ್ವಲಕ್ಷಣ, ಪ್ರಮಾಣಗಳ ಸರಿಯಾದ ಲಕ್ಷಣವನ್ನು ಅವ್ಯಭಿಚರಿತ ಲಕ್ಷಣವನ್ನು ಚೆನ್ನಾಗಿ ಹೇಳ್ತೇವೆ ಅಂತ ಹೇಳಿದರು. ಅದಕ್ಕೆಲ್ಲ ಟೀಕಾರರು ಭಾರಿ ಬರೀತಾರೆ, ಟೀಕಾ ಸಮಯ ಇಷ್ಟಪ್ಪ ಇದೆ ಪ್ರಮಾಣ ಲಕ್ಷಣ ಟೀಕಾ ಒಂದೇ ಅದೇ ಪ್ರಸಂಗ ಬಂದಿತ್ತು. ವಿದ್ಯಾರಣ್ಯರು ಬಂದ ಬರೆಸಿದ ಅದೇ ಗ್ರಂಥನೇ ಟೀಕಾರ ಇದೆ. ಪ್ರಮ ಇಷ್ಟೇ ಚಿಕ್ಕ ಗ್ರಂಥ ಓದಿದ್ರೆ ಗೊತ್ತಾಗುತ್ತೆ, ಆಮೇಲೆ ವಿಷಯ ಗೊತ್ತಾಗುತ್ತೆ. ಇಷ್ಟು ಚಿಕ್ಕ ಗ್ರಂಥ, ಯಥಾರ್ಥಂ ಪ್ರಮಾಣಂ ತದ್ವಿಧಂ ಕೇವಲಂ ಅನುಪ್ರಮಾಣಂಚ, ಯಥಾರ್ಥ ಜ್ಞಾನಂ ಕೇವಲಂ ತತ್ಸಾಧನಂ ಅನುಪ್ರಮಾಣಂ. ಎಷ್ಟು ಶಾರ್ಟ್ ಸೆಂಟೆನ್ಸ್ ಗೊತ್ತಾಯ್ತಾ? ಶಾಸ್ತ್ರದಲ್ಲಿ ಯಾರ್ಯಾರು ಸಣ್ಣ ಪದ ಉಪಯೋಗಿಸ್ತಾರೆ, ಉಪಯೋಗ ಮರ್ಯಾದೆ ಹೋಗುತ್ತೆ ಹೆದರಿಕೆ ಅವರಿಗೆ. ಆದರೆ ಎಷ್ಟು ಮರ್ಯಾದೆ ಬರುತ್ತೆ ತೋರಿಸ್ತಾರೆ. ಅದು ಯಥಾರ್ಥಂ ಪ್ರಮಾಣಂ ಇಷ್ಟೇ, ತದ್ವಿಧಂ ಅದು ಎರಡು ವಿಧ. ಪ್ರಮಾಣ ಅಂದರೆ ಏನಪ್ಪ? ಯಥಾರ್ಥಂ ಪ್ರಮಾಣಂ, ಅರ್ಥ ಅಂದರೆ ವಿಷಯ, ಯಥ ಅಂದರೆ ಸರಿಯಾಗಿ. ಯಥಾವಸ್ಥಾರ್ಥಂ ಪ್ರಮಾಣಂ ಅಂದರೆ ಏನಾಯ್ತಾಗ? ಯಥಾವಸ್ಥಿತ ಜ್ಞೇಯ ವಿಷಯಕಾರಿತ್ವಂ ಪ್ರಮಾಣಸ್ಯ ಲಕ್ಷಣಂ ಅಂತ ಅರ್ಥ. ಏನು ಹಾಗಂದರೆ, ಒಂದು ವಸ್ತು ಹೇಗಿದೆಯೋ ಅದನ್ನು ಹಾಗೇನೆ ಸರಿಯಾಗಿ ಯಾವುದು ತಿಳಿಸಿಕೊಡುತ್ತಲ್ಲ ಅದನ್ನು ಪ್ರಮಾಣ ಅಂತ ಕರೀತೇವೆ. ಅಷ್ಟು ತಿಳ್ಕೊಂಡ್ರೆ ಆಯ್ತು. ಇವತ್ತು ರೂಪಜ್ಞಾನ ಇದೆ, ಅದು ಪ್ರಮಾಣ ಯಾವುದು? ರೂಪ ನೋಡಬೇಕು. ನಮ್ಗೆ ಏನು ಪ್ರಮಾಣ ಅದಕ್ಕೆ? ರೂಪಕ್ಕೇನು ಬೇಕು ನೋಡ್ಬೇಕಾರೆ? ನಮಗೆ ಕಣ್ಣಿರಬೇಕು, ಗೊತ್ತಾಯ್ತು. ಶಬ್ದಕ್ಕೇನು ಬೇಕು? ಕಿವಿ ಇರಬೇಕು. ಅದೇ ಪ್ರಮಾಣ. ಇದು ಸಾವಿರ ಹೇಳಿದ್ರೂ ಪ್ರಮಾಣ ಅಲ್ಲ, ಅದು ರೆಲೆವೆಂಟ್ ಪ್ರಮಾಣ ಆಗ್ಬಿಟ್ಟು. ರೂಪಕ್ಕೆ ಕುರುಡನಿಗೆ ರೂಪಜ್ಞಾನ ಬರೋ ಚಾನ್ಸೇ ಇಲ್ಲ, ಯಾತಕ್ಕೆ? ಅವನಿಗೆ ಕಣ್ಣೇ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ರೂಪಜ್ಞಾನ ಅಂಬೋದು ವಿಷಯ, ರೂಪ ಅಂಬೋದು ವಿಷಯ, ರೂಪಜ್ಞಾನ ಅಂಬೋದು ಜ್ಞಾನ, ಆ ತಿಳಿಸಿಕೊಟ್ಟ ಪ್ರಮಾಣ ಯಾವುದು? ಕಣ್ಣು. ಆ ರೀತಿ ಯೋಚನೆ ಮಾಡಿದರೆ ಪ್ರಮಾಣ ಅಂದ್ರೆ ಅಂತ ಅರ್ಥ ಆಗುತ್ತೆ. ಯಥಾರ್ಥಂ ಪ್ರಮಾಣಂ. ಈಗ ತದ್ವಿಧಂ, ಯಥಾರ್ಥಂ ಪ್ರಮಾಣಂ, ಅದು ಎರಡು ವಿಧ ಪ್ರಮಾಣ ಅನ್ನೋದು. ಎರಡು ವಿಧ ಅಂದರೆ ಹೇಗೆ? ಕೇವಲ ಅನುಪ್ರಮಾಣಂಚ, ಕೇವಲ ಪ್ರಮಾಣ ಅನುಪ್ರಮಾಣಂಚ. ಕೇವಲ ಪ್ರಮಾಣ ಅಂತ ಒಂದು, ಅನುಪ್ರಮಾಣ ಅಂತ ಒಂದು. ಕೇವಲ ಪ್ರಮಾಣ ಅಂದ್ರೇನು? ಜ್ಞಾನ ಅಂತ ಅರ್ಥ. ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣಂ, ಯಥಾರ್ಥ ಜ್ಞಾನ ಸಾಧನಂ ಅನುಪ್ರಮಾಣಂ. ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣಂ. ಯಾವುದೋ ಒಂದು ಪದಾರ್ಥ ಇರುತ್ತೆ, ನಮಗೆ ಗೊತ್ತಾಗಲಿಲ್ಲ, ಗೊತ್ತಿದ್ದವ್ರನ್ನ ಕರೀರಿ ಅಂತಾರೆ, ಒಂದು ಕಷ್ಟ ಹೇಳ್ಬಿಡ್ತಾನೆ ಇದು ಅಂತ ಹೇಳ್ಬಿಡ್ತ. ಅವ್ನು ಯಾಕೆ ಹೇಳಿದ ಅದನ್ನ? ಅವನಿಗೆ ಜ್ಞಾನ ಇದೆ ಹೇಳಿದ, ಗೊತ್ತಾಯ್ತಾ? ಅದು ಪ್ರಮಾಣ. ಸೊ ಜ್ಞಾನದಿಂದ ತಿಳ್ಕೊಂಡು ವೈದ್ಯ ಬರ್ತಾನೆ, ನಮಗೆ ರೋಗ ಬಂದಿದೆ ಅಷ್ಟೇನೆ, ಇಂಥ ರೋಗ ಅಂತ ಹೇಳ್ತಾನೆ. ಆ ರೋಗ ಯಾತಕ್ಕೆ ಕಾರಣ? ಅವನಿಗೆ ಜ್ಞಾನ ಇದೆ, ಜ್ಞಾನದಿಂದ ಹೇಳಿದ. ಸೊ ಯಥಾರ್ಥ ಜ್ಞಾನ ಅಂಬೋದೇನೋ ಪ್ರಮಾಣ. ಕೇವಲ ಪ್ರಮಾಣ ಅಂದ್ರೇನು? ಡೈರೆಕ್ಟ್ ಪ್ರೂಫ್ ಅಂತ ಅರ್ಥ. ಕೇವಲ ಮೀನ್ಸ್ ಡೈರೆಕ್ಟ್ ಅಂತ ಅರ್ಥ, ನೇರವಾಗಿ ಗೊತ್ತಾಗ್ತದೆ ಯಥಾರ್ಥ ಕೇವಲ ಪ್ರಮಾಣದಿಂದ. ಅನುಪ್ರಮಾಣ ಅಂದ್ರೇನು? ಯಥಾರ್ಥ ಜ್ಞಾನ ಬರಲಿಕ್ಕೆ ಯಾವುದು ಸಾಧನ ಆಗುತ್ತಲ್ಲ ಅದು ಅನುಪ್ರಮಾಣ. ಯಥಾರ್ಥ ಜ್ಞಾನ ಸಾಧನಂ ಅನುಪ್ರಮಾಣಂ. ಯಥಾರ್ಥ ಜ್ಞಾನಂ ಕೇವಲ ಪ್ರಮಾಣಂ, ಯಥಾರ್ಥ ಜ್ಞಾನ ಸಾಧನಂ ಅನುಪ್ರಮಾಣಂ. ಈಗ ಯಥಾರ್ಥ ಜ್ಞಾನ, ಈ ಪುಸ್ತಕದ ಯಥಾರ್ಥ ಜ್ಞಾನ ಆಗಬೇಕು. ಇದು ಪುಸ್ತಕ ಅಂತ ಗೊತ್ತಾಯಿತು, ಪ್ರಮಾಣ ಲಕ್ಷಣ ಅಂತ ಗೊತ್ತಾಯಿತು, ಯಥಾರ್ಥ ಜ್ಞಾನ ಇದೆ. ಇದು ಬರಲಿಕ್ಕೆ ಏನು ಬೇಕಾಯಿತು ನಮಗೀಗ? ಪುಸ್ತಕ ನೋಡಬೇಕು, ಗೊತ್ತಾಗ ಕಣ್ಣೇ ತೆಗಲಿಲ್ಲ, ಹೇಗೆ ಗೊತ್ತಾಗುತ್ತೆ? ಅದು ಗೊತ್ತಾಗೋದೇ. ಸೊ ಕಣ್ಣಿನಿಂದ ಪುಸ್ತಕ ಕಾಣಿಸ್ತೀಗ. ಆದ್ದರಿಂದ ಏನಿದೆ ಕಣ್ಣಂಬೋದು? ಏನದು? ಯಥಾರ್ಥ ಜ್ಞಾನ ಸಾಧನ. ತಿಳಿಯುತ್ತಿಲ್ಲ, ಯಥಾರ್ಥ ಜ್ಞಾನ, ಯಥಾರ್ಥ ಜ್ಞಾನ ಸಾಧನ. ಒಂದು ಗುರಿ ರೀಚ್ ಆಗಲಿಕ್ಕೆ ಒಂದು ವೆಹಿಕಲ್ ಇದ್ರೆ ಹಾಗೋ ಹಾಗೆ. ಇವತ್ತು ಶಬ್ದ ಕೇಳಬೇಕು, ಶಬ್ದ ಅಂಬೋದು ವಿಷಯ. ಅದು ನಮಗೆ ಶಬ್ದ ಜ್ಞಾನ ಇದೆ, ಅರ್ಥ ಆಗಿಬಿಡ್ತು. ಆದರೆ ಶಬ್ದ ಕಿವಿ ಬೀಳಕ್ಕೆ ಕಿವಿ ಇರಬೇಕು ಶಬ್ದ ಕೇಳಿಸ್ಬೇಕಾದ್ರೆ. ಅದು ಯಥಾರ್ಥ ಜ್ಞಾನ ಸಾಧನ. ಇದನ್ನು ಅರ್ಥ ಮಾಡಿಕೊಂಡ್ರೆ ಯಥಾರ್ಥ ಜ್ಞಾನ ಅಂಬೋದು ಮೀನ್ಸ್ ಆಫ್ ನಾಲೆಡ್ಜ್. ಮೀನ್ಸ್ ಆಫ್ ನಾಲೆಡ್ಜ್ ಎಂಬುದು ಯಥ ಅನುಪ್ರಮಾಣ. ನಾಲೆಡ್ಜ್ ಇದು ಕೇವಲ ಪ್ರಮಾಣ. ಅರ್ಥ ಆಯ್ತಾ? ನಾಲೆಡ್ಜ್ ಎಂಬುದು ಕೇವಲ ಪ್ರಮಾಣ, ಮೀನ್ಸ್ ಆಫ್ ನಾಲೆಡ್ಜ್ ಎಂಬುದು ಅನುಪ್ರಮಾಣ. ಹೀಗೆ ಪ್ರಮಾಣ ಎಷ್ಟು ವಿಧ ಆಯಿತು? ಅದು ಎರಡು ವಿಧ ಆಯಿತು. ಆಮೇಲೆ ಕೇವಲಂ ಚತುರ್ವಿಧಂ, ಕೇವಲ ಪ್ರಮಾಣ ನಾಲ್ಕು ವಿಧ. ಕೇವಲ ಸಬ್ ಕ್ಲಾಸಿಫಿಕೇಶನ್, ಕ್ಲಾಸಿಫಿಕೇಶನ್ ಸಬ್, ಮೊದಲು ಪ್ರಮಾಣ, ಮೇನ್ ಕ್ಲಾಸಿಫಿಕೇಶನ್ ಎರಡು, ಕೇವಲ ಪ್ರಮಾಣ ಅನುಪ್ರಮಾಣ. ಸಬ್ ಕ್ಲಾಸಿಫಿಕೇಶನ್ ಈಗ ಕೇವಲ ಪ್ರಮಾಣ ನಾಲ್ಕು ವಿಧ. ಯಾವ ರೀತಿ ಅಂತ ಕೇಳಿದರೆ, ಈಶಾ ಲಕ್ಷ್ಮಿ ಯೋಗಿ ಅಯೋಗಿ ಭೇದೇನ. ಈಶಾ ಲಕ್ಷ್ಮಿ ಯೋಗಿ ಅಯೋಗಿ ಭೇದೇನ ಅಂದರೆ ಈಶ ಜ್ಞಾನ, ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನ, ಅಯೋಗಿ ಜ್ಞಾನ ಅಂತ ಜ್ಞಾನ ನಾಲ್ಕು ವಿಧವಾಗಿದೆ. ಈಶ ಜ್ಞಾನ ಅಂದ್ರೇನು? ದೇವರ ಜ್ಞಾನ. ದೇವರ ಜ್ಞಾನ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೋಬೇಕು. ದೇವರ ಜ್ಞಾನದ ವೈಶಿಷ್ಟ್ಯ ಏನಪ್ಪ ಅಂತ, ನಮ್ಮದು ಜ್ಞಾನನೇ, ದೇವರದು ಜ್ಞಾನನೇ. ಇವತ್ತು ಪಿ ಯು ಸಿ ಒಂದು ಜ್ಞಾನ, ಬಿ ಎಸ್ ಸಿ ಒಂದು ಜ್ಞಾನ, ಎಸ್ ಎಸ್ ಎಲ್ ಸಿದು ಜ್ಞಾನ, ಆಮೇಲೆ ಎಮ್ ಎಸ್ ಸಿದು ಜ್ಞಾನ. ಆ ಜ್ಞಾನದಲ್ಲಿ ಏನಿದೆ ಈಗ ವ್ಯತ್ಯಾಸ ಇದೆ, ಹೌದಾನೆ? ಸೊ ನಮ್ಮ ಜ್ಞಾನ ದೇವರ ಜ್ಞಾನದವರೆಗೂ ವಿಚಾರ ಮಾಡಿದರೆ ಎಷ್ಟು ವ್ಯತ್ಯಾಸ ಇದೆ ನೋಡಿ ಅಂತ ಹೇಳ್ತಾರೆ. ಇದು ಕೂಡ ನಮಗೆ ದ್ವೈತಾದ್ವೈತಕ್ಕೆ ಉಪಯೋಗ ಬರುತ್ತಾ. ದೇವರ ಜ್ಞಾನ ಆಗಿದೆ, ನಮ್ಮ ಜ್ಞಾನ ಹೀಗಿದೆ. ನಾವು ನಮ್ಮ ಜ್ಞಾನ ನಾವು ಕರ್ಕೋಬೇಕಷ್ಟೇ ಅದನ್ನು. ಜ್ಞಾನ ಅಂತ ನಮ್ಮ ಸ್ಯಾಟಿಸ್ಫೈಡ್ ಕರ್ಕೋಬೇಕೇ ಹೊರತು ಅದ್ರ ಮುಂದೆ ಏನಾಗುತ್ತೆ? ಅದು ಟೀಕಾ, ನಮಗೆ ಏನು ಗೊತ್ತಿಲ್ಲ, ಆಚಾರ ಬಂದು ಕೂತು ನಮಗೇನು ಗೊತ್ತಿಲ್ಲ, ಟೀಕಾರ ಹೇಳಿಬಿಡ್ತಾರೆ. ಅಂದಮೇಲೆ ನಮ್ಮ ಜ್ಞಾನ ಅಂಬುದು ಹೆಸರಿಗೆ ಜ್ಞಾನ, ದೇವರದೇ ಅಂಥದ್ದು. ಅಂದಮೇಲೆ ಎಲ್ಲಿ ದೇವರು, ಎಲ್ಲಿ ನಾವು, ಇದೆಲ್ಲ ಅಲ್ಲಿಗೆ ಅಪ್ಲೈ ಮಾಡ್ಕೋಬೇಕು. ನಾವು ಸುಮ್ಮನೆ ಓದಿಬಿಟ್ಬಿಟ್ರೆ ಪ್ರಯೋಜನಕ್ಕೆ ಬರೋದಿಲ್ಲ, ಅಪ್ಲಿಕೇಶನ್ ಇರಬೇಕು. ದೇವರ ಜ್ಞಾನ ಎಂಥದ್ದು ಅಂದರೆ ಪೂರ್ವದ್ವಯ ಅನಾದಿ ನಿತ್ಯಂ. ಈಶ ಜ್ಞಾನ, ಲಕ್ಷ್ಮಿ ಜ್ಞಾನ ಎರಡೂ ಕೂಡ ಅನಾದಿ ಮತ್ತು ನಿತ್ಯ. ಅಕ್ವೈರ್ಡ್ ನಾಲೆಡ್ಜ್ ಅಲ್ಲ ದೇವರದು, ಸಂಪಾದನೆ ಮಾಡಿದ ನಾಲೆಡ್ಜ್ ಅಲ್ಲ ದೇವರದು. ಎಂಥ ಜ್ಞಾನ ಅದು? ಯಾವಾಗಲೂ ಅನಾದಿ ಮತ್ತು ನಿತ್ಯ. ಅದು ಎಂದು ಬಂತು ಅಂತ ಕೇಳಬಾರ್ದು, ಯಾವಾಗಲೂ ಇದೆ. ಎಂದು ಹೋಗುತ್ತೆ ಅಂತ ಕೇಳಬಾರ್ದು, ಯಾವಾಗಲೂ ಇರುತ್ತೆ. ಅದು ಲಕ್ಷ್ಮಿ ಜ್ಞಾನ. ದೇವರ ಜ್ಞಾನ ಎಂಥದ್ದದು? ಅನಾದಿ ನಿತ್ಯಂ, ಪೂರ್ವದ್ವಯಂ ಅನಾದಿ ನಿತ್ಯಂ. ಈಶಾ ಲಕ್ಷ್ಮಿ ಯೋಗಿ ಅಯೋಗಿ. ಪೂರ್ವದ್ವಯ ಅಂದರೆ ಮೊದಲೆರಡು ಅಂತ ಅರ್ಥ. ಮೊದಲೆರಡು ಅಂದರೆ ಈಶಾ ಜ್ಞಾನ, ಲಕ್ಷ್ಮಿ ಜ್ಞಾನ ಎರಡು ಕೂಡ ಅನಾದಿ ಮತ್ತು ನಿತ್ಯ. ಸ್ವಾತಂತ್ರ್ಯ ಪಾರತಂತ್ರಾಭ್ಯಾಂ ತದ್ ವಿಶೇಷ. ತಕ್ಷ್ಟ ಆಗಿದ್ರೆ ಲಕ್ಷ್ಮೀ ಕೊಟ್ಟು ನಾರಾಯಣ ಅಂದ್ಬಿಡ್ಬಹುದೇ ಅನ್ನಕ್ಕೆ ಬರೋದಿಲ್ಲ. ಯಾಕೆ? ಸ್ವಾತಂತ್ರ್ಯ ಪಾರತಂತ್ರಾಭ್ಯಾಂ ವಿಶೇಷ. ಪರಮಾತ್ಮನ ಜ್ಞಾನ ಎಂಥದ್ದು? ಸ್ವತಂತ್ರ ಜ್ಞಾನ. ಮಹಾಲಕ್ಷ್ಮಿ ಜ್ಞಾನ ಎಂಥದ್ದು? ಅಧೀನವಾದ ಜ್ಞಾನ. ಆ ಡಿಫ್ರೆನ್ಸ್ ಬಂದರೆ ಸಾಕಾಯ್ತು, ಅವರಿಬ್ಬರಿಗೆ ವ್ಯತ್ಯಾಸ ಇದೆ. ಇದೆಲ್ಲ ಯಾತಕ್ಕೆ ಕೇಳಬೇಕು ಅಂದರೆ ಪ್ರಶ್ನೆಗಳೀಗ. ಲಕ್ಷ್ಮೀ ಜ್ಞಾನ ಅನಾದಿ ಅಂತೀರಿ, ಅದು ನಿತ್ಯ ಅಂತೀರಿ. ನಾರಾಯಣ ಜ್ಞಾನ ಅನಾದಿ ಅಂತೀರಿ, ಅದನ್ನು ನಿತ್ಯ ಅಂತೀರಿ. ಡಿಫ್ರೆನ್ಸ್ ಏನಂತ ಕೇಳಿದರೆ ತಷ್ಟು ಸ್ವಾತಂತ್ರ್ಯ ಪಾರತಂತ್ರ್ಯ. ಆ ರೀತಿ ಯೋಚನೆ ಮಾಡ್ತಾ ಹೋದಷ್ಟು ಕೂಡ ಭಕ್ತಿ ಯಾರೋ ಜಾಸ್ತಿ ಬರುತ್ತಾಗ ದೇವರಲ್ಲಿ ಸ್ವತಂತ್ರ ಆತ, ಭಕ್ತಿಯಲ್ಲಿ ತಾರತಮ್ಯ ಬರೋಕ್ಕೆ ಅದೇ ಕಾರಣ. ಇದೆಲ್ಲ ಯೋಚನೆ ಮಾಡಿದರೆ ಪ್ರತಿಯೊಂದು ಜ್ಞಾನದ ಎಂಡ್ ಎಲ್ಲೇ ಆಗುತ್ತೆ? ತಾರತಮ್ಯ ಪರಿಜ್ಞಾನೆ ಮಹಾತಾತ್ಪರ್ಯ ಮಿಶ್ರತೆ. ತಾರತಮ್ಯ ಜ್ಞಾನದಲ್ಲಿ ಪರ್ಯವಸಾನ ಹೊಂದುತ್ತೆ. ಅದನ್ನು ಹೇಳ್ತಾರೆ ಈಗ ಮತ್ತೆ. ಪೂರ್ವಂ ಸ್ವಪರಗತ ಅಖಿಲ ವಿಶೇಷ ವಿಷಯಂ. ಒಂದು ವ್ಯತ್ಯಾಸ ಸ್ವತಂತ್ರ ಪರತಂತ್ರ, ಇನ್ನೊಂದು ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂದರೆ ಪೂರ್ವಂ, ಪೂರ್ವಂ ಅಂದರೆ ನಾರಾಯಣನ ಜ್ಞಾನ ಅಂಬೋದು. ಸ್ವಪರಗತ ಅಖಿಲ ವಿಶೇಷ ವಿಷಯಂ, ಸ್ವಪರಗತ ಅಖಿಲ ವಿಶೇಷ ವಿಷಯಂ. ಸ್ವಗತ ಪರಗತ, ಪರಮಾತ್ಮನ ಜ್ಞಾನ ತನ್ನದೇನೋ ಎಲ್ಲ ಗೊತ್ತು ದೇವರಿಗೆ, ಪರ ಬೇರೆಯವ್ರದ್ದೇನೋ ಎಲ್ಲ ಗೊತ್ತು ದೇವರಿಗೆ, ತನ್ನ ಬಗ್ಗೆನೋ ಬೇರೆಯವ್ರ ಬಗ್ಗೆನೋ ಸಂಪೂರ್ಣವಾಗಿ ವಿತ್ ಆಲ್ ಡೀಟೇಲ್ಸ್ ತಿಳ್ಕೊಂಡಿರೋ ಜ್ಞಾನ ಯಾವುದು ಅಂದರೆ ದೇವರ ಜ್ಞಾನ. ದೇವರ ಅಲ್ಟಿಮೇಟ್ ಅದು, ದೇವರಿಗೆ ತನ್ನ ಬಗ್ಗೆ ಗೊತ್ತು, ಎಲ್ಲರ ಬಗ್ಗೆನೂ ಗೊತ್ತು. ಆದರೆ ದ್ವಿತೀಯಂ ಈಶೆ ಅನ್ಯೇಭ್ಯೋ ಅಧಿಕಂ, ಯಾ ಮಹಾಲಕ್ಷ್ಮಿ ಜ್ಞಾನ ಇಬ್ಬರಿಟ್ಟು ಎರಡವನಾಗಿಬಿಡುತ್ತೀಗ. ಲಕ್ಷ್ಮೀದೇವಿ ತನ್ನ ಬಗ್ಗೆ ಗೊತ್ತು, ದೇವ್ರ ಬಗ್ಗೆ ಪೂರ್ತಿ ಗೊತ್ತಿಲ್ಲ. ಹೇಳಿದಾರೆ ಒಂದೊಂದು ಗುಣನೂ ಪೂರ್ತಿ ಗೊತ್ತಿಲ್ಲ ಅಂದಮೇಲೆ ಎಂಥ ಡಿಫರೆನ್ಸ್ ಬಂತಿದು? ಸೆಕೆಂಡ್ ಡಿಫರೆನ್ಸ್ ಇದು. ಫಸ್ಟ್ ಜ್ಞಾನ ಸ್ವತಂತ್ರ ಪರತಂತ್ರ, ಸೆಕೆಂಡ್ ಏನು? ಸ್ವಪರಗತ ಅಖಿಲ ವಿಷಯಕವಾದದ್ದು ನಾರಾಯಣನ ಜ್ಞಾನ. ಲಕ್ಷ್ಮೀ ಜ್ಞಾನ ಹಾಗಲ್ಲ. ಲಕ್ಷ್ಮೀ ಜ್ಞಾನ ಎಂಥದ್ದು ಅಂದರೆ ದೇವ್ರನ್ನ ಬಿಟ್ಟುಬಿಟ್ರೆ ಉಳಿದ ಕಡೆ ಪರ್ಫೆಕ್ಟು, ದೇವ್ರ ಬಗ್ಗೆ ಮಾತ್ರ ರಾಂಗ್ ಅಲ್ಲ ಇಂಪರ್ಫೆಕ್ಟ್. ರಾಂಗ್ ಬೇರೆ ಇಂಪರ್ಫೆಕ್ಟ್ ಬೇರೆ. ದೇವ್ರ ಬಗ್ಗೆ ಎಂದೂ ರಾಂಗ್ ಜ್ಞಾನ ಬರೋದಿಲ್ಲ ಅವರಿಗೆ, ಬಟ್ ಪೂರ್ಣ ಜ್ಞಾನ ಬರೋದಿಲ್ಲ ಮಹಾಲಕ್ಷ್ಮಿಗೆ. ಅದನ್ನೇ ಜಗನ್ನಾಥಾಸರು ಹೇಳ್ತಾರೆ ಏಕಸಂಸಾರದಲ್ಲಿ, ಪ್ರಳಯ ಜಲದೇವಳುಳ್ಳ ನಾವೆಯು ಹಲಬುಗಾಣದೆ ಸುತ್ತು ಬಂದದಿ. ಪ್ರಳಯ ಕಾಲದ ಪ್ರಳಯೋದಕದೊಳಗೊಂದು ದೋಣಿ ಬಿಟ್ಟುಬಿಟ್ರೆ ಹೊಯ್ದಾಡ್ತಿರುತ್ತಂತ, ಹಾಗಾಗಿಬಿಡ್ತಾ ಇರುತ್ತೆ ಮಹಾಲಕ್ಷ್ಮಿ. ದೇವ್ರ ಬಗ್ಗೆ ಚಿಂತನೆ ಮಾಡಕ್ಕೆ ಹೊರಟಾಗ ಕನ್ಫ್ಯೂಷನ್ ಅಲ್ಲ, ಅಲ್ಲಿ ಟೋಟಲಿ ದೇವ್ರ ಪೂರ್ತಿ ತಿಳ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಅರ್ಥ. ಅದು ಬೇರೆ ವಿಷಯ ಬಂದುಬಿಟ್ರೆ ಪರ್ಫೆಕ್ಟ್, ತಮ್ಮ ಬಗ್ಗೆ ಉಳಿದವ್ರ ಬಗ್ಗೆ 100%, ದೇವ್ರ ಬಗ್ಗೆ ಮಾತ್ರ ಅನಂತ ಅಂಶ ಕಡಿಮೆ ಇರುತ್ತೆ. ಎರಡು ಅಸಾರ್ವತ್ರಿಕಂ. ಆಮೇಲೆ ಇನ್ನೊಂದು ವಿಷಯ, ದ್ವಿತೀಯಂ ವಿಷಯ ಅನ್ಯೇಭ್ಯೋ ಅಧಿಕಂ ಅಸಾರ್ವತ್ರಿಕ ಮನ್ಯತ್ರ ಸರ್ವ ವಿಷಯಂ. ದೇವ್ರ ಬಗ್ಗೆ ಎರಡು, ಪೂರ್ತಿ ಗೊತ್ತಾಗೋದಿಲ್ಲ ಒಂದು, ಗೊತ್ತಾದಷ್ಟು ಸಮಗ್ರ ಇರೋದೇ ಇಲ್ಲ ಮಹಾಲಕ್ಷ್ಮಿಗೆ ಅಂಥ ಒಂದು ನ್ಯೂನತೆ ಉಂಟು. ಬೇರೆ ಕಡೆ ಮಾತ್ರ ಎಲ್ಲ ತಿಳ್ಕೊಂಡ್ಬಿಡ್ತಾರೆ. ಸ್ಪಷ್ಟತ್ವೇ ಭೇದ, ಇಲ್ಲೊಂದು ಸ್ವಾರಸ್ಯ ಬಂತು. ಈಗ ಮಹಾಲಕ್ಷ್ಮೀ ದೇವಿ ಬ್ರಹ್ಮವಾಯುಗಳಿಂದ ಹಿಡಿದು ಎಲ್ಲರ ಬಗ್ಗೆನೂ ಪೂರ್ಣ ತಿಳ್ಕೊಡ್ತಾರೆ, ಗೊತ್ತಾಯ್ತಾ? ದೇವರು ಪೂರ್ತಿ ತಿಳ್ಕೊಂಡ್ಬಿಡ್ತಾನೆ. ಅಲ್ಲಾದ್ರೂ ಈಕ್ವಾಲಿಟಿ ಬಂತ ಅಂತ ನಮ್ಮ ಪ್ರಶ್ನೆ. ಈಗ ತಮ್ಮ ಉಳಿದ ವಿಷಯ ಬಿಟ್ಬಿಡೋಣ. ಬ್ರಹ್ಮವಾಯು ಬದಲಾದಂತಹ ಇತರ ಎಲ್ಲರ ಬಗ್ಗೆನೂ ಕೂಡ ಲಕ್ಷ್ಮೀ ಜ್ಞಾನನೂ ಪೂರ್ಣ, ನಾರಾಯಣ ಜ್ಞಾನನೂ ಪೂರ್ಣ ಅಂದಮೇಲೆ ಅಲ್ಲಾದರೂ ಸಾಮ್ಯ ಬರುತ್ತೋ ಅಂದರೆ ಅಲ್ಲೂ ಬರೋದಿಲ್ಲ. ಸ್ಪಷ್ಟತ್ವೇ ಭೇದ, ಕ್ಲಾರಿಟಿ ವೇರೀಸ್ ಅಂತ ಹೇಳ್ತಾರೆ. ಕ್ಲಾರಿಟಿಯಲ್ಲಿ ವ್ಯತ್ಯಾಸ ಇದೆ. ಮಹಾಲಕ್ಷ್ಮೀ ಜ್ಞಾನದ ಕ್ಲಾರಿಟಿಗಿಂತ ಯಾರ ಜ್ಞಾನಕ್ಕೆ ಕ್ಲಾರಿಟಿ ಜಾಸ್ತಿ? ದೇವ್ ನಿರವಧಿಕ, ಇದು ಅದಕ್ಕೆ ಸ್ವಲ್ಪ ಕಡಿಮೆ. ಎಷ್ಟೋ ಜನ ಇಮ್ಯಾಜಿನ್ ಮಾಡೋಕ್ಕೆ ಬರೋದೇ ಇಲ್ಲ, ಗೊತ್ತಾಯ್ತಾ? ಇಮ್ಯಾಜಿನ್ ಮಾಡಿ ಬರಲಾರದಷ್ಟು ವ್ಯತ್ಯಾಸ ಇದೆ. ಅಷ್ಟನ್ನು ತಿಳ್ಕೊಳ್ಳೇಬೇಕು ನಾವು. ಇದರಿಂದ ಹೊಸ ವಿಷಯ ಏನು ಗೊತ್ತಾಯಿತು ಅಂದರೆ ಬೇರೆ ವಿಷಯ ಗೊತ್ತಿರೋದರಲ್ಲೂ ಕೂಡ ಕ್ಲಾರಿಟಿಯಲ್ಲಿ ವ್ಯತ್ಯಾಸ ಇರುತ್ತೆ. ಟೀಕಾರರ ಜ್ಞಾನ ಇದೆ, ಟಿಪ್ಪಣಿಕಾರರ ಜ್ಞಾನ ಇದೆ. ಸರ್ವಮೂಲದ ಬಗ್ಗೆ ಯಾರ ಜ್ಞಾನ ಜಾಸ್ತಿ? ಈಗ ಟೀಕಾರ ಜ್ಞಾನ ಭಾರಿ ಜಾಸ್ತಿ ಆಯಿತು, ಅರ್ಥ ಆಯ್ತಾ? ಅದಕ್ಕೆ ಅವ್ರು ಬರ್ತಾ ಬರ್ತಾ ಏನು ಮಾಡಿಬಿಡ್ತಾರೆ ಅವರು? ಟೀಕಾರಷ್ಟು ನಮಗೆ ಗೊತ್ತಿಲ್ಲ ಅಂತ ರಾಯರು ಹೇಳ್ಬಿಟ್ಟು, ಟೀಕಾರಾಯಷ್ಟು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ರಾಯರಿಸಿಟ್ಟು ರಾಯರಷ್ಟು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಹೇಳ್ತಾ ಇರೋದ ಕ್ಲಾರಿಟಿ ವೇರಿ ಆಗ್ತದೆ. ಎಕ್ಸ್ಪರ್ಟೈಜ್ನಲ್ಲೂ ಕೂಡ ಒಂದೇ ರೀತಿ ಇರೋದಿಲ್ಲ. ನಮಗೆ ಕೆಲವಕ್ಕೆ ಸಾಮಾನ್ಯ ಎಕ್ಸ್ಪರ್ಟ್ ಸಾಕು, ನಮಗೆ ಕೆಲವಕ್ಕೆ ವಿಶೇಷ ಎಕ್ಸ್ಪರ್ಟ್ಸ್ ಬೇಕಾಗುತ್ತೆ. ಕೆಲವೊಮ್ಮೆ ಅಲ್ಲೇ ಡಿಫರೆನ್ಸ್ ಆಫ್ ಕೋರ್ಟಲ್ಲೇ ಬಂತಲ್ಲ, ಎಸ್ ಸರ್ ನೋ ಅಂತ ಬಂತಲ್ಲ, ಸರ್ಡ್ ರೆಫರೆನ್ಸ್ ಮತ್ತೆ ಆ ಥರ ಆಗ್ಬೋದು. ಸೂಕ್ಷ್ಮ ವಿಚಾರ ಬಂದು, ಸೂಕ್ಷ್ಮ ವಿಚಾರ ಅಲ್ಲ ಅದು, ದುಡ್ಡು ಕಾಸಿನ ವಿಚಾರ ಅಷ್ಟೇ ಅದು. ಸೂಕ್ಷ್ಮ ವಿಚಾರ ಬಂದಾಗ ಮಾತ್ರ ಕನ್ಫ್ಯೂಷನ್ ಬರಬಹುದು ಅಂತ ಹೇಳ್ತಾರೆ. ಸ್ಥಿತಿ ಇದೆಲ್ಲ ಯೋಚನೆ ಮಾಡ್ತಾ ಹೋಗಬೇಕಾಗ, ಹಾಗೆ ನಮ್ಮ ಜ್ಞಾನದ ಬಗ್ಗೆ ನಾವು ಕ್ಲಿಯರ್ ಅಂತ ಬರುತ್ತಾಗ, ಒಂದು ಪುಸ್ತಕ ಒಂದು ಸರ್ತಿ ಓದ್ತೀವಿ ನಾವು, ಸೆಕೆಂಡ್ ಟೈಮ್ ಓದ್ತೀವಿ ಏನಾಗುತ್ತಾಗ? ಮತ್ತೆ ಕ್ಲಾರಿಟಿ ವೇರೀಸ್. ಈಗ ಅದಕ್ಕೆ ಹರಿಕಥೆ ಏನೇ ಕೇಳೋ ಕೇಳಿದ್ದೆ ಕೇಳೋ, ಈ ಮಾತಿನಲ್ಲಿ ಅರ್ಥ ಇದೆ. ರಿಪಿಟೇಷನ್ ಅನ್ನೋದು ವೇಸ್ಟ್ ಅಲ್ಲ. ಆವೃತ್ತಿ ಅಸಕೃತೋಪದೇಶ ಆತ್ವ, ಪರೀಕ್ಷೆ ಕಾಲಕ್ಕೆ ಎಷ್ಟು ಸರ್ತಿ ಓದಿದ್ರು ಕೂಡ ಅವನು ಇನ್ನೂ ಓದಬೇಕು ಓದಬೇಕು ಅನ್ನಿಸ್ತಾರೆ, ಇನ್ನೂ ಸ್ಪಷ್ಟ ಆಗ್ತಾ ಇರಬೇಕು. ಅದನ್ನ ಅರ್ಥ ಮಾಡಿಕೊಂಡ್ರೆ ಕ್ಲಾರಿಟಿಯಲ್ಲಿ ವ್ಯತ್ಯಾಸ, ನಮ್ಮ ಜ್ಞಾನದಲ್ಲೇ ಕ್ಲಾರಿಟಿಯಲ್ಲಿ ವ್ಯತ್ಯಾಸ ಇರಬೇಕಾದ್ರೆ ದೊಡ್ಡವ್ರ ಜ್ಞಾನಕ್ಕೂ ನಮ್ಮ ಜ್ಞಾನಕ್ಕೂ ಹೇಗಿರಬೇಕು ಲೆಕ್ಕ ಹಾಕಿ ಇದೆಲ್ಲ ಯೋಚನೆ ಮಾಡಬೇಕು. ಯೋಗಿ ಜ್ಞಾನಂ ರುಜು ನಾಮನಾದಿ ನಿತ್ಯಂ. ಈಗ ಈಶ ಜ್ಞಾನ ಆಯಿತು, ಲಕ್ಷ್ಮೀ ಜ್ಞಾನ ಆಯಿತು, ಯೋಗಿ ಜ್ಞಾನ ಹೇಗಿರುತ್ತೆ ಅಂತ ಪ್ರಶ್ನೆ. ಯೋಗಿಗಳ ಜ್ಞಾನ ಹೇಗಿರುತ್ತೆ? ಹೌದು, ಹಿಂದೆ ಹೇಳಿಲ್ಲ, ಈಗ ಹಿಂದೆ ಹೇಳಿದೆ. ಮೀನಿನಲ್ಲಿ ನೀರು ಜೊತೆಗಿದೆ, ಮೀನು ಜೊತೆಗಿದೆ, ಎರಡು ಕೋ ಎಕ್ಸಿಸ್ಟೆನ್ಸ್. ಆದರೆ ಡಿಪೆಂಡೆನ್ಸ್ ಯಾರಿಗಿದೆ? ನೀರಿಗಿದೆಯೋ ಮೀನಿಗಿದೆಯೋ? ಗೊತ್ತಾಯ್ತು, ಎರಡು ಜೊತೆಗಿದ್ದು ಮಾತ್ರಕ್ಕೆ ಏನಾಗಿರೋ, ಇಬ್ಬರು ಸೇಮ್ ಡೇ ಅಪಾಯಿಂಟ್ಮೆಂಟ್, ಕ್ಲಾಸ್ ಒನ್ ಆಫೀಸರು ಅಟೆಂಡರು, ಸೇಮ್ ಡೇ ಸರ್ವಿಸ್, ಎಂಟ್ರಿ ಇಂಟು ಸರ್ವಿಸ್ ಇನ್ನು ಮೊದಲೇ ಇರ್ಬೋದು ಬೇಕಾರ ಒಂದು. ಇಷ್ಟಾದ್ರೆ ಯಾರು ಡಿಪೆಂಡೆಂಟ್ ಆಗ್ತಾರೆ? ಅಟೆಂಡರ್ ಡಿಪೆಂಡ್ ಆಗ್ತಾರೆ, ಆಫೀಸರ್ ಡಿಪೆಂಡೆಂಟ್ ಆಗೋದಿಲ್ಲ. ಅದು ಇದೆ ಬಾರ ಜನಕ್ಕೆ ಉತ್ತರ ಗೊತ್ತಾಗಲಿಲ್ಲ, ಅದರಿಂದಾಗಿನೇ ಏನೇನೋ ಉತ್ತರ ಹೊಡ್ಬಿಟ್ರೆ ಎಲ್ಲರೂ ಕೂಡ. ಅದನ್ನ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತಾರೆ ಆಚಾರ್ಯರು. ಇದರಲ್ಲಿ ಕನ್ಫ್ಯೂಷನ್ನೇ ಇಲ್ಲ ನಮಗೆಲ್ಲ, ಕನ್ಫ್ಯೂಷನ್ ನಾವು ಸರಿಯಾಗಿ ಓದಿಲ್ಲ ಅಂತ ತಿಳ್ಕೋಬೇಕೆ ಹೊರತು ಅಲ್ಲೇನಿಲ್ಲ, ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್. ಅದಕ್ಕೆ ಹೇಳಿದ್ದು ಜೊತೆಗಿದ್ದು ಮಾತ್ರಕ್ಕೇನೆ ಡಿಪೆಂಡೆನ್ಸ್ ಇಲ್ಲ ಅಂತ ಅರ್ಥ ಅಲ್ಲ. ಅರ್ಥ ಆಯ್ತಾ? ನೀರು ಮೀನಿನ ದೃಷ್ಟಾಂತನೇ ದೊಡ್ಡ ದೃಷ್ಟಾಂತ ಅದು. ಆಫೀಸರ್ ಅಟೆಂಡ್ ದೃಷ್ಟಾಂತವೂ ದೃಷ್ಟಾಂತನೇ. ಅದಕ್ಕೇನೆ ಲಕ್ಷ್ಮೀ ಜ್ಞಾನ ಅನಾದಿಯಾಗಿದ್ದರೂ ಕೂಡ, ಪರಮಾತ್ಮ ಜ್ಞಾನ ಅನಾದಿಯಾಗಿದ್ದರೂ ಕೂಡ ಪರಮಾತ್ಮನ ಸ್ವತಂತ್ರ, ಲಕ್ಷ್ಮೀದು ಸ್ವತಂತ್ರ ಅಲ್ಲ. ಇನ್ನೂ ತಗೊಂಡ್ರೆ ಜೀವರು ಅನಾದಿ, ಪರಮಾತ್ಮನ ಅನಾದಿ. ವೈ ಡಿಪೆಂಡೆನ್ಸ್ ಅಂತ ಕೇಳಿದರೆ, ಅನಾದಿತ್ವ ಅಂದ್ರೆ ಡಿಪೆಂಡೆನ್ಸ್ ತೆಗೆದುಹಾಕೋದಿಲ್ಲ. ಅನಾದಿತ್ವ ಅಂದ್ರೆ ಡಿಪೆಂಡೆನ್ಸ್ ತೆಗೆದುಹಾಕೋ ಪದಾರ್ಥ ಅಲ್ಲ. ಅರ್ಥ ಆಯ್ತಾ? ಅದರ ಟ್ರೂಸ್ ಡಿಪೆಂಡೆನ್ಸ್ ಅಷ್ಟೇ. ಇಬ್ಬರು ಜೊತೆಗಿದ್ದಾಗ ಸ್ವತಂತ್ರ ಆಗಿರೋ ಚಾನ್ಸಸ್ಸೇ ಇಲ್ಲ. ಅದರಿಂದಾಗಿನೇ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ. ಇದನ್ನು ಅರ್ಥ ಮಾಡಿಕೊಂಡ್ರೆ ಕನ್ಫ್ಯೂಷನ್ ಚಾನ್ಸೇ ಇಲ್ಲ. ಈಗ ಮುಂದೆ ಥರ್ಡ್ ಜ್ಞಾನ ಯಾರದೀಗ? ಯೋಗಿ ಜ್ಞಾನ. ಯೋಗಿಗಳು ಅಂದರೆ ಯಾರು ಅಂತ ಮುಂದಿನ ಪ್ರಶ್ನೆ. ಇವತ್ತು ಕಂಡುಕೊಂಡವರು ಯೋಗಿಗಳೇ. ಬೂದಿ ಕೊಟ್ಟರೆ ಯೋಗಿ ಆಗಿಬಿಡ್ತಾರೆ ಅಲ್ಲ, ವಾಚ್ ಕೊಟ್ಟರೆ ಯೋಗಿ ಅಲ್ಲ. ಸಮಾಧಿ ಪರಿಪಾಕೋ ಯೋಗ. ಹಾ, ಟೀಕಾರ ಸ್ಪಷ್ಟವಾಗಿ ತತ್ವನಿರ್ಣಯ ಟೀಕಾದಲ್ಲಿ ಬರೀತಾರೆ. ರಾಯರು ಕೋಟ್ ಮಾಡ್ತಾರೆ, ಸಮಾಧಿ ಪರಿಪಾಕವಂತಹ ಯೋಗಿನ ಐತಿ ತತ್ವನಿರ್ಣಯ ಟೀಕೋಕ್ತೆ ಅಂತ ಬರೀತಾರೆ. ಸಮಾಧಿ ಪರಿಪಾಕ ಇದೆಲ್ಲ ಆಶ್ಚರ್ಯ ಎಷ್ಟು ದಿವಸ ಓದೋದು ಗೊತ್ತಾಯ್ತನಾ? ವರ್ಷ ಓದಬೇಕಿದ್ರೆ ಪ್ರಮಾಣ ಲಕ್ಷಣ ಹೆಚ್ಚು ಕಡಿಮೆ. ಒಂದು ವರ್ಷ ಓದಿ ಪೂರ್ತಿ ಕಟ್ಟಿಬಿಟ್ಟಾಗುತ್ತೆ. ಇವತ್ತು ಸಿಮೆಂಟ್ ಹಾಕಿದ ತಕ್ಷಣ ಓದ್ಬೇಕಲ್ಲ, ಅದು ಕ್ಯೂರ್ ಆಗಬೇಕು. ಅದು ಫಸ್ಟು ಸಿಮೆಂಟ್ ಆಗಿಟ್ಬಿಟ್ಟು ದಪ್ಪ ಬಿದ್ದೋಗ್ಬಿಡುತ್ತೆ ಹಾಗೆ. ಹಾಂ, ಕ್ಯೂರ್ ಆಗೋ ಒಂದು ವರ್ಷ ಓದಿ 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 ಪ್ರತ್ಯಕ್ಷ ಅಂದ್ರೇನು, ಪ್ರಮಾಣ ಅಂದ್ರೇನು, ಎರಡೇ ಹತ್ತಕ್ಕೆ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಆಗ ಫರ್ಮ್ ನಡೆಸೋದು. ಇದೆಲ್ಲ ಯಾಕೆ ಎಂಟ್ರಿ ಸಿಗಲಿಕ್ಕೆ ಕಷ್ಟ ಇದೆಲ್ಲ ಕೂಡ. ಒಂದು ಸರಿಯಾಗಿ ಇದು ಓದ್ತಿರೋದೆಲ್ಲ ಯಾತಕ್ಕೆ ಅಂತ ಕೇಳಿದರೆ, ಪರಿಚಯ ಮಾಡ್ಕೊಳ್ಳೋಕ್ಕೆ ಹೊರತು ಇದು ಎಂಡ್ ಅಲ್ಲ. ಈ ಟರ್ಮ್ಸ್ ಎಲ್ಲ ಗೊತ್ತಾಗಿರುತ್ತಲ್ಲ, ಮುಂದೆ ಕೆಡ್ತಾ ಇರಲ್ಲ, ಡೆವಲಪ್ ಮಾಡ್ಕೊಳ್ಳೋಕೆ ಬರುತ್ತೆ. ಸ್ಪಷ್ಟತ್ವೇ ಭೇದ ಯೋಗೀನಾಂ ರುಜುನಾಮ ಅನಾದಿನಿತ್ಯಂ. ಯೋಗಿಗಳು ಕೂಡ ಎಷ್ಟು ವಿಧ ಇದ್ದಾರೆ? ರುಜುಯೋಗಿಗಳು, ತಾತ್ವಿಕ ಯೋಗಿಗಳು, ಅತಾತ್ವಿಕ ಯೋಗಿಗಳು ಅಂತ ಮೂರು ಗುಂಪಿದ್ದಾರೆ. ರುಜುಯೋಗಿಗಳು, ತಾತ್ವಿಕ ಯೋಗಿಗಳು, ಅತಾತ್ವಿಕ ಯೋಗಿಗಳು. ರುಜುಯೋಗಿಗಳು ಅಂದರೆ ಯಾರು? ಅನಾದಿಕಾಲತಃ ಸರ್ವದೋಷಹೀನಾ. ಅದಕ್ಕೊಂದು ಸಿಂಪಲ್ ಡೆಫಿನೇಷನ್ ಕೊಡ್ತಾರೆ, ಬ್ರಹ್ಮತ್ವ ಯೋಗ್ಯ ಜೀವ ರುಜವ. ಬ್ರಹ್ಮ ಪದವಿಗೆ ಯಾರು ಅರ್ಹರಾಗ್ತಾರೋ ಅವ್ರು ಯಾರವರು? ಅವರೆಲ್ಲ ರುಜುಗಳು. ಉಳಿದವರೇನಲ್ಲ, ರುಜುಗಳಲ್ಲ. ಯೋಗಿ ಜ್ಞಾನಂ ರುಜುನಾಂ ಅನಾದಿ ನಿತ್ಯಂ. ಅವ್ರ ಜ್ಞಾನ ಕೂಡ ಎಂಥದ್ದು ಅಂದರೆ ಅನಾದಿ ಮತ್ತು ನಿತ್ಯ. ಸೊ ಮೂರು ಜನದ ಅನಾದಿ ನಿತ್ಯ ಆಯ್ತು. ಈಗ ಜೀವೇಭ್ಯೋ ಆದರೆ ಈಶೇ ಜೀವೇಭ್ಯೋ ಅಧಿಕಂ. ಆದರೆ ಬಿಡಿಸೋ ಇತರರ ಜೀವರಿಗಿಂತ ದೇವರ ವಿಷಯದಲ್ಲಿ ಜಾಸ್ತಿ ಗೊತ್ತು ಅವರಿಗೆ. ಅದಕ್ಕೆ ಟೀಕಾರಾಯರು ಪ್ರಮಾಣ ಪದ್ಧತಿಯಲ್ಲಿ ಬರೀಬೇಕಾದ್ರೆ ಒಂದು ಕ್ಲಾಸ್ ಸೇರಿಸ್ತಾ ಹೋಗ್ತಾರೆ. ಈಶ್ವರಾದನ್ಯತ್ರ ಈಶ್ವರಾದನ್ಯತ್ರ ಸೇರಿಸ್ತಾ ಹೋಗ್ತಾರೆ. ಲಕ್ಷ್ಮೀ ಜ್ಞಾನ ಭಾರಿ ದೊಡ್ಡದು. ಈಶ್ವರಾದನ್ಯತ್ರ ಅನಾಲೋಚನೆ ಸರ್ವ ವಿಷಯಂ ಲಕ್ಷ್ಮೀ ಜ್ಞಾನಂ. ಈಶ್ವರಾದನ್ಯತ್ರ ಅನಾಲೋಚನೆ ಎಫರ್ಟ್ಲೆಸ್ ಆಗಿ ಎಲ್ಲದನ್ನು ಪೂರ್ತಿ ತಿಳ್ಕೊಳ್ತಾರಲ್ಲ, ಅದು ಲಕ್ಷ್ಮೀ ಜ್ಞಾನ. ಬ್ರಹ್ಮದೇವರ ಜ್ಞಾನ ಹೇಗಿರುತ್ತೆ ರುಜುಗಳ ಜ್ಞಾನ ಅಂದರೆ, ಈಶ್ವರಾದನ್ಯತ್ರ ಆಲೋಚನೆ ಸರ್ವ ವಿಷಯಂ. ಆಗ ಹರಿಕತಾಂಸರ ಅರ್ಥ ಆಗುತ್ತೆ. ಜಗದುದರ್ನತಿ ವಿಮಲಗುಣ ರೂಪಗಳನ್ನು ಆಲೋಚನದಿ ಭಾರತ ನಿಗಮತತೆಗಳ ಅತಿಕ್ರಮಿಸಿ, ಅದೆಲ್ಲ ಮೂಲವಾಕ್ಯ ಇಡ್ತಾ ಇದ್ದಾರೆ ಜಗನ್ನಾಥದಾಸರು. ಅದು ಓದಿ ಹೋಗ್ಬಿಟ್ರೆ ಅರ್ಥ ಆಗೋದಿಲ್ಲ. ಆಲೋಚನೆ ಅನಾಲೋಚನ ಅಂತ ವ್ಯತ್ಯಾಸ ಬಂತು. ಲಕ್ಷ್ಮೀದೇವಿಗೂ ಜಗತ್ತಿನ ಜ್ಞಾನ ಪೂರ್ತಿ ಇದೆ, ರುಜುಗಳಿಗೂ ಪೂರ್ತಿ ಇದೆ. ಆದರೆ ಲಕ್ಷ್ಮೀದೇವಿಗೆ ಅನಾಲೋಚನೆಯೇ ಇದೆ, ಇವರಿಗೆ ಆಲೋಚನೆಯೇ ಇದೆ. ಇದು ಡಿಫ್ರೆನ್ಸ್ ಬಂದಾಗ, ಮೇನ್ ಡಿಫ್ರೆನ್ಸ್ ಅಲ್ಲಿ ಬಂದು ದೇವ್ರ ಬಗ್ಗೆ ಮಾತ್ರ ಕ್ರಮೇಣ ಕಡಿಮೆ ಆಗ್ತಾನೆ ಬರುತ್ತೆ. ಆದರೆ ಬ್ರಹ್ಮದೇವರ ಜ್ಞಾನಕ್ಕೂ ಬೇರೆ ಜೀವ ರುದ್ರಾದಿಗಳ ಜ್ಞಾನಕ್ಕೆ ಏನು ವ್ಯತ್ಯಾಸ ಅಂದರೆ, ಅವರೆಲ್ಲರ ಜ್ಞಾನಕ್ಕಿಂತ ಭಾರಿ ಜಾಸ್ತಿ. ಇತರ ಜೀವೇಭ್ಯೋ ಅಧಿಕಂ ಅಸಾರ್ವತ್ರಿಕಂ. ಅಸಾರ್ವತ್ರಿಕಂ ದೇವ್ರ ಬಗ್ಗೆ ಮಾತ್ರ ಪೂರ್ತಿ ತಿಳಿದ್ರೆ ಸಾಧ್ಯನೇ ಇಲ್ಲ ದೇವ್ರ ಬಗ್ಗೆ. ಅನ್ಯತ್ರ ಆಲೋಚನೆ ಸರ್ವ ವಿಷಯಂ. ಉಳಿದ ಕಡೆ ಆಲೋಚನೆ ಮಾಡಿದ್ರೆ ಸಾಕು, ಕಷ್ಟ ಗೊತ್ತಾಗಿಬಿಡುತ್ತೆ. ವರಹ ಅವತಾರ ಆಯಿತು, ಬ್ರಹ್ಮದೇವರ ಮೂಗಿನಿಂದ ಸಣ್ಣ ಒಂದು ವರಹದ ಮರಿ ಬಂತು. ನೋಡ್ತಿದ್ದಾರೆ ತಕ್ಷಣ, ಇದೇನಿದು? ಒಂದು ಕ್ಷಣ ಯೋಚನೆ ಮಾಡಿದರು, ಕಷ್ಟ ಗೊತ್ತಾಯ್ತು, ಓ ನಾರಾಯಣ ಅಂತ ಗೊತ್ತಾಯ್ತು. ಅರ್ಥ ಆಯ್ತಾ? ಎರಡು ರೀತಿ ಗೊತ್ತಾಯ್ತು ಅವರಿಗೆ. ಯೋಚನೆ ಮಾಡಿದ್ರೆ ಗೊತ್ತಾಯಿತು ಅಷ್ಟೇ ಅಲ್ಲ, ಯೋಚನೆ ಮಾಡಿದ್ರು ಯಾರು ಅಂತ ಗೊತ್ತಾಗಲಿಲ್ಲ, ನಾರಾಯಣ ಆಗಿರಬೇಕು ಅಂತ ತಿಳ್ಕೊಂಡು. ಅವ್ರು ಯೋಚನೆ ಮಾಡಿದ್ರೆ ಗೊತ್ತಾಗದಿರೋದು ಯಾರ ಬಗ್ಗೆ? ನಾರಾಯಣನ ಬಗ್ಗೆ ಮಾತ್ರ. ನನಗೆ ಗೊತ್ತಾಗಲಿ ನಾರಾಯಣನೇ ಆಗಿರಬೇಕು ತೀರ್ಮಾನ ಮಾಡ್ಕೊಂಬಿಟ್ಟು. ಇದರ ಅರ್ಥ ಮಾಡಿಕೊಂಡ್ರೆ ಆಲೋಚನೆ ಸರ್ವ ವಿಷಯ ಕ್ರಮೇಣ ವರ್ಧಮಾನಂ. ಇದು ಇಂಪಾರ್ಟೆಂಟ್. ಬ್ರಹ್ಮದೇವರ ಜ್ಞಾನ ಆಗ ನಿತ್ಯವಾದರೂ ಕೂಡ ಅದು ಡೆವಲಪ್ಮೆಂಟ್ ಇದೆ ಅದಕ್ಕೆ. ಅರ್ಥ ಆಯ್ತಾ? ಸ್ಟೋರಿ ಏನಾಗ್ತಾ ಹೋಗುತ್ತದೋ, ಕ್ಲಾರಿಟಿ ವೇರಿಯಸ್ ಆಗುತ್ತೆ, ಕ್ಲಾರಿಟಿ ಹೆಚ್ಚಾಗ್ತಾ ಹೋಗುತ್ತೆ ಬ್ರಹ್ಮದೇವರ ಜ್ಞಾನ. ಲಕ್ಷ್ಮೀದೇವಿ ಕ್ಲಾರಿಟಿ ಜ್ಞಾನ ಆಗಲ್ಲ, ಯಾವಾಗಲೂ ಒಂದೇ ರೀತಿ ಇರುತ್ತೆ. ದೇವ್ರ ಬಗ್ಗೆ ಮಾತ್ರ ಬೇರೆ ವಿಚಾರ, ಬೇರೆದ್ರ ಬಗ್ಗೆ ಮಾತ್ರ ಒಂದೇ ರೀತಿ ಇರುತ್ತೆ. ಬ್ರಹ್ಮ ರುಜುಯೋಗಿಗಳ ಜ್ಞಾನ ಆಗಲ್ಲ. ಕ್ರಮವಾಗಿ ಏನಾಗ್ತಾ ಹೋಗುತ್ತೋ ಅದು ಕ್ರಮೇಣ ವರ್ಧಮಾನಂ, ಬೆಳೀತಾ 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 ಹೋಗುತ್ತೆ. ಇಲ್ಲ ಅದೇ ಹೇಳ್ತಿರೋದು ಈಗ, ಲಕ್ಷ್ಮೀದೇವಿ ಹೆಚ್ಚಾಗೋದಿಲ್ಲ. ದೇವ್ರ ಬಗ್ಗೆ ಯಾವಾಗಲೂ ಒಂದೇ ರೀತಿ ಜ್ಞಾನ, ಬಗೆ ಬಗೆಯ ನೂತನವಾಗಿ ಕಾಣುತ್ತೆ ಅಷ್ಟೇ ಎದ್ಬಿಡ್ತಾರೆ ದೇವ್ರ ಬಗ್ಗೆ ಮಾತ್ರ. ಆದರೆ ಜಗತ್ತಿನ ಬಗ್ಗೆ ಮಾತ್ರ ಹೇಗಿರುತ್ತೆ? ಪರ್ಫೆಕ್ಟ್, ಯಾವಾಗಲೂ ಒಂದೇ ರೀತಿ ಪರ್ಫೆಕ್ಷನ್ ಇರುತ್ತೆ, ಅದು ವೇರಿ ಆಗೋದಿಲ್ಲ. ಇವರು ರುಜುಗಳಿಗೆ ವೇರಿ ಆಗುತ್ತೆ. ಏನೋ ದೇವ್ರ ಬಗ್ಗೆ, ಹೌದು 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 ಹೌದು, ಆ ರೀತಿ ವರ್ಧಮಾನ ಅಲ್ಲ, ಅದು ವಿಶೇಷ ಅಂತ ಕರೀತಾರೆ. ವರ್ಧಮಾನ ಹಾಲು ಉಕ್ಕಿಬಿಡ್ತು, ಹಾಲು ಒಂದು ಲೀಟ್ರ ಎರಡು ಲೀಟ್ರ ಆಗಲಿಲ್ಲ, ವರ್ಧಮಾನ ಹೌದು. ಅಲ್ಲಿ ಹೆಚ್ಚಾಯ್ತಾ? ಹೆಚ್ಚಾಗಿ ಎಲ್ಲರೂ ಕಾಯಿಸ್ಬಿಟ್ಟು ಆಗಲೇ ಅದೇ ಸ್ಥಿತಿಯಲ್ಲಿ ಕೊಟ್ಬಿಟ್ರೆ ಏನಾಗ್ತಿತ್ತು? ತಣ್ಣನ ಯಾರು ಮಾಡ್ತಾನೆ, ಬಿಸಿಯಾಲ ಮಾಡಿಬಿಡ್ತಾರೆ, ಮಾಡಬೇಕಾದ್ರೆ ಜಾಸ್ತಿ ಆಗುತ್ತೆ ಅಂತೇಳಿ. ಆಗೋದಿಲ್ಲ, ಉಕ್ಕಿದ್ದು ಕರೆಕ್ಟು, ಹೆಚ್ಚಾಗಿಲ್ಲ ಅಂಬುದು ಕರೆಕ್ಟು. ಬಗೆ ಬಗೆಯ ನೂತನ ಕಾಣೋದು ಹೌದು, ಗೊತ್ತಾಯ್ತಾ, ಹೆಚ್ಚಾಗಲಿಲ್ಲ ಅಂಬುದು ಹೌದು, ಅರ್ಥ ಆಯ್ತಾ. ಆದ್ದರಿಂದ ಎರಡಕ್ಕೂ ಉತ್ತರ ಇದೆ ಅದರೊಳಗೆ. ಅಲ್ಲಿ ಏನು ಪಾತ್ರೆ ತುಂಬ ಚೆಲ್ಲು ಬೇರೆ ಹೋಗಿಬಿಡುತ್ತೆ, ಮತ್ತೆ ಎಷ್ಟಾದರೂ ಕೂಡ ಚೆಲ್ಲಿದ್ದು ಒರಿಜಿನಲ್ ಕಡಿಮೆ ಆಯಿತು ಹೊರತು ಹೆಚ್ಚೆಲ್ಲಿದ್ದು ಕಡಿಮೆ ಆಗಿಲ್ಲ, ಒರಿಜಿನಲ್ಲೇ ಕಡಿಮೆ ಆಗಿಬಿಟ್ಟಿದೆ. ಯಾರು ಮಹಾಲಕ್ಷ್ಮಿ ಜ್ಞಾನ ಹರಿ ಉನ್ನ, ಅದೇ ಏನಂತ ಕರೀತಾರೆ ಅದಕ್ಕೆ, ಉದ್ರೇಕ ಅಂದ್ರೆ ಅದ ದೇವರನ್ನ ಆನಂದ ಆಗಿಕೊಂಡು ಆನಂದ ಆಶ್ಚರ್ಯ ಉಂಟಾಗುತ್ತೆ ಅವರಿಗೆ, ಆದ್ರೆ ಸ್ವರೂಪದಲ್ಲಿ ಬೇರೆ ಆಗೋದಿಲ್ಲ, ಹಾಗೆ ಇರುತ್ತೆ. ಮುಕ್ತರ ಜ್ಞಾನ ಹೇಳಿ, ಮುಕ್ತಿಯಲ್ಲಿ ಜ್ಞಾನ ಅಂಬೋದೇನು, ಅಲ್ಲಿ ಹೋದ್ಮೇಲೆ ಮತ್ತೆ ಬೇರೆ ಆಗೋದಿಲ್ಲ, ಮುಕ್ತಿ ಅವೃದ್ಧಿ ಆಗೋದಿಲ್ಲ, ಅದು ಎಂಡ್. ಅದು ರಿಟೈರ್ ಆದ್ಮೇಲೆ ರಿಕ್ರೂಟ್ಮೆಂಟ್ ಕೊಟ್ಟರೆ ಗತಿ ಏನಾಗಬೇಕು, ಸಾಧ್ಯ ಇಲ್ಲ, ಅಲ್ಲಿ ಕ್ಲೋಸ್. ಆ ಮುಕ್ತೇಹೆ ತಥೋ ಅವ್ಯಯಂ, ಎಲ್ಲಿವರೆಗೂ ಬೆಳೆಯುತ್ತೆ ಅಂದ್ರೆ ಆ ಮುಕ್ತೇಹೆ, ಅಪ್ ಟು ಮುಕ್ತಿ, ಮುಕ್ತಿಯಲ್ಲಿಲ್ಲ. ತಥೋ ಅವ್ಯಯಂ, ತಥೋ ಅವ್ಯಯಂ, ಆಮೇಲೆ ನೋ ಚೇಂಜ್, ಅವ್ಯಯ ಅಂದ್ರೆ ನೋ ಚೇಂಜ್. ತಥೋ ಅರ್ವಾ ಕ್ರಮೇಣ ಹರಸಿತಂ, ಇನ್ನು ಇವರು ಹುಡುಗರಿದ್ದಾರಲ್ಲ ತಾತ್ವಿಕ ಯೋಗಿಗಳು, ಬ್ರಹ್ಮದೇವರ ಜ್ಞಾನಕ್ಕಿಂತ ಡೌನ್ ಆಗಲಿಕ್ಕೆ ಬರೋ ಶುರುವಾಗುತ್ತಾಗಲೇ. ಬ್ರಹ್ಮದೇವರ ಜ್ಞಾನದ ಬಗ್ಗೆ ಒಂದು ನಮಗೆ ಗ್ಯಾರಂಟಿ ಅಂದರೆ, ಅವರು ತಪ್ಪು ತಿಳಿಯೋದೇ ಇಲ್ಲ, ನೆನಪಿರಬೇಕು. ಬ್ರಹ್ಮವಾ ರುಜುಗಳಿಗೆ ಎಂದೂ ಏನಕ್ಕೆ ಬರೋದಿಲ್ಲ, ಮಿಥ್ಯಾಜ್ಞಾನ ಇಲ್ಲೇನೆ ಇಲ್ಲ. ಆದರೆ ತಾತ್ವಿಕ ಯೋಗಗಳಿದ್ದಾರಲ್ಲ, ತಾತ್ವಿಕ ಯೋಗಗಳು ಅಂದರೆ ಯಾರು? ತತ್ವಾಭಿಮಾನಿನೋ ದೇವಾಹ ತಾತ್ವಿಕಾಹ, ತತ್ವಾಭಿಮಾನಿ ದೇವತೆಗಳೆಲ್ಲ ತಾತ್ವಿಕರು. ಅವ್ರಿಗೆ ಏನಾಗ್ಬೋದು, ಒಮ್ಮೊಮ್ಮೆ ಒಮ್ಮೊಮ್ಮೆ ತಪ್ಪಬಹುದು, ಒಮ್ಮೊಮ್ಮೆ ಗೊತ್ತಾಗದೆ ಹೋಗ್ಬೋದು, ಒಂದು ತಪ್ಪು ಬಿಡೋಕ್ಕೆ ಬೇರೆ ಬಂದ್ಬಿಡ್ಬೋದು. ಎರಡೆರಡು ದುರ್ದ್ರದೇವರು ಅಶ್ವತ್ಥಾಮಾಚಾರ್ಯರು ದುರ್ಯೋಧನ ಏನು ತಿಳ್ಕೊಂಡ್ಬಿಟ್ರೆ, ಅವರು ಭಾರಿ ಒಳ್ಳೆಯವನನ್ನು ತಿಳ್ಕೊಂಡು ಫ್ರೆಂಡ್ಶಿಪ್ ಮಾಡಿಬಿಡು, ಭಾರಿ ಒಳ್ಳೆಯವನನ್ನು ತಿಳ್ಕೊಂಡು ಶುದ್ಧ ಪರಮ ಅಯೋಗ್ಯವನು, ಅವನ ಬಗ್ಗೆ ಏನು ಬಂತ ಅವರಿಗೆ, ಒಳ್ಳೆಯವನ್ನೊಮ್ಮ ಭ್ರಮೆ ಬಂದುಬಿಡುತ್ತೆ. ಅರ್ಥ ಆಯ್ತಾ? ರಾಮದೇವರು ರಾವಣನ ಕೊಂದುಬಿಟ್ಟಿದ್ದಾರೆ, ಅವ್ರಿಗೇನಾಯ್ತಾಗ ಹೇ ಭಾರಿ ಸಿಟ್ಟು ಬಂತ ರಾಮದೇವರ ಮೇಲೇನೆ, ತಪ್ಪಾಯ್ತು. ಇಲ್ಲಿ ರುಜುಗಳಿಗೆ ಎಂದೂ ಆಗೋದಿಲ್ಲ, ಕಡಿಮೆ ಜ್ಞಾನ ಅಂಬೋದು ಬೇರೆ, ತಪ್ಪು ಜ್ಞಾನ ಅಂಬೋದು ಬೇರೆ. ರುಜುಗಳಿಗೆ ಎಂದೂ ತಪ್ಪು ಜ್ಞಾನ ಇಲ್ಲ, ಸರ್ವಮ್ಮೆ ನಿಯಮೇನ ಯಥಾರ್ಥಂ ಅವರು. ಅದು ಇವರಿಗೆ ಮಾತ್ರ ನಿಯಮೇನ ಯಥಾರ್ಥ ಅಲ್ಲ. ನಮಗೇನಿಸುತ್ತೆ ಖುಷಿಯಾಗಿ, ನಮ್ಮಂತೆ ಅವರು ತಪ್ಪು ತಿಳ್ಕೊತಾರೆ ಅಂತ ಹೇಳಿದರೆ, ಬಟ್ ಅವರು ತಪ್ಪು ತಿಳ್ಕೊಳ್ಳೋದು ಯಾವಾಗ, ಎಲ್ಲೋ ಒಂದು ಕೋಟ್ಯಂತರ ವರ್ಷಕ್ಕೊಂದು ಅಷ್ಟೇನೆ. ನಮ್ಮದು ಡೈಲಿ ನೂರಾರು ಸರ್ತೆ, ಸಾವಿರಾರು ಸರ್ತೆ, ಅವ್ರದ್ದು ಎಲ್ಲೋ ಒಂದು ಸರ್ತೆ. ಆದ್ದರಿಂದ ಅದು ರುಜುಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಆಗ್ತಾರೆ ಹೊರತು ನಾವು ಅವ್ರಿಗೆ ಕಂಪೇರ್ ಮಾಡ್ಕೊಳ್ಳೋಕೆ ಬರೋದಿಲ್ಲ, ಅಷ್ಟು ಮೇಲಿದ್ದಾರೆ ಅಂತ ಅರ್ಥ. ಸಾಧಿಚ ತಾತ್ವಿಕೆ, ಮತ್ತಿನ್ನೊಂದು ಹೇಳುತ್ತೆ ತತ್ವ ಅರ್ವಾಕ್ ಅಂದರೆ ಕ್ರಮೇಣ, ಅನಂತರ ಕ್ರಮೇಣ ಹರಿಸಿತಂ, ಕ್ರಮವಾಗಿ ಡೌನ್ ಆಗ್ತಾ ಬರುತ್ತೆ. ಸಾಧಿಚ ತಾತ್ವಿಕೇಭ್ಯೋ ಅನ್ಯತ್ರ, ತಾತ್ವಿಕೇಭ್ಯೋ ಅನ್ಯತ್ರ ಸಾಧಿಚ, ತಾತ್ವಿಕೇಭ್ಯೋ ಅನ್ಯತ್ರ ಅಂದ್ರೇನು, ಅತಾತ್ವಿಕ ದೇವತೆಗಳಿದ್ದಾರೆ, ಅವ್ರು ಹುಟ್ಟಬೇಕು, ಅವ್ರಿಗೆ ಹುಟ್ಟಬೇಕು ಹೋಗಬೇಕು, ಹುಟ್ಟಬೇಕು ಹೋಗಬೇಕು. ಆ ರೀತಿಯಲ್ಲಿ ಅವರು ಹುಟ್ಟಿದ ಅನಾದಿಯವ್ರದ್ದು, ಇವರು ಹುಟ್ಟಿ ಹೋಗ್ತಕ್ಕಂಥದ್ದು. ಅಯೋಗ್ಯ ಜ್ಞಾನಂ ಉತ್ಪತ್ತಿ ವಿನಾಶವತ್, ಅಯೋಗ್ಯಗಳು ಅಂದರೆ ಯಾರು? ರುಜಿಯೋಗಿಗಳು ಅಲ್ಲ, ತಾತ್ವಿಕ ಯೋಗಿಗಳು ಅಲ್ಲ, ಅತಾತ್ವಿಕ ಯೋಗಿಗಳು ಅಲ್ಲ, ಬರೀ ಯೋಗಿಗಳು. ಅವ್ರೇನಂತ ಕರೀತಾರೆ? ಯೋಗಿಗಳಷ್ಟೇ. ಅದರೂ ಯಾವುದೇ ಇದ್ದವ್ರು ಏನವರು? ಅಯೋಗಿಗಳು ಅಂತ. ಅಯೋಗಿಗಳು ಅಂದ್ರೆ ಏನು ಎಂದು ಸಮಾಧಿ ಸ್ಥಿತಿ ಸಿದ್ಧಿ ಆಗೇ ಇಲ್ಲ ಮೊದಲು ನಮಗೆ. ಅಯೋಗಿ ಜ್ಞಾನಂ ಉತ್ಪತ್ತಿ ವಿನಾಶವತ್, ಉತ್ಪತ್ತಿ ವಿನಾಶವತ್. ಅವರಿಗೆ ಹುಟ್ಟುತ್ತೆ ಬೆಳೆಯುತ್ತೆ, ಅದು ನಮಗೆ ಹುಟ್ಟುತ್ತೆ ಮತ್ತು ಕಳೆಯುತ್ತೆ, ಎರಡೆರಡು ಬೇರೆ. ಹುಟ್ಟೋದು ಹೋಗೋದು, ಹುಟ್ಟೋದು ಪುಸ್ತಕ ತೆಗೆದ ಬಂತು, ಪುಸ್ತಕ ಮುಚ್ಚಿದಾಗ ಹೋಯಿತು ಇಮ್ಮಿಡಿಯೇಟ್ ಆಗಿ. ಆ ರೀತಿ ಆದಾಗ ಉತ್ಪತ್ತಿ ವಿನಾಶವತ್, ಅವರಿಗೆ ಬಂತು ಮತ್ತೆ ಹೋಗಲಿಲ್ಲ. ಇದು ಹೊಟ್ಟು ಬರೋದು ಟಿ ವಿನ ಹಾಕಿದ್ರೆ ಹೋದು ಅಂದ್ಬಿಟ್ಟು ಆಫ್ ಮಾಡಿಬಿಡ್ತಾನೆ, ಏನು ಬರೀ ಹೋಗುತ್ತೆ ಬರುತ್ತೆ ಬಿಟ್ಟುಬಿಡ್ತಾರೆ. ಆದ್ದರಿಂದ ಅದು ಲೆಕ್ಕಕ್ಕೆ ಬರೋದಿಲ್ಲ. ಅಯೋಗಿಗಳಾದ ನಾವೆಲ್ಲಿ, ಯೋಗಿಗಳಲ್ಲಿ, ಆ ರುಜೋಗಿಗಳಲ್ಲಿ, ಮಹಾಲಕ್ಷ್ಮಿಯಲ್ಲಿ, ನಾರಾಯಣೆಯಲ್ಲಿ ಗೊತ್ತಾದ್ರೆ ಏನಾಗುತ್ತಾಗ ಭೇದ ಜ್ಞಾನ ಪರ್ಮ ಆಗಿಬಿಡುತ್ತೆ. ಎಷ್ಟೇ ವಾಕ್ಯಾರ್ಥ ಮಾಡಿದ್ರು ಕೂಡ ಏನು ಶೇಕ್ ಆಗೋದಿಲ್ಲ, ನಾವು ದೇವರದ್ರೆ ನಮಗೂ ಭೇದ ಇರೋದು ಗಟ್ಟಿ ಆಗಿಬಿಡುತ್ತೆ ಅಂತ ತಿಳ್ಕೋಬೇಕು. ವಾದಕ್ಕೂತ ಮಾತ್ರ ಅದ್ವೈತ ಖಂಡನೆ ಆಗಬಾರದು. ಪ್ರತಿ ಕ್ಷಣದಲ್ಲೂ ಕೂಡ ದೇವರಿಗೆ ನಮಗೂ ಎಷ್ಟು ವ್ಯತ್ಯಾಸ ಇದೆ ಚಿಂತನೆ ಮಾಡಬೇಕು. ಅಲ್ಪಂ, ನಮ್ಗೆ ಬರೋ ಜ್ಞಾನ ಆದರೂ ಎಷ್ಟು ಈ ಮಧ್ಯೆ, ಅಲ್ಪಂ ಅಷ್ಟೆ. ಅದಕ್ಕೆ ಹೇಳ್ತಾರೆ ಬರೀ ಬರೀ ಟೀಕಾರ ಜ್ಞಾನದ ಮುಂದೆ ಟಿಪ್ಪಣಿಕಾರ ಜ್ಞಾನ ಹೇಗಿರುತ್ತೆ ಅಂತ ಕೇಳಿದರೆ, ಸಮುದ್ರದ ಹನಿ ಇದ್ದಾಗಿರುತ್ತಂತೆ. ಟೀಕಾರ ಜ್ಞಾನ ಸಮುದ್ರವಾದರೆ ಉಳಿದೋ ಜ್ಞಾನ ಎಲ್ಲೋ ಹನಿಗಳು ಮೇಲೆ ಬರುತ್ತಲ್ಲ, ತುಂತುರು ಹನಿ ಇದ್ದಾಗ ಅಷ್ಟೇ, ಫಾಲ್ಸ್ ಬಿದ್ದಾಗ ಹನಿ ಹೇಳುತ್ತಲ್ಲ ಅಷ್ಟೇ. ಇನ್ನು ಉಳಿದೋರ ಜ್ಞಾನ ಹೇಗಿರ್ಬೋದು ಲೆಕ್ಕ ಹಾಕಿ, ಹನಿ ಬರೋದು ಬೀಳೋದು ಹೇಗೋ ಹಾಗಿರುತ್ತೆ. ಇದರಿಂದ ನಮಗೆ ಇದೆಲ್ಲ ಯಾವಾಗ ಅರ್ಥ ಆಗುತ್ತೆ ಅಂದರೆ, ತಾರತಮ್ಯ ಜ್ಞಾನ ಎಲ್ಲ ಓದಿದಾಗ ಅರ್ಥ ಆಗುತ್ತೆ, ಸುಮ್ಮನೆ ಹೆಚ್ಚು ಕಡಿಮೆಯಿಂದ ಅರ್ಥ ಆಗೋದಿಲ್ಲ, ಅದು ತೋರಿಸಿದಾಗ ಅರ್ಥ ಆಗುತ್ತೆ. ಇಷ್ಟು ಹೇಳಿ ಯಾವುದ್ರ ಬಗ್ಗೆ ಮುಗಿದಾಗಾಯ್ತು. ಈಗ ಕೇವಲ ಪ್ರಮಾಣ ಮುಗೀತು, ಮುಂದೆ ಅನುಪ್ರಮಾಣ ಹೇಳುತ್ತಾರೆ. ಅನುಪ್ರಮಾಣಂ ತ್ರಿವಿಧಂ, ಅನುಪ್ರಮಾಣ ಅಂದ್ರೇನು ನೆನಪಿರಬೇಕು. ಏನು ಅನುಪ್ರಮಾಣ ಅಂದ್ರೇನು? ಯಥಾರ್ಥ ಜ್ಞಾನ ಸಾಧನ, ಅದು ಮೂರು ವಿಧ. ಯಾವ ರೀತಿ? ಹೆಚ್ಚಾದಿ ತ್ರಿತಯಂ ಪ್ರಮಾಣಂ ಹೇಳಿದ್ರಲ್ಲ ಆ ಮಾತದು ಯಾವುದದು? ಪ್ರತ್ಯಕ್ಷಂ ಅನುಮಾನಂ ಆಗಮಃ ಇತಿ. ಪ್ರತ್ಯಕ್ಷ ಒಂದು ಅನುಪ್ರಮಾಣ, ಅನುಮಾನ ಒಂದು ಅನುಪ್ರಮಾಣ, ಆಗಮ ಇನ್ನೊಂದು ಅನುಪ್ರಮಾಣ. ಮೂರು ಅನುಪ್ರಮಾಣಗಳು, ಪ್ರಮಾಣಗಳು ಮೂರು ಅಂದರೆ ಈ ಅರ್ಥ, ಪ್ರಮಾಣಗಳು ಎರಡು ಅಂದರೆ ಆ ಅರ್ಥ. ಪ್ರಮಾಣಗಳು ಎರಡು ಅಂದರೆ ಕೇವಲ ಪ್ರಮಾಣ, ಅನುಪ್ರಮಾಣ. ಪ್ರಮಾಣಗಳು ಮೂರು ಅಂದರೆ ಅನುಪ್ರಮಾಣ ಎಷ್ಟು? ಮೂರು ಅಂತ ಅರ್ಥ. ಇಲ್ಲಿ ಯಾವ್ಯಾವುದು? ಪ್ರತ್ಯಕ್ಷ ಅಂದ್ರೇನು, ಅನುಮಾನ ಅಂದ್ರೇನು, ಆಗಮ ಅಂದ್ರೇನು? ಅಲ್ಲಿ ಹೇಳ್ತಾರೆ ಪ್ರತ್ಯಕ್ಷ ಅಂದ್ರೇನು. ನಮ್ಮ ಪ್ರಕಾರ ಪ್ರತ್ಯಕ್ಷ ಅಂದ್ರೇನು? ಕಣ್ಣೊಂದೇ ಪ್ರತ್ಯಕ್ಷ ಆಗಿಬಿಟ್ಟಿದೆ ನಿಮಗೆ, ಕಣ್ಣೊಂದೇ ಪ್ರತ್ಯಕ್ಷ ಅಲ್ಲ, ಐದು ಇಂದ್ರಿಯಗಳು ಪ್ರತ್ಯಕ್ಷನೇ. ಗೊತ್ತಾಯ್ತಾ? ನಮಗೆ ಪ್ರತಿಯೊಂದು ಕಿವಿ ಪ್ರತ್ಯಕ್ಷ, ಯಾವುದಕ್ಕೆ? ಶಬ್ದಜ್ಞಾನ ಕಿವಿನೇ. ಅಕ್ಷ ಅಂದರೆ ಕಣ್ಣು ಅಂತ ಅರ್ಥ ಅಲ್ಲ, ಇಂದ್ರಿಯ ಅಂತ ಅರ್ಥ. ಅದಕ್ಕೆ ಅಕ್ಷ ಶಬ್ದಕ್ಕೆ ಏನರ್ಥ? ಇಂದ್ರಿಯ ಅಂತ ಅರ್ಥ. ಸೊ ಪ್ರತ್ಯಕ್ಷ ಅಂದ್ರೆ ಏನು? ಇಂದ್ರಿಯಿಂದ ಬರೋ ಜ್ಞಾನ ಅಲ್ಲ ಪ್ರತ್ಯಕ್ಷ ಜ್ಞಾನ. ಗೊತ್ತಾಯ್ತಾ? ಈ ಕಿವುಡನಿಗೆ ಶಬ್ದಜ್ಞಾನ ಬರೋದೇ ಇಲ್ಲ, ಶಬ್ದ ಪ್ರತ್ಯಕ್ಷ ಇಲ್ಲ ಅಂತ ಹೇಳ್ಬೇಕಾದ್ರೆ ಶಬ್ದ ಪ್ರತ್ಯಕ್ಷ ಇಲ್ಲ. ಕುರುಡನಿಗೆ ರೂಪ ಪ್ರತ್ಯಕ್ಷ ಇಲ್ಲ. ಅದೇ ರೀತಿ ಚರ್ಮರೋಗ ಇದ್ದವನಿಗೆ, ಸ್ಪರ್ಶ ಜ್ಞಾನ ಇಲ್ಲದವನಿಗೆ ಸ್ಪರ್ಶ ಪ್ರತ್ಯಕ್ಷ ಇಲ್ಲ. ನಾಲಿಗೆ ಸರಿ ಇಲ್ಲದೆ ರುಚಿ ಪ್ರತ್ಯಕ್ಷ ಇಲ್ಲ. ಈ ರೀತಿ ಪ್ರತ್ಯಕ್ಷ ಅನ್ನೋದಕ್ಕೆ ಇಂದ್ರಿಯ ಅಂತ ಅಷ್ಟೇ ಅರ್ಥ. ನಾ ಕಣ್ಣು ಅಂತ ತಿಳ್ಕೊಂಡು ನಮ್ಮ ತಪ್ಪಷ್ಟೇನೆ. ಶಾಸ್ತ್ರ ಓದ್ದ ಒಂದು ನಮಗೆ ಅರ್ಥ ಆಗಲಿ ಬಿಡಲಿ, ಒಂದು ಅಪಾರ್ಥ ಹೋಯ್ತು. ಯಾವುದು? ಪ್ರತ್ಯಕ್ಷ ಅಂದರೆ ಬರೀ ಕಣ್ಣಲ್ಲ ಅಂತ ತಿಳ್ಕೊಂಡ್ರು, ಅದೊಂದು ಜ್ಞಾನನೇ. ಪ್ರತ್ಯಕ್ಷಂ ಅನುಮಾನಂ ಆಗಮಃ ಇತಿ ನಿರ್ದೋಷಾರ್ಥೇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷಂ. ಪ್ರತ್ಯಕ್ಷ ಅಂದರೆ ಏನು ಡಿಫೈನ್ ಮಾಡ್ತಾರೆ? ನಿರ್ದೋಷ ಅರ್ಥ ಇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷಂ. ನಿರ್ದೋಷ ಅರ್ಥ ಇಂದ್ರಿಯ ಸನ್ನಿಕರ್ಷ, ನಾಲ್ಕು ಪದ ಸೇರಬೇಕು, ಅದು ಪ್ರತ್ಯಕ್ಷ ಅಂತ ಕರೀತಾರೆ. ಏನು ಅಂದರೆ, ಸರಿಯಾಗಿ ಹೇಳೋದಾದರೆ ಇಂದ್ರಿಯಂ ಪ್ರತ್ಯಕ್ಷಂ. ಬೇರೆ ಕಡೆ ಹೇಳಿದ್ರೆ ಇಂದ್ರಿಯಂ ಪ್ರತ್ಯಕ್ಷಂ, ಇಂದ್ರಿಯಗಳು ಪ್ರತ್ಯಕ್ಷ. ಇಂದ್ರಿಯಗಳು ಪ್ರತ್ಯಕ್ಷ ಅಂದರೆ ಉದಾಹರಣೆಗೆ ಕಣ್ಣಿಗೆ ರೂಪಜ್ಞಾನ ಬರುತ್ತೆ ಅಂತ ಆಯ್ತು. ಇಷ್ಟೇ ಹೇಳಿಬಿಟ್ರೆ ಏನಾಗ್ಬೋದು? ನಮಗೆ ಜಾಂಡೀಸ್ ಬಂದಿದೆ, ಅವನಿಗೆ ಒಳ್ಳೆ ಹಾಲು ಹಾಕಿ ಕಾಣುತ್ತೆ, ಅವನಿಗೆ ಹಳದಿಯಾಗಿ ಕಾಣುತ್ತೆ, ಕೈ ಕೊಡ್ತಾ ಇಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ನಿರ್ದೋಷ. ದೋಷವಿಲ್ಲದ ಕಣ್ಣಾಗಿರ್ಬೇಕು, ದೋಷವಿಲ್ಲದ ಕಿವಿಯಾಗಬೇಕು, ದೋಷವಿಲ್ಲದ ನಾಲಿಗೆ ಆಗಬೇಕು. ಅರ್ಥ ಆಯ್ತಾ? ದೋಷವಿಲ್ಲದ ನಾಲಿಗೆ ಅಂತ ಸೇರಿಸಿದರು. ಸರಿ, ನಮ್ಮ ಕಣ್ಣೇನೋ ಭಾರಿ ಸರಿ ಇದೆ, ಕಣ್ಣು ಭಾರಿ ಸರಿ ಇದೆ, ಆದರೂ ಕೂಡ ನಾವು ತಪ್ಪು ತಿಳ್ಕೊಂಡ್ಬಿಡ್ತೇವೆ. ಏನು ತಿಳ್ಕೊಂಡಿದ್ದೇವೆ ಈಗ? ಕಪ್ಪೆ ಚಿಪ್ಪು ನೋಡಿದ ಬೆಳ್ಳಿ ಅಂತ ತಿಳ್ಕೊಂಡ್ಬಿಟ್ಟ, ಹಗ್ಗ ನೋಡಿದ ಹಾವು ಅಂತ ತಿಳ್ಕೊಂಡ್ಬಿಟ್ಟ. ಇಲ್ಲಿ ಕಣ್ಣಿನ ದೋಷ ಅಲ್ಲ, ಅದು ಯಾವುದ್ರ ದೋಷ ಇದೆ? ಅದು ಡಿಫೆಕ್ಟ್ ಆಫ್ ದಿ ಆಬ್ಜೆಕ್ಟ್. ಅದು ಅದಕ್ಕೆ ಅರ್ಥ, ಅರ್ಥ ಅಂದರೆ ವಿಷಯ, ಅರ್ಥ ಅಂದರೆ ವಿಷಯ. ಇಂದ್ರಿಯ ಅಕ್ಷ ಅಂದರೆ ಇಂದ್ರಿಯ, ಅರ್ಥ ಅಂದರೆ ವಿಷಯ, ಅರ್ಥ ಅಕ್ಷ ಅಂದರೆ ಇಂದ್ರಿಯ. ಇಂದ್ರಿಯನೂ ನಿರ್ದೋಷವಾಗಿರಬೇಕು, ಅದೇ ರೀತಿ ಪದಾರ್ಥಗಳು ಕ್ಲಿಯರ್ ಆಗಿರಬೇಕು, ಅವಾಗ ಕಾಂಟ್ಯಾಕ್ಟ್ ಆಗಬೇಕು. ಕಣ್ಣೆಲ್ಲೋ ನೋಡ್ತಿದ್ದು, ಈ ಪುಸ್ತಕ ಓದಿದ್ರೆ ಹೇಗಾಗುತ್ತೆ? ಈಗ ಕಾಂಟ್ಯಾಕ್ಟ್ ಇರಬೇಕು ಎರಡೂ ಕೂಡ. ಕಾಂಟ್ಯಾಕ್ಟ್ ಇಲ್ಲದೆ ಹೋದರೆ ಕೆಲಸ ಮಾಡೋದಿಲ್ಲ. ಅವಾಗ ಏನಾಗುತ್ತೆ ಅಂದರೆ ಜ್ಞಾನ ಬರುತ್ತೆ. ಜ್ಞಾನಕ್ಕೆ ಏನಂತ ಕರೀತಾರೆ? ಪ್ರತ್ಯಕ್ಷ ಜ್ಞಾನ ಅಂತ ಕರೀತಾರೆ. ಅರ್ಥ ಆಯ್ತಾ? ಈಗ ನೋಡಿದೆ ಅಂತಾರೆ ತಕ್ಷಣ ಏನಂತೀವಿ ನಾವೀಗ? ಸರಿಯಾಗಿ ನೋಡಿದೆ ಅಂತ ಕೇಳುತ್ತೆ. ನೋಡಿದೆ ಅಂತ ತಕ್ಷಣ ಸರಿಯಾಗಿ ನೋಡಿದೆಯಾ? ಸರಿಯಾಗಿ ನೋಡಿದೆ ಅಂದ್ರೆ ಅರ್ಥ ಏನು? ನಿನ್ನ ಕಣ್ಣು ಸರಿಯಾಗಿತ್ತಾ? ಅಲ್ಲಿ ಬೆಳಕು ಸರಿಯಾಗಿ ಬಿದ್ದಿತ್ತಾ? ಅಲ್ಲಿ ಹಾವು ಹೋಗಿದ್ದು ನೋಡಿದೆ ಅಂದ್ಬಿಡ್ತಾನೆ ಜೋರಾಗಿ. ಹಾವು ಹವಾದು ಬಿದ್ದುಬಿಡ್ತು ಅಂತ ಹೇಳ್ತಾನೆ. ನೋಡಿ, ಸರಿಯಾಗಿ ನೋಡಿದೆ ನೀನೀಗ? ನೋಡಿದೆ. ಮತ್ತು ನಾನು ಈಗ ಹೋಗಿ ಇಲ್ವಲ್ಲ, ಹಾವಿರಲಿಲ್ವಲ್ಲ ಅಂತ ಕೇಳಿದರೆ ನೋಡ್ತಾನೆ ಆ ಹಗ್ಗ. ಸರಿಯಾಗಿ ನೋಡಿಲ್ಲ ಅಂತ ಅವು ನಾನು ಸರಿಯಾಗಿ ನೋಡಿದ್ದಿಲ್ಲ ತಾನು ಒಪ್ಕೊಂಡ್ಬಿಡ್ತಾನೆ, ಸರಿಯಾಗಿ ನೋಡಿರಲಿಲ್ಲ. ಇಷ್ಟೆಲ್ಲ ಆದರೆ ಪ್ರತ್ಯಕ್ಷ ಅಂತ ಕರೀತಾರೆ. ಇನ್ನೂ ಕೆಲವು ಕಾರಣಗಳುಂಟು. ಪ್ರತ್ಯಕ್ಷಕ್ಕೆ ದೋಷ ಅಂದರೆ ಏನು? ಇಂದ್ರಿಯಗಳಿಗೆ ದೋಷ ಅಂದರೆ ಏನು? ಇದೆಲ್ಲ ಪ್ರಮಾಣ ಪದ್ಧತಿ ಟೀಕಾರ ಬರೀತಾರೆ, ಟೀಕಾದಲ್ಲೂ ಬರೀತಾರೆ, ಇಲ್ಲಿ ಕೂಡ ಬರೀತಾರೆ. ಪ್ರಮಾಣ ರಕ್ಷಣ ಟೀಕಾನೂ ಟೀಕಾರ ಬರೀತಾರೆ, ಪ್ರಮಾಣ ಪದ್ಧತಿ ಗ್ರಂಥನೂ ಟೀಕಾರ. ಎರಡು ಗ್ರಂಥ ಬರೆದಿದ್ದಾರೆ ಇದ್ರ ಮೇಲೆ, ಪ್ರಮಾಣ ಲಕ್ಷಣ ಟೀಕಾ ಮತ್ತು ಪ್ರಮಾಣ ಪದ್ಧತಿ. ನಮ್ಮಲ್ಲಿ ಶಾಸ್ತ್ರಾಧ್ಯಯನ ಶುರುವಾಗೋದು ಯಾವುದರಿಂದ? ಸಾಮಾನ್ಯವಾಗಿ ಪ್ರಮಾಣ ಪದ್ಧತಿಯಿಂದ. ಸುಮಧ್ವಿಜಯ ಓದಿದ, ತೀರ್ಥ ಪ್ರಬಂಧ ಓದ್ದ, ರುಕ್ಮಿಣಿ ಶಿವಿಜಯ ಓದ್ದ, ಸಂಸ್ಕೃತದಲ್ಲಿ ಗ್ರಿಪ್ ಬಂತೀಗ. ಈ ಶಾಸ್ತ್ರ ಓದಕ್ಕೆ ಹೋಗ್ಬೇಕೀಗ. ಶಾಸ್ತ್ರ ಓದಕ್ಕೆ ಹೊರಟ ಫಸ್ಟ್ ಪುಸ್ತಕ ಯಾವುದು ಓದಬೇಕಾಗ? ಪ್ರಮಾಣ ಪದ್ಧತಿ. ಪ್ರಮಾಣ ಲಕ್ಷಣ ಟೀಕಾ ಬಟ್ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ? ಪ್ರಮಾಣ ಪದ್ಧತಿಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ ಅಂತ ಬರೀತಾರೆ ಟೀಕಾರಾಯ. ಪ್ರಮಾಣ ಪದ್ಧತಿಂ ಕುರ್ಮಃ ಬಾಲಾನಾಂ ಬೋಧಸಿದ್ಧಯೇ. ಪ್ರಮಾಣ ಪದ್ಧತಿಯನ್ನು ಬಾಲಕರಿಗೆ ತಿಳಿಯ ಹಾಗೆ ಬರೀತೇನೆ. ನಮಗೆ ಖುಷಿ, ನಾವು ಬಾಲಕರಲ್ಲ, ಅದರಿಂದ ಓದಬೇಕಾಗಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಇಲ್ಲಿ ಬಾಲಕರು ಅಂದ್ರೆ ಹಾಗಲ್ಲ, ಬಿಗಿನರ್ಸ್ ಅಂತ ಅರ್ಥ. ಬಿಗಿನರ್ಸ್, ಗೊತ್ತಾಯ್ತಾ? ಅಧೀತ ಇತರ ಶಾಸ್ತ್ರಕರ್ತೇ ಸತಿ ಅನಧೀತ ಪ್ರಮಾಣ ಶಾಸ್ತ್ರಕತ್ವ ಬಾಲತ್ವಂ ಅಂತ ಅದು ಕ್ಲಾರಿಫಿಕೇಶನ್. ಅದಕ್ಕೆ ಉಳು ಶಾಸ್ತ್ರ ಓದಿದ್ದಾನೆ, ಪ್ರಮಾಣ ಶಾಸ್ತ್ರ ಓದಿಲ್ಲ. ಜಸ್ಟ್ ಹಿ ಬಿಗಿನ್ಸ್. ಅವನನ್ನು ಬಾಲ ಅಂತ ಕರೀತಾರೆ ಹೊರತು ವಯಸ್ಸಿನಲ್ಲಿ ಬಾಲ ಅಂತ ಕರೆಯೋದಿಲ್ಲ. ಅವರಿಗೆ ಬರಿತಿದ್ದೇವೆ ಅಂತ ಹೇಳಿ ಯಾಕೆ ಬರಿತೀರಿ ಅಂದರೆ ಹೇಳ್ತಾರೆ. ಯದ್ಯಪಿ ಪ್ರಮಾಣ ಲಕ್ಷಣಾಧಿಕಂ ಭಗವತ್ಪಾದೈರೇವೇ ಅಭಿಹಿತಂ. ಪ್ರಮಾಣ ಲಕ್ಷಣಾದಿಗಳನ್ನು ಭಗವತ್ಪಾದರೇ ಹೇಳಿಬಿಟ್ಟಿದ್ದಾರೆ. ಆದರೆ ತಥಾಪಿ ಗಂಭೀರಯ ವಾಚಾ ವಿಕ್ಷಿಪ್ತ ವರ್ಣಿತಂ. ಆಚಾರ್ಯ ಹೇಗೆ ಬರೀತಾರೆ ಅಂದರೆ ಗಂಭೀರವಾದ ಮಾತಿನಲ್ಲಿ ಬರೀತಾರೆ, ವಿಕ್ಷಿಪ್ತ ವರ್ಣಿತ ಒಂದೊಂದು ಕಡೆ ಬರೀತಾರೆ, ಒಂದೇ ಕಡೆ ಬರೆಯೋದಿಲ್ಲ ಆಚಾರ ಸ್ಟೈಲ್ ಅದು. ಅದಕ್ಕೆ ನಾವೇನು ಮಾಡ್ತೇವೆ? ನ ಸುಖೇನ ಶಕ್ಯತೆ ಬೋದ್ಧುಂ ಬಾಲೈಹಿ. ಬಿಗಿನರಿಸಿ ಸುಖ ಅರ್ಥ ಆಗೋದಿಲ್ಲ ಅಂಥೇಳಿ ತದರ್ಥ ವಿಧಂ ಪ್ರಕರಣಂ ಆರಬ್ಧತೆ. ಅದಕ್ಕೆ ಪ್ರಾರಂಭ ಮಾಡ್ತೇವೆ ಅಂಥೇಳಿ ಪ್ರಮಾಣ ಪದ್ಧತಿ ಬರೆದಿದ್ದ, ಪ್ರಮಾಣ ಲಕ್ಷಣ ಟೀಕಾನು ಬರೆದಿದ್ದ. ಅದೆಲ್ಲ ಯಾತಕ್ಕೆ ಹೇಳಿದೆ ಅಂದರೆ ಎಲ್ಲ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಈಗ ಕಣ್ಣಿನ ದೋಷಗಳು ಅಂದ್ರೇನು? ಕಾಚ ಕಾಮಲಾದಯ. ಕಾಚ ಅಂದರೆ ಕ್ಯಾಟರಾಕ್ಟ್, ಕಾಚ ಅಂದರೆ ಪೊರೆ ಬರೋದು, ಕಾಮಲ ಅಂದರೆ ಕಾಮಾಲಿ ರೋಗ ಬರೋದು, ಆದಿ ಶಬ್ದದಿಂದ ಇನ್ನು ಮೆಳಗಣ್ಣು ಏನೋ ಹೇಳ್ತಾರೆ ಅವೆಲ್ಲ ಇರೋದು. ಅವೆಲ್ಲ ಇದ್ದವರಿಗೆ ಸರಿಯಾಗಿ ಜ್ಞಾನ ಬರೋದಿಲ್ಲ, ಆದ್ದರಿಂದ ಅವ್ರು ಹುಷಾರ ಕಣ್ಣು ಉಪಯೋಗಿಸ್ಬೇಕು ಅಂತ ಅರ್ಥ. ಹೇಳ್ತಾರೆ ನಾನು ಸರಿಯಾಗಿ ಕಾಣದಲ್ಲಿ ನೀನು ನರಿಯಾ ಸರಿಯಾಗಿ ನೋಡಿ ಅಂತ ಹೇಳ್ತಾರೆ. ಅಂದರೆ ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ ತಮ್ಮ ಡಿಫೆಕ್ಟ್ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಅರ್ಥ ದೋಷಗಳು ಅಂತ ಕೇಳಿದರೆ ನನ್ನ ಕಣ್ಣು ಭಾರಿ ಸರಿಯಾಗಿದೆ, ನಮ್ಮ ಸೂರ್ಯ ಎಷ್ಟು ಕಾಣ್ತಾನೆ ಈಗ, ಚಂದ್ರ ಎಷ್ಟು ಕಾಣ್ತಾನೆ, ಇಷ್ಟು ಅಂಗೈಯಾಗಲ ಕಂಡ ಕಾಣಿಸ್ತಾನೆ. ಇವಾಗ ಚಂದ್ರ ಎಷ್ಟು ಸಣ್ಣವರಿದ್ದಾನೆ, ನಮಗಿಂತ ಸಣ್ಣವನು ಅಂತ ಅನಿಸ್ಬಿಡ್ತದೆ. ಅಲ್ಲಿವರು ಎಷ್ಟು ಎಷ್ಟು ಥೌಸಂಡ್ಸ್ ಆಫ್ ಕಿಲೋಮೀಟರ್ಸ್ ಇರೋದು ನೋಡಿ, ಇಷ್ಟೇ ಎಷ್ಟು ಕಾಣಿಸ್ತಾನೆ. ಯಾತಕ್ಕೆ ಸೂರ್ಯ ಸೂರ್ಯ ಎಂಬ ಕರೆಕ್ಟೇ, ಆ ಸೂರ್ಯನ ಸೈಜ್ ಕರೆಕ್ಟ್ ಅಲ್ಲ, ನಾವು ಕಣ್ಣು ತೋರಿಸೋದು ಕರೆಕ್ಟ್ ಮಾಡ್ತಾ ಇಲ್ಲ. ಚಂದ್ರ ಕರೆಕ್ಟ್ ತೋರಿಸುತ್ತೆ, ಚಂದ್ರನ ಸೈಜ್ ಕರೆಕ್ಟ್ ತೋರಿಸೋದಿಲ್ಲ. ಯಾತಕ್ಕೆ ಅಂದರೆ ದೂರಸ್ಥತ್ವ, ಡಿಸ್ಟೆನ್ಸ್ರಿಂದ ಹಾಗಾಗುತ್ತೆ. ಡಿಸ್ಟೆನ್ಸ್ ತುಂಬ ಇದ್ದಾಗ ಏನಾಗುತ್ತೆ, ಆ್ಯಕ್ಯುರಸಿ ಮೇಂಟೈನ್ ಆಗೋದಿಲ್ಲ. ತಿಳಿತಾ? ಅದೇ ರೀತಿ ಕರಡಿ ನೋಡ್ಕೋಬೇಕಾಗಿದೆ, ನಮಗೆ ಕರಡಿ ನೋಡ್ಕೋಬೇಕಾಗಿದೆ. ಅದು ಪುಸ್ತಕ ಅಲ್ಲಿಟ್ಟು ಓದಕ್ಕೆ ಬರುತ್ತಾ, ಈಗ ಅಷ್ಟು ದೂರ ಇಟ್ಟರೆ ಓದಕ್ಕೆ ಬರೋದಿಲ್ಲ ನಮಗೆ. ಇದು ಪುಸ್ತಕ ಚೆನ್ನಾಗಿದೆ, ಕಣ್ಣು ಇಟ್ಲೇ ಇಟ್ಕೊಬಿಡ್ತಾ ಓದಕ್ಕಾಗುತ್ತೆ ಅವನಿಗೆ, ಓದಕ್ಕಾಗೋದೇ ಇಲ್ಲ. ಸ್ವಲ್ಪ ಇಷ್ಟು ಆಪ್ಟಿಮಮ್ ಡಿಸ್ಟೆನ್ಸ್ ಇರಬೇಕು. ತೀರ ಹತ್ತಿರದ್ದು ಕಾಣೋದಿಲ್ಲ, ಅತಿ ಸಾಮೀಪ್ಯದಲ್ಲೂ ಕಾಣೋದಿಲ್ಲ, ಅತಿ ದೂರದಲ್ಲಿದ್ದರೂ ಕಾಣೋದಿಲ್ಲ, ಅತಿ ಸಮೀಪದಲ್ಲಿದ್ದರೂ ಕಾಣೋದಿಲ್ಲ, ಅತಿ ದೂರದಲ್ಲಿದ್ದರೂ ಕಾಣೋದಿಲ್ಲ. ದೇವ್ರ ಯಾತಕ್ಕೆ ಕಾಣೋದಿಲ್ಲ, ಅದೇ ಕಾರಣಕ್ಕಿದೆ. ದೇವ್ರ ಯಾತಕ್ಕೆ ಕಾಣೋದಿಲ್ಲ ನಮಗೆ, ದೂರ ದೂರ ತರಮ್ಯತ್ತು, ಭಾರಿ ದೂರ ಇದ್ದಾನೆ ಕಾಣೋದಿಲ್ಲ, ಮತ್ತು ಒಳಗೆ ಇದ್ದಾನೆ ಕಾಣೋದಿಲ್ಲ, ಅದು ಬೇರೆ. ತೀರ ಒಳಗಿದ್ದಾನೆ ಕಾಣೋದಿಲ್ಲ, ತೀರ ದೂರ ಇದ್ದಾನೆ ಕಾಣೋದಿಲ್ಲ ದೇವರು. ಇದು ಪ್ರತ್ಯಕ್ಷದ ಡಿಫೆಕ್ಟ್. ಅದು ಇದು ಅರ್ಥ ಮಾಡಿಕೊಂಡ್ರೆ ಇನ್ನೂ ಕೆಲವು ಪದಾರ್ಥಗಳು ಉಂಟು, ತುಂಬ ಹೇಳ್ತಾರೆ. ಅರ್ಥದ ವಿಷಯ ದೋಷ ಅಂದರೆ ಏನು? ಈಗ ಅಕ್ಕಿ ಇರುತ್ತೆ, ಬಿಳಿ ಕಲ್ಲು ಸೇರಿಸಿಬಿಡ್ತಾರೆ, ಏನಾಗೋದಿಲ್ಲ ಆಗ, ತೊಗೊಂಡ್ಬಿಡ್ತೇವೆ ನಾವು. ಯಾತಕ್ಕೆ ಆ ಕಪ್ಪು ಕಲ್ಲು ಸೇರಿಸೋದಿಲ್ಲ, ಅವ್ರು ಗೊತ್ತಾಗ್ಬಿಡುತ್ತೆ ಅಂತ ಗೊತ್ತು. ಇವೆಲ್ಲ ಸ್ಟಡಿ ಮಾಡೇ, ಮೋಸ ಮಾಡೋಕ್ಕೂ ಸ್ಟಡಿ ಮಾಡಿರ್ಬೇಕು ಶಾಸ್ತ್ರನ. ಕಾನೂನು ಮೀರೋರು ಕೂಡ ಬದಲು ಏನು ಓದಿರ್ಬೇಕು, ಅವರು ಕಾನೂನು ಓದಿರಬೇಕು ಫಸ್ಟು. ಅದೇ ರೀತಿಯಲ್ಲಿ ಅವನೇನು ಮಾಡ್ತಾನೆ, ಬಿಳಿ ಕಲ್ಲು ಸೇರಿಸಿದ್ರೆ ಗೊತ್ತಾಗೋದಿಲ್ಲ, ದೊಡ್ಡ ದೊಡ್ಡ ಕಲ್ಲು ಗೊತ್ತಾಗ್ಬಿಡುತ್ತೆ, ಅದೇ ಸೈಜ್ ಸೇರಿಸ್ತಾರೆ. ಸಮಾನ ದ್ರವ್ಯಾಭಿಘಾತ ಅಂತ ಹೇಳಿ, ಸಮಾನ ದ್ರವ್ಯಾಭಿಘಾತ. ಒಂದು ಅಕ್ಕಿ ಕಾಳು ತೊಗೊಂಡ್ಬಿಡೋದು, ಅಕ್ಕಿ ರಾಶಿ ಇರುತ್ತೆ, ಅದ್ರಲ್ಲಿ ಬಿಸಾಕ್ಬಿಡೋದು. ನಾನು ಎಷ್ಟಿದ್ದೇನೆ ಕೊಡು ಅಂತ ಕೇಳಿದರೆ ಯಾಕೆ ಕೊಡೋಕ್ಕೆ ಬರಲ್ಲ ನಮಗೆ ಅದನ್ನೀಗ? ಟೋಟಲ್ ಸಿಮಿಲಾರಿಟಿ ಕನ್ಫ್ಯೂಷನ್ ಆಗಿಬಿಡುತ್ತೆ. ಅದೆಲ್ಲ ಇರಬಾರ್ದು. ಪ್ರತ್ಯಕ್ಷಕ್ಕೆ ಇಷ್ಟೆಲ್ಲ ಲಿಮಿಟೇಷನ್ಸ್ ಇದೆ, ಸರಿಯಾಗಿ ಉಪಯೋಗಿಸಿ ಪ್ರತ್ಯಕ್ಷ ಕೈ ಕೊಡೋದಿಲ್ಲ. ಅರ್ಥ ಆಯ್ತಾ? ಇದೆಲ್ಲ ಅರ್ಥ ಮಾಡ್ಕೊಂಡು ನಿರ್ದೋಷ ಅರ್ಥ ಇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷಂ ಅಂತ ಇದೆ. ಅವನ ಅನುಮಾನ ಅಂದರೆ ಏನು? ನಮ್ಮ ಅನುಮಾನದ ಬಗ್ಗೆ ಮೊದಲು ಅನುಮಾನ. ಏನು ಅನುಮಾನ? ಕನ್ನಡದ ಅನುಮಾನ, ಕನ್ನಡದರ್ವ ಡೌಟ್ ಅಂತ ಅರ್ಥ. ತಪ್ಪು ತೆಗೆದುಬಿಡೋದು ತಲೆಯಿಂದ, ಅದನ್ನು ಸಂಸ್ಕೃತದಲ್ಲಿ ಅರ್ಥ ಇಲ್ಲೇ ಇಲ್ಲ. ಅದಕ್ಕೆ ಕನ್ನಡದಲ್ಲಿ ಅನುಮಾನ ಶಬ್ದಕ್ಕೆ ಏನು ಅರ್ಥ ಇದೆಯೋ ಸಂಸ್ಕೃತದಲ್ಲಿ ಅರ್ಥ ಇಲ್ಲೇ ಇಲ್ಲ. ಅನುಮಾನಂ, ಅನುಮಾನಂ ಡಿಪೆಂಡೆಂಟ್ ಪ್ರೂಫ್ ಅಂತ ಅರ್ಥ. ಡಿಪೆಂಡೆಂಟ್ ಪ್ರೂಫ್. ಅನುಮಾನ ಅಂದರೆ ಏನು ಗೊತ್ತಾ? ಈ ರೀಸನಿಂಗ್, ಅದು ರೀಸನಿಂಗ್. ರೀಸನಿಂಗ್ ಮಾಡಬೇಕಾದ್ರೆ ನಮಗೆ ಬೇಸ್ ಬೇಕು. ಯಾವಾಗ ಬೇಸ್ ಇದೆ ರೀಸನಿಂಗ್ ಮಾಡೋಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಅದಕ್ಕೇ ಬೇಸ್ ಯಾವುದಿರಬೇಕು? ಐದರ ಪ್ರತ್ಯಕ್ಷ ಆಗಮ. ಪ್ರತ್ಯಕ್ಷದ ಬೇಸ್ ಇರಬೇಕು, ಇಲ್ಲ ಆಗಮದ ಬೇಸ್ ಇರಬೇಕು. ಅದಕ್ಕೇನಂತ ಕರೀತಾರೆ? ಅನುಮಾನ ಅಂತ ಕರೀತಾರೆ. ಉದಾಹರಣೆಗೆ ದೂರ ಹೊಗೆ ಬರ್ತಾ ಇತ್ತು, ನೋಡಿಬಿಟ್ಟ, ಓ ಬೆಂಕಿ ಅಂತ ಓಡಿಬಿಟ್ಟ. ಬೆಂಕಿ ಕಂಡೇ ಇಲ್ಲ ಅವನಿಗೆ, ಕಂಡಿದ್ದು ಯಾವುದು? ಹೊಗೆ. ಹೊಗೆ ಕಂಡು ಬೆಂಕಿ ಅಂತ ಯಾಕೆ ತಿಳ್ಕೊಂಡ? ಅದಕ್ಕೇನಂತ ಕರೀತಾರೆ? ಅನುಮಾನ. ಎಲ್ಲಿ ಹೊಗೆ ಇರಬೇಕು ಅಲ್ಲಿ ಏನಿರಬೇಕು? ಬೆಂಕಿ ಇರಲೇಬೇಕು. ಬೆಂಕಿ ಇಲ್ಲದೆ ಹೊಗೆ ಬರೋದಿಲ್ಲ, ಇನ್ನೇಮೇ ಇಟ್ಕೊಂಡ್ಬಿಟ್ಟಿದ್ದಾನೆ. ಬೆಂಕಿ ಇಲ್ಲದೆ ಹೊಗೆ ಬರೋದಿಲ್ಲ, ಅದಕ್ಕೆ ವ್ಯಾಪ್ತಿ ಅಂತ ಹೆಸರು. ವ್ಯಾಪ್ತಿ ಅಂದರೆ ಕನ್ಕಾಮಿಟೆನ್ಸ್, ಕನ್ಕಾಮಿಟೆನ್ಸ್ ವ್ಯಾಪ್ತಿ. ಒಂದಿದ್ದರೆ ಇನ್ನೊಂದರ ಜ್ಞಾನ ಬಂದುಬಿಡುತ್ತೆ ನಮಗೆ. ಅಂಥ ಜ್ಞಾನ ಎಲ್ಲರಿಗೂ ಬರೋದಿಲ್ಲ. ಅದು ಹೊಗೆ ನೋಡಿ ಬೆಂಕಿ ನೋಡಿದವನು ಮಾತ್ರ ಬರೋದು, ಉಳಿದವರಿಗೆ ಬರೀ ಹೊಗೆ ಅಂತ ಹೋಗ್ತಿರ್ತಾನೆ ಅಷ್ಟೇ. ಉಳಿದವನಾಗ ಓ ಹೊಗೆ ಬಂತು ತಕ್ಷಣ ನೀರು ಒಯ್ದೇ ಬಿಡ್ತಾನೆ ಆರಿಸ್ಬೇಕು ಅಂತ ಹೇಳ್ಬಿಟ್ಟು. ಉಳಿದವನು ಅದು ಅರ್ಥ ಆಗೋದಿಲ್ಲ ಅವನಿಗೆ. ಹೊಗೆ ಬೆಂಕಿ ನೋಡಿದವನು ಮಾತ್ರ ಅರ್ಥ ಆಗೋದು. ವ್ಯಾಪ್ತಿ ಜ್ಞಾನ ಎಂಬುದು ಇಟ್ ರಿಕ್ವೈರ್ಸ್ ಮೋರ್ ನಾಲೆಡ್ಜ್. ಅವನಿಗೆ ವಸ್ತು ಗೊತ್ತಿರಬೇಕು, ಅದೇ ರೀತಿ ವ್ಯಾಪ್ತಿನೂ ಗೊತ್ತಿರಬೇಕು. ಇಲ್ಲದ ಪ್ರತ್ಯಕ್ಷ ಆಗಲ್ಲ, ವೆದರ್ ಈ ಲೈಕ್ ಸಿಟ್ ಆರ್ ನಾಟ್ ಕಣ್ಣಿಗೆ ಕಾಣಿಸುತ್ತದೆ. ಅದು ಜಟಿತಿ ಜ್ಞಾನ ಬರೋದು ಯಾವ್ದು? ಜಟಿತಿ ಅಂದ್ರೆ ಏನು? ಅಟ್ ಒನ್ಸ್ ವಿಥೌಟ್ ಇಂಟೆನ್ಷನ್ ಕೂಡ ಜ್ಞಾನ ಬರೋದು ಯಾವುದರಿಂದ? ಅನುಮಾನ ಆಗಲ್ಲ, ಅದಕ್ಕೆ ಅಪ್ಲಿಕೇಶನ್ ಇದ್ರೆ ಮಾತ್ರ ಅನುಮಾನ ಬರೋದು, ಇಲ್ಲಿ ಬರೋದಿಲ್ಲ. ತಿಳಿತಾ? ಅದಕ್ಕೆ ಅನುಮಾನ ಅಂಬೋದು ಡಿಪೆಂಡೆಂಟ್ ಪ್ರೂಫ್, ಅದು ಇಂಡಿಪೆಂಡೆಂಟ್ ಪ್ರೂಫ್ ಅಲ್ಲ. ಪದಾರ್ಥ ನೋಡ್ತಾನೆ, ಹಣ್ಣು ಸೆಲೆಕ್ಟ್ ಮಾಡಕ್ಕೆ ಹೋಗ್ತಾನೆ, ಈ ಹಣ್ಣು ಬೇಡ ನೋಡಿ, ರಸನೇ ಇಲ್ಲ ಅದರಲ್ಲಿ ಅಂತ ಹೇಳ್ತಾನೆ. ಕಣ್ಣಿಗೆ ಕಾಣ್ತಾ ಇದೆ ರಸ, ರಸ ಇಲ್ಲ ಅಂಬೋದು ಕಣ್ಣಿಗೆ ಕಾಣ್ತಾ ಇದೆ. ಅರ್ಥ ಆಯ್ತಾ? ಅದಿದ್ರೆ ಚೆನ್ನಾಗಿಲ್ಲದ್ರೆ ಚೆನ್ನಾಗಿರೋದಿಲ್ಲ. ಯುಕ್ತಿ ಅದು, ಒಣಗಿ ಹೋಗಿಬಿಟ್ಟಿದೆ ಇದರಲ್ಲಿ ರಸ ಏನು ಬರುತ್ತೆ? ಬಲ್ತ ಹೋಗಿಬಿಟ್ಟಿದೆ, ರುಚಿ ಇರೋದಿಲ್ಲ. ಇವೆಲ್ಲ ಗೊತ್ತಾಗಲಿಕ್ಕೆ ಏನು ಕಾರಣ? ವ್ಯಾಪ್ತಿ ಇದೆ ಅದು, ಈ ಆಕಾರದಿಂದ ರುಚಿ ರಸ ಇದೆಯಲ್ಲ ತಿಳುವಳಿಕೆ ಬರುತ್ತೆ ಅಂತ ಹೇಳಿಬಿಟ್ಟು. ತಿಳಿಯುತ್ತಾ? ಅದೇ ರೀತಿ ಜೋರು ಮಳೆ ಬಂತು, ಬಟ್ಟೆ ತಕ್ಷಣ ಒಳಗೆ ತರಲಿಕ್ಕೆ ಹೋಗ್ತಾರೆ, ನೆಂದ ಮೇಲೆ ತರೋದಿಲ್ಲ. ಅದಕ್ಕೆ ನೀರು ಬಿದ್ದಮೇಲೆ ಏನಾಗುತ್ತೆ? ನೆನೆಯುತ್ತೆ. ಅಷ್ಟರಲ್ಲಿ ತರಬೇಕು. ಇದು ಯುಕ್ತಿ ಇವೆಲ್ಲ ಕೂಡ, ನೀವೆಲ್ಲರೂ ಯುಕ್ತಿ ಉಪಯೋಗಿಸಿ ಉಪಯೋಗಿಸ್ತಾರೆ. ಅಲ್ಲಿ ಎಲ್ಲಿ ಉಪಯೋಗಿಸ್ತಾರೆ? ಲೋಕಕ್ಕೆ ಮಾತ್ರ. ಎಲ್ಲಿಗೆ ಎಕ್ಸ್ಟೆಂಡ್ ಮಾಡಬೇಕು ಅದನ್ನು? ಶಾಸ್ತ್ರಕ್ಕೆ ಎಕ್ಸ್ಟೆಂಡ್ ಮಾಡಬೇಕು. ಅದಕ್ಕೇ ನಿರ್ದೋಷೋಪಪತ್ತಿ ಅನುಮಾನಂ. ಉಪಪತ್ತಿ ಅಂದರೆ ಯುಕ್ತಿ. ಯುಕ್ತಿ ಹೇಗಿರಬೇಕು? ನಿರ್ದೋಷವಾಗಿರಬೇಕು, ದೋಷ ಇರಬಾರದು ಅದಕ್ಕೆ. ಅವಾಗ ಏನಂತ ಕರೀತಾರೆ? ನಿರ್ದೋಷವಾದ ಯುಕ್ತಿ ಅಂತ ಕರೀತಾರೆ. ಅದರಿಂದ ಏನು ಜ್ಞಾನ ಬರುತ್ತೆ? ಸರಿಯಾದ ಜ್ಞಾನ ಬರುತ್ತೆ. ಅದ್ರ ಉಪಯೋಗ ಏನಾಯ್ತು? ಈಗ ಅವನು ಹೊಗೆ ನೋಡಿದ ತಕ್ಷಣ ಬೆಂಕಿ ಅಂತ ತಿಳ್ಕೊಂಡಿದ್ರಿಂದ ಎಷ್ಟು ಅವಾರ್ಡ್ ಮಾಡೋಕ್ಕೆ ಬಂತು ಅವನಿಗೀಗ. ಗೊತ್ತಾಯ್ತಾ? ಬೆಂಕಿ ಬರೋವ್ರಿಗೆ ಕಾದು ಬಿಟ್ಟಿದ್ರೆ ಸುಟ್ಟು ಹೋಗ್ತಾ ಇತ್ತು, ಆ ಉಪಯೋಗ ಆಯ್ತಾ ಇಲ್ಲ ಯುಕ್ತಿಯಿಂದ ಅವನಿಗೀಗ. ಎಷ್ಟು ಪಕ್ಕದ ಮನೆ ಪಾಪ ನೋಡ್ದ, ಮನೆ ಉಳಿಸಿಬಿಟ್ಟ, ತನ್ನ ಮನೆ ಬರೋದನ್ನು ತಪ್ಪಿಸ್ಕೊಂಡ. ಈ ಮತ್ತೆ ಇದಕ್ಕೆಲ್ಲ ಹೆಲ್ಪ್ ಮಾಡಿದ್ದೆ ಯಾವುದು? ಹೊಗೆ ಜ್ಞಾನ ಹೆಲ್ಪ್ ಮಾಡ್ತಾ ಇದೆ. ತುಂಬ ಇನ್ನೂ ಕೆಲವು ತುಂಬ ಹುಡ್ಕೊಂಡು ಹೋಗ್ತಿರ್ತಾರೆ, ದಾರಿ ತಪ್ಪೋಗಿಬಿಟ್ಟಿರ್ತಾರೆ, ಎಲ್ಲರ ಮನೆ ಇರುತ್ತಾ ನೋಡ್ತಾರೆ, ಇಲ್ಲ ಹೊಗೆ ಬರ್ತಿರುತ್ತೆ. ಓಹೋ, ಹೊಗೆ ಭಾರಿ ಬಂದರೆ ಬೆಂಕಿ ಬಿದ್ದಿದೆ ಅಂತ ಅರ್ಥ. ಸ್ವಲ್ಪ ಬಂದರೆ ಅಡುಗೆ ಮಾಡ್ತಿದ್ದಾರೆ ಅಂತ ಅರ್ಥ. ಭಾರಿ ಬಂದುಬಿಟ್ರೆ ಬಹಳ ಡೇಂಜರ್ ಅದು. ಓ ಇಲ್ಲಿ ಅಡುಗೆ ಮಾಡ್ರಿ, ಇಲ್ಲಿ ಜರ ಇದ್ದಾರೆ ಅಂತ ಬಂದುಬಿಡ್ತಾರೆ. ಎಷ್ಟೋ ಸರ್ತಿ ಇದೆಲ್ಲ ಯಾರಿಗೆ ಗೊತ್ತಾಗುತ್ತೆ, ದಾರಿ ತಪ್ಸ್ಕೊಂಡು ಒದ್ದಾಡೋರಿ ಭಾರಿ ಉಪಯೋಗ ಅವೆಲ್ಲ ಕೂಡ. ಆ ಯುಕ್ತಿ ಇಲ್ದವ್ರು ಏನಾಗುತ್ತೆ, ಒದ್ದಾಡ್ತಿರ್ತಾರೆ ಹಾಗೆ. ಇದೆಲ್ಲ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಯುಕ್ತಿನ ಪಾಸಿಟಿವ್ ಆಗಿ ತೊಗೊಳ್ಳೋದು ಬೇರೆ, ಸುಮ್ಮನೆ ಕ್ಯಾಜುವಲ್ ಆಗಿ ತೊಗೊಳ್ಳೋದು ಬೇರೆ, ನೆಗೆಟಿವ್ ಆಗಿ ತೊಗೊಳ್ಳೋದು ಬೇರೆ. ಆ ದೃಷ್ಟಿಯಿಂದ ಯುಕ್ತಿನ ಉಪಯೋಗ ಮಾಡ್ಕೋಬೇಕು. ಏರಿಡಿಫ ಯುಕ್ತಿ ಮೀನ್ಸ್ ಸನ್ಮಾನ ಅಂತಾರೆ. ಅನುಮಾನ, ಅನುಮಾನ, ಯುಕ್ತಿ, ಉಪಪತ್ತಿ, ಲಿಂಗ, ವ್ಯಾಪ್ಯ, ಇವೆಲ್ಲ ಸಿನಾನಿಯಮ್ಸ್. ಲಿಂಗಂ ಅಂತಲೂ ಹೆಸರು ಅದಕ್ಕೆ ಲಿಂಗಂ. ನಮ್ಗೆ ಲಿಂಗ ಅಂತ ಶಿವಲಿಂಗ ನೆನಪಾಗಿ ಬಿಡುತ್ತದೆ ಅಲ್ಲ. ಲಿಂಗ ಅಂದ್ರೆ ಏನು ಗೊತ್ತಾ, ಲೀನಂ ಅರ್ಥಂ ಗಮಯತಿ ಇತಿ ಲಿಂಗಂ ಅಂದರೆ ಹಿಡನ್ ಸೆನ್ಸ್ ಅಂತ ತಂದುಕೊಡುತ್ತೆ. ಯಾವುದು ಕಣ್ಣಿ ಬಗೆಯಲ್ಲಿ ಹಿಡನ್ ಯಾವುದು ಬೆಂಕಿ ಅದು ತೋರಿಸ್ಕೊಡುತ್ತೆ, ಅದಕ್ಕೆ ಲಿಂಗ ಲಿಂಗ ಅಂತ ಹೆಸರು. ಆ ರೀತಿಯಲ್ಲಿ ನಿರ್ದೋಷೋಪಪತ್ತಿ ಅನುಮಾನ ಎರಡಾಯಿತು. ಮೂರನೇದು ಯಾವುದು ಅಂದರೆ ನಿರ್ದೋಷ ಶಬ್ದ ಆಗಮ. ನಿರ್ದೋಷ ಶಬ್ದ ಆಗಮ, ಎನಿ ಲೆಟರ್ ಎನಿ ವರ್ಡ್ ಈಸ್ ಆಗಮ. ಪ್ರೊವೈಡೆಡ್ ಏನಾಗಿರಬೇಕದು, ದೋಷ ಇರಬಾರ್ದು. ದೋಷ ಇಲ್ಲದೆ ಹೋದರೆ ಶಬ್ದಗಳೆಲ್ಲ ಪ್ರಮಾಣನೇ. ದೋಷಗಳಿಲ್ಲದ ಶಬ್ದಗಳೆಲ್ಲ ಪ್ರಮಾಣ. ಯಾವುದೇ ಒಂದು ವಾಕ್ಯ ಕಿವಿಗೆ ಬಿತ್ತು, ದೋಷ ಇಲ್ಲ ವ್ಯಾಲಿಡ್, ಗೊತ್ತಾಯ್ತಾ? ದೋಷ ಇದ್ದರೆ ಅದು ಇನ್ವ್ಯಾಲಿಡ್. ಅದು ನಿರ್ದೋಷ ಶಬ್ದ ಆಗಮ. ಮೂರು ನೆನಪಿರಬೇಕು, ನಿರ್ದೋಷಾರ್ಥೇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷಂ, ನಿರ್ದೋಷ ಶಬ್ದ ಆಗಮ, ನಿರ್ದೋಷೋಪಪತ್ತಿ ಅನುಮಾನಂ. ಇದರಲ್ಲಿ ಪ್ರತ್ಯಕ್ಷ ಅಂಬೋದು ಇಂಡಿಪೆಂಡೆಂಟ್ ಪ್ರೂಫು, ಆಗಮ ಅಂಬೋದು ಇಂಡಿಪೆಂಡೆಂಟ್ ಪ್ರೂಫು. ಆದರೆ ಇದು ಮಾತ್ರ ಅನುಮಾನ ಡಿಪೆಂಡೆಂಟ್ ಪ್ರೂಫ್. ಅದು ಇಲ್ಲ ಪ್ರತ್ಯಕ್ಷ ಬೇಸಿರಬೇಕು, ಇಲ್ಲ ಆಗಮದ ಬೇಸಿರಬೇಕು. ಇದೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ಮುಂದಿನ ಗ್ರಂಥ ಅರ್ಥ ಆಗುತ್ತೆ. ಈಗ ಕಣ್ಣನ ತ್ರಯ ಬರುತ್ತಲ್ಲ, ಅದಕ್ಕೆ ಉಪಯೋಗ. ಒಂದು ದೃಷ್ಟಿಯಿಂದ ಆ ಗ್ರಂಥ ಎಂಟರ್ ಆದಾಗ ಲೆಕ್ಕ, ಇದು ಓದ್ತಿರ್ಲಿಕ್ಕೆ ಅಲ್ಲಿಗೆ ಉಪಯೋಗ ಆಗ್ತಿರುತ್ತೆ. ಆಗಲೇ ಇಲ್ಲಿಗೆ ಬರ್ತ್ ಬಿಟ್ಟರೆ ಅದೇನು ಗೊತ್ತಾಗೋದೇ ಇಲ್ಲ. ಅವರು ಶುರು ಮಾಡೋದೇ ಅನುಮಾನದಿಂದ, ಅದ್ವೈತಿಗಳು ಶುರು ಮಾಡೋದು ಯಾವುದರಿಂದ, ಈಗ ಅನುಮಾನದಿಂದ ಶುರು ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಅನುಮಾನ ಏನು ನಮಗೆ ಗೊತ್ತಿರಬೇಕು ಫಸ್ಟ್. ಈಗ ಅನುಮಾನದ ನೇಚರ್ ಇದು ಅಂತ ಗೊತ್ತಾದರೆ ಯಾವ ಅನುಮಾನ ಕೂಡ ಎಕ್ಸಾಮಿನ್ ಮಾಡೋಕ್ಕೆ ಬರುತ್ತೆ, ಇಲ್ಲವರು ಎಕ್ಸಾಮಿನ್ ಮಾಡೋಕ್ಕೆ ಬರೋದಿಲ್ಲ. ಅದ ಹೇಳ್ತಾರೆ ಈಗ ಶಬ್ದ ದೋಷ ಏನೀಗ, ಮೋಸ ಮಾಡೋದು ಉದ್ದೇಶ, ಮೋಸ ಮಾಡಬೇಕು ಅಂತಾನೆ ಮಾತಾಡ್ತಾನೆ. ಅದಕ್ಕೆ ಮೊದಲೇದಾಗಿ ಗೊತ್ತಿಲ್ಲದೆ ಇರೋದು ಒಂದು ದೋಷ, ಗೊತ್ತಿಲ್ಲದೆ ಹೇಳ್ತಾನೆ ಅದು ಅಜ್ಞಾನ, ಅಥವಾ ಗೊತ್ತಿದ್ದು ತಪ್ಪು ತಿಳ್ಕೊಂಡು ಹೇಳ್ತಾನೆ ಅದು ಮಿಥ್ಯಾಜ್ಞಾನ, ಮೋಸ ಮಾಡೋಕ್ಕೆ ಹೇಳ್ತಾನೆ ಅದು ವಿಪ್ರಾರಂಭಕತ್ವ. ಅಜ್ಞಾನ ಇರಬಾರ್ದು, ಮಿಥ್ಯಾಜ್ಞಾನ ಇರಬಾರ್ದು, ಮೋಸ ಮಾಡೋ ಬುದ್ಧಿ ಇರಬಾರ್ದು ಅಂಥವ್ರು ಹೇಳಿದ್ರೆ ಮಾತಿಗೇನಾಗುತ್ತೆ, ಪ್ರಾಮಾಣ್ಯ ಬರುತ್ತೆ. ಇಲ್ಲದ ಹೋದ್ರೆ ಪ್ರಾಮಾಣ್ಯ ಬರೋದಿಲ್ಲ. ಒಬ್ಬನ ಯಾರೋ ಏನು ಮಾಡ್ದೆ, ಜಾಗಕ್ಕೆ ಅವ್ರು ಇರ್ತಾರೆ, ಊಟಕ್ಕೆ ಕೊಡಬೇಕಾಗಿರುತ್ತೆ, ಎಲೆ ಸಿಕ್ಕಿರೋದಿಲ್ಲ, ನಿಮ್ಮನ್ನ ಯಾರೋ ಕರೀತಾರೆ ಅಂತ ಹೇಳ್ತಾರೆ, ಹೋಗ್ತಾರೆ ತಪ್ಪು ಕೂತ್ಬಿಡ್ತಾರೆ ಅಂತ ಊರು, ಯಾರೋ ಕರೆದಿರೋದಿಲ್ಲ, ಎಬ್ಬಸೋದು ಟ್ರಿಕ್ ಮಾಡ್ತಾನೋ, ಗೊತ್ತಾಯ್ತಾ? ಇವೆಲ್ಲ ಸಾಮಾನ್ಯ ಟ್ರಿಕ್ಸ್ ಇವೆಲ್ಲ ಕೂಡ. ಅದು ಇನ್ನೂ ಕೆಲವು ನದಿ ತೀರೆ ಪಂಚ ಫಲಾನಿ ಸಂತಿ, ಅದು ಪೆಟ್ ಎಕ್ಸಾಂಪಲ್ ಶಾಸ್ತ್ರದಲ್ಲಿ ಕೊಡೋದು. ನಿಮ್ಗೆ ಗೊತ್ತಿಲ್ವಾ ನದಿ ತೀರದ ಐದು ಹಣ್ಣು ಇಟ್ಟಿದ್ದಾರೆ, ಎಂಥ ಹಣ್ಣು ಗೊತ್ತಾ, ಈ ನೋಡಿ ಬಂದೆ ಅಂತಾನೆ, ನೋಡ್ಕೋತಾ ಹೋಗ್ತಾರೆ ಈ ಹಣ್ಣು ಎತ್ಕೊಂಡೋಗ್ಬಿಟ್ಟಿರ್ತಾನೆ ಅಷ್ಟೊತ್ತಿಗಾಗಲೇ. ಈ ರೀತಿ ಮೋಸ ಮಾಡೋಕ್ಕೆ ಉಪಯೋಗಿಸ್ತಾರ ಏನದು ವಿಪ್ರಾರಂಭಕತ್ವ. ಇವೆಲ್ಲ ಸ್ಟಡಿ ಮಾಡಿದರೆ ಎಷ್ಟೋ ಸರ್ತಿ ಹೇಳ್ತಿರ್ತೇನೆ, ನೀವು ಶಾಸ್ತ್ರ ಓದಿದರೆ ದೇವರು ಕಾಣ್ತಿರೋ ಬಿಡ್ತಿರೋ, ಲೋಕದಲ್ಲಿ ನಂಬರ್ ಒನ್ ಆಗ್ಬೋದು, ಗೊತ್ತಾಯ್ತಾ? ಶಾಸ್ತ್ರದಲ್ಲಿ ಎಲ್ಲದರಲ್ಲೂ ಮುಂದೆ ಬಂದ್ಬಿಡ್ತಾನೋ, ಕ್ಲಿಯರಾಗಿ ಅರ್ಥ ಆಗಿರುತ್ತೆ. ಇವೆಲ್ಲ ಹುಡುಗರು ಎಂಟು ವರ್ಷ ಉಪನಯ ಮಾಡಿ ಹೇಳಿಬಿಟ್ರೆ ಯಾವ ಮ್ಯಾಥಮೆಟಿಕ್ಸು ಕಷ್ಟ ಆಗೋದಿಲ್ಲ, ಯಾವ ಸೈನ್ಸು ಕಷ್ಟ ಆಗೋದಿಲ್ಲ ಅವರಿಗೆ, ಅವ್ರಿಗೆ ಇವ್ರಿಗೆ ಹೇಳೋದು ಕಷ್ಟ ಆಗುತ್ತೆ ಅಷ್ಟೇ, ಅರ್ಥ ಆಯ್ತಾ? ಇವೆಲ್ಲ ನಾವು ತಿಳ್ಕೊಂಡಿರೋದು ಯಾವುದಕ್ಕೂ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಎಷ್ಟು ಶಾರ್ಪನ್ ಮಾಡುತ್ತೆ ಬ್ರೈನ್, ಗೊತ್ತಾಯ್ತಾ? ಯಾರೋ ಲಾಯರ್ಸ್ ಯಾರೋ ಪ್ರೊಫೆಸರ್ಗೆ ಕೇಳ್ತಾರೆ, ನಮ್ಮ ಲಾರ ಇದನ್ನು ಓದಿದ್ರೆ ಎಷ್ಟು ಸುಲಭ ಲಾ ಅರ್ಥ ಆಗ್ತಿತ್ತು ಅಂತ ಹೇಳ್ತಾರೆ. ಪ್ರಮಾಣಪತ್ರ ಎಲ್ಲ ಓದಿಬಿಟ್ಟಿದ್ರೆ ಬೆಸ್ಟ್ ಲಾಯರ್ ಆಗ್ತಾನೆ, ಕನ್ವಿನ್ಸಿಂಗ್ ವಾದ ಮಾಡೋಕ್ಕೆ ಬರುತ್ತೆ, ಸಿಸ್ಟಮೆಟಿಕ್ ಹೇಗೆ ವಾದ ಮಾಡಿ, ನಿನ್ನ ನ್ಯಾಯ ಬರುತ್ತೆ ಕಥಾಲಕ್ಷಣದಲ್ಲಿ ಹೇಗೆ ವಾದ ಪ್ರೊಸೀಡ್ ಮಾಡಬೇಕು ಅಂತ ಹೇಳ್ತಾರೆ, ಸ್ಟೆಪ್ ಬೈ ಸ್ಟೆಪ್ ಹೇಗೆ ಫೇಸ್ ಮಾಡಬೇಕಾದ್ರೆ. ಇದೆಲ್ಲ ಉಪಯೋಗ ನಮಗೆ ಆಗ ದೇವ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ, ಕ್ಲಿಯರ್ ಥಿಂಕಿಂಗ್. ಅವ್ರು ಹೇಗೆ ಹೇಳ್ತಾರೆ, ಇವ್ರು ಹೇಗೆ ಹೇಳ್ತಾರೆ, ಪ್ರಶ್ನೆ ಬರೋದೇ ಇಲ್ಲ ಅದನ್ನು. ಇದು ಶಾಸ್ತ್ರ ಹೇಗಿದೆ ಎಂಬುದನ್ನು ಖಚಿತವಾಗಿ ಹೇಳ್ಬೋದು. ಆದರೆ ಅಂಥ ತಿಳುವಳಿಕೆ ಇದ್ದವರೇ ಉಕ್ಕುವ ತುಪ್ಪಕ್ಕೆ ಕೈಯುಕ್ಕುವೆ ನಾನು ಪ್ರಮಾಣ ಮಾಡೋಕ್ಕೆ ಯಾವಾಗ ಬರುತ್ತೆ, ಪ್ರಮಾಣದ ಪರಿಜ್ಞಾನ ಇದ್ದಾಗ ಬರುತ್ತೆ. ತಗೊಳಕ್ಕೆ ಹೋಗ್ತಾನೆ ಬನೇನ ಸೀಲ್ಡ್ ಇಡ್ ನೋಡ್ತಾನೆ, ಕರೆಕ್ಟ್ ಇದೆಯಲ್ಲ ನೋಡ್ತಾರೆ ಅದು, ಅದು ಡಾಕ್ಯುಮೆಂಟ್. ಅದು ತಪ್ಪಿದ್ದ ಹೋದ್ರೆ ತೊಗೊಂಡು ಯಾರು ದುಡ್ಡಿಲ್ಲ, ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ. ಅದು ಆಗಮ ಅಷ್ಟೇ, ನಮ್ಮ ಪಾಲಿಗೆ ಆಗಮ, ಅದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರ್ಬೇಕು. ಅದು ಆಗಿದ್ದು ಬಿಟ್ಟರೆ ನಮ್ಮ ರಿಸ್ಕ್ ಇರೋದಿಲ್ಲ, ಸ್ವಲ್ಪ ತಪ್ಪಾದರೂ ಪ್ರಾಬ್ಲಮ್ ಶುರುವಾಗ. ಲಿಟಿಗೇಷನ್ ಇತ್ತು ಅಂದರೆ ಪರಿಸ್ಥಿತಿ ಮುಗೀತು. ಅಲ್ಲಿ ಆಗಮ ಏನು ಆಧಾರ ಇಲ್ಲ ನಮಗೆ, ಇರೋದು ಯಾವುದದು ಅಬ್ಸರ್ವ್ ಸೈಡ್ ಯಾರ ಹೆಸರಲ್ಲಿದೆ, ವ್ಯಕ್ತಿ ಅವನೇನ, ಯಾರೋ ಹೆಸರು ಯಾರೋ ಸೈಟ್ ಮಾಡಿದ ಗತಿ ಏನಾಗುತ್ತೆ, ಸಾಧ್ಯ ಇಲ್ಲ. ಇದೆಲ್ಲ ನೋಡಿ ತೀರ್ಮಾನ ಮಾಡೋ ಹಾಗೆ ಆಗಮ ಯೋಚನೆ ಮಾಡಬೇಕು. ಇಷ್ಟೊಂದು ಹಂತ ಆಯಿತು. ನೆಕ್ಸ್ಟ್ ಪಾಯಿಂಟ್ ಬರುತ್ತೆ, ಅದನ್ನು ನಾಳೆ ನೋಡೋಣ. ಏನು ವಿಷಯ ಅಂದರೆ ಇದರಲ್ಲಿ ಇನ್ನೂ ಕೆಲವರು ಏನು ಮಾಡ್ತಾರೆ, ಸು ಬಿಡೋದಿಲ್ಲ, ಇನ್ನೂ ಭಾರಿ ಇದೆ ಅಂತ ಶುರು ಮಾಡ್ತಾರೆ. ನೀವು ಮೂರೇ ಹೇಳಿಬಿಟ್ರಿ, ಅರ್ಥಾಪತ್ತಿ ಅಂತಿದೆ, ಪರಿಶೇಷ ಅಂತಿದೆ, ಸಂಭವ ಅಂತಿದೆ, ಉಪಪತ್ತಿ ಅಂತಿದೆ, ಏನೇನೋ ಇದೆ, ಅದರಲ್ಲಿ ಉಪಲಬ್ಧಿ ಅಂತಿದೆ, ಇದೆಲ್ಲ ಯಾಕೆ ಬಿಟ್ರಿ ಅಂತ ಕೇಳಿದರೆ ಅದನ್ನೆಲ್ಲ ಆಚಾರ ಉತ್ತರ ಕೊಡ್ತಾರೆ. ಅದು ಹೆಚ್ಚು ಅನ್ನೆಸರಿ ಹೆಚ್ಚು ಹೇಳಿದ್ದನ್ನು ಕಡಿಮೆ ಮಾಡಬೇಕು, ಕಡಿಮೆ ಹೇಳಿದ್ದನ್ನು ಹೆಚ್ಚು ಮಾಡಬೇಕು. ಅದರ ಆಚಾರ ಪರೀಕ್ಷಾ ಅಂತ ಹೇಳೋದು, ಎಕ್ಸಾಮಿನೇಷನ್ ಮಾಡ್ತಾರೆ. ಇದು ಮುಗಿದಿಲ್ಲ ಪ್ರಣಾಲಕ್ಷಣ ಟೀಕಾ, ನಾಳೆ ಮುಗಿಯುತ್ತೆ. ನಾಳೆ ಮುಗಿಸಿಬಿಟ್ಟು ಮುಂದಿನ ಗ್ರಂಥಕ್ಕೆ ಹೋಗೋಣ. ಕಥಾಲಕ್ಷಣವೂ ಬರುತ್ತೆ ನಾಳೆ, ನಾಳೆ ಸರಿಯಾಗಿ ಮುಂದುವರೆಸೋಣ. ಮತ್ತು ಇನ್ನೊಂದು ವಿಶೇಷ ಅಂದರೆ, ನಿನ್ನೆ ಹೇಳಿದ್ದೆ ಸರ್ವಮೂಲ ಸೌರವ್ ಇವತ್ತು ಸಿಗುತ್ತೆ. ಇವತ್ತು ಸ್ಪೆಷಲ್ ಅಡ್ವಾಂಟೇಜ್ ಏನಂದರೆ, ಮುದ್ಲಾಪುರ ಶ್ರೀನಿವಾಸರಾವ್ ಅಂತಕ್ಕವ್ರು ಏನು ಮಾಡಿದ್ದಾರೆ, ನಾನು 100 125 ರೂಪಾಯಿ 100 ರೂಪಾಯಿ ಕೊಡ್ತೇನೆ ಅಂತ ಅನೌನ್ಸ್ ಮಾಡಿದ್ದೆ ಪ್ರತಿಷ್ಠಾನದಿಂದ. ಇನ್ನೊಂದು 20 ರೂಪಾಯಿ ಪ್ರತಿಯೊಬ್ಬರಿಗೆ ನಾನು ಕೊಡ್ತೇನೆ, 80 ರೂಪಾಯಿಗೆ ತೊಗೊಳ್ಬೋದು ಅಂತ ಅನೌನ್ಸ್ ಮಾಡಿದ್ದಾರೆ. ಅದನ್ನು ಉಪಯೋಗ ಮಾಡ್ಕೋಬೋದು. ಮತ್ತೆ ನಾನು ಇನ್ನೊಬ್ಬರು ಯಾರೋ ಕೊಡ್ತಾರೆ 60 ರೂಪಾಯಿ ಬರುತ್ತೆ ಅಂತ ಕಾಯ್ಬಾರ್ದು. ಮತ್ತೆ ಮತ್ತೆ 40 ರೂಪಾಯಿ ಬರುತ್ತೆ ಅಂತ ಕಾಯ್ಬಾರ್ದಿಲ್ಲ. ಅದೇ ಇರೋದು ತೊಗೊಂಡ್ಬಿಟ್ರೆ ಒಳ್ಳೇದಷ್ಟೇ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯಥವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಸರ್ ನಾಳೆ ಕರೆಕ್ಟಾಗಿ, ಇವತ್ತು ಕರೆಕ್ಟಾಗಿ ಶುರುವಾಗಿದೆ, ಶುರುವಾಗ ಲೇಟ್ ಆಗ್ತಾ ಇಲ್ಲ, ಅದರಿಂದ ಕರೆಕ್ಟಾಗಿ ಇದು ಮಾಡ್ಬೇಕಲ್ಲ. ಪಾಡ್ಯಕ್ಕೇನು ಚೇಂಜ್ ಇಲ್ಲ, ಇದು ಪ್ರವಚನದ ರೂಪ ಆದ್ರಿಂದಾಗಿನೇ ಪಾಡ್ಯ ಅಂತ ತಿಳ್ಕೊಳ್ಳೋಕೆ ಹೋಗ್ಬೇಡಿ, ನಾಳೆ ಕೂಡ ಪಾಠ ಇದ್ದೇ ಇರುತ್ತೆ, ಗೊತ್ತಾಯ್ತಾ? ಇದು 37 ದಿವಸ ನಾನ್ ಸ್ಟಾಪ್, ಪಾಡ್ಯ ಇಲ್ಲ, ಏಕಾದಶಿ ಇಲ್ಲ, ದ್ವಾದಶಿ, ಯಾವುದಕ್ಕೂ ಸ್ಟಾಪ್ ಇಲ್ಲ. ಸನ್ನಿಕಾಸನ ಕಾಂಟ್ಯಾಕ್ಟ್.
ಜಯತ್ಯಜೋ ಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನ ಮರೀಚಿ ಮಾಲಿ ಸ್ವಭಕ್ತ ಪ್ರೋಚ್ಯತಮೋ ನಿಹಂತ ಲತಾವತಾರೋ ಹರಿರತ್ನ ಭಕ್ತರ. ಕೃಷ್ಣ.